సత్యం పరం ధీమహి ಬ್ರಹ್ಮರುದ್ರಚುರ್ಯಸುರಡರದ್ವೀಷತ್ಮಕ ವಿಷ್ಣೋರ್ವ್ಯಸ್ತಃ ಸಮಸ್ತಃ ಸಕಲಗುಣನಿಧಿಸರ್ವದೋಷವ್ಯಪೇತ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಶ್ರೀಕೃಷ್ಣ ಉವಾಚ ಪಿತುಃ ಪಿತರೌ ಉಪಲಬ್ಧಾರ್ಥೌ ವಿದಿತ್ವಾ ಪುರುಷೋತ್ತಮಃ ಮಾ ಭೂರಿತಿ ನಿಜಾಂ ಮಾಯಾಂ ತತಾನ ಜನಮೋಹಿನೀಂ. ಪಿತರೌ ಉಪಲಬ್ಧಾರ್ಥೌ ವಿದಿತ್ವಾ ಪುರುಷೋತ್ತಮಃ ಮಾ ಭೂತಿತಿ ನಿಜಾಂ ಮಾಯಾಂ ತತಾನ ಜನಮೋಹಿನೀಂ. ಈಗ ತತ್ರ ಆದೌ ಕಂಸವಧಾನಂತರಂ ಶ್ರೀಕೃಷ್ಣೇನ ಕಿಮಕಾರಿ ಇತಿ ರಾಜ್ಞೋ ಮಾನಸ ಪ್ರಶ್ನಂ ಪರಿಹರತಿ ಪಿತರೌ ಇತಿ. ಕಂಸವಧೆ ಆದಮೇಲೆ ಕೃಷ್ಣ ಏನು ಮಾಡಿದ ಅನ್ನೋದನ್ನು ಕೇಳ್ತಾ ಇದ್ದ. ಅವರೇನು ಮಾಡಿದ? ವಸುದೇವ ದೇವ ಕಿರಣ ಬಂಧದಿಂದ ಬಿಡುಗಡೆ ಮಾಡಿದ. ಉಪಲಬ್ಧ ಪ್ರಾಪ್ತೋ ಜಗತ್ಪಿತೃ ವಿಷಯಕ ಜ್ಞಾನರೂಪೋ ಅರ್ಥೋ ಯಾಭ್ಯಾಂತೋ ತಥಾಭೂತೋ ಪಿತರೌ ವಿದಿತ್ವ. ಕೃಷ್ಣನ ಮಹಾಮಹಿಮೆಗಳನ್ನು ನೋಡಿ ಹಿಂದೆ ಹೇಳಿದರು. ದೇವಕಿ ವಸುದೇವಶ್ಚ ವಿದ್ಯಾಯ ಜಗದೀಶ್ವರೌ ಕೃತವಂದನೌ ಪುತ್ರೌ ಕೃತಸಂಬಂಧನೌ ಪುತ್ರೌ ಸಸ್ವಜಾತೆ ನ ಶಂಕಿತೌ. ಕಂಸವ ಇತ್ಯಾದಿಗಳನ್ನು ಮಾಡಿ ಬಂದ. ಆಗ ವಸುದೇವ ದೇವಕಿಯರು ಏನಂತಾಯಿತು? ಜಗದೀಶ್ವರೂ ವಿಜ್ಞಾಯ, ಅವರಿಬ್ಬರು ಕೂಡ ತಮ್ಮ ಮಕ್ಕಳಲ್ಲ, ಜಗದೀಶ್ವರರು ಅಂತ ತಿಳ್ಕೊಂಡು ಅವ್ರು ನಮಸ್ಕಾರ ಮಾಡಿದರೂ ಕೂಡ ಹತ್ರ ಹೋಗಿ ಆಲಿಂಗನ ಮಾಡಿಕೊಳ್ಳೋಕ್ಕಾಗಲಿಲ್ಲ ಅವ್ರ ಕೈಲಿ. ಕೃಷ್ಣ ಏನು ಮಾಡಿದನಂತಾಗ, ಪಿತರವು ಉಪಲಬ್ಧಾರ್ಥವು ವಿದಿತ್ವ. ವಸುದೇವ ದೇವಕಿಯರಿಬ್ಬರು ಕೂಡ ತನ್ನ ಸ್ವರೂಪವನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ ಎಂಬುದನ್ನು ತಿಳ್ಕೊಂಡು ಮಾಭೂತಿ ಅವರಿಗೆ ಆ ಭಾವನೆ ಇರಬಾರದು ಅಂಥೇಳಿ ಜನಮೋಹಿನೀಂ ನಿಜಾಮಾಯಾಂ ತತಾನ್, ಜನಗಳನ್ನು ಮೋಹಕ್ಕೆ ಒಳಪಡಿಸ್ತಕ್ಕಂಥ ತನ್ನ ಮಾಯೆಯನ್ನು ಕವಿಸಿದ. ಅಂದ್ರೆ ಏನರ್ಥ? ಕೃಷ್ಣ ತಮ್ಮ ಮಗನೇ ಅನ್ನೋ ಭಾವನೆ ಬರಹಾಗ ಮತ್ತೆ ಮಾಯೆ ಮಾಡಿಬಿಟ್ಟ ಅಂತ. ಎಷ್ಟೋ ಸತ್ತು ಅವ್ರಿಗೆ ಜ್ಞಾನ ಬರೋದು, ಮತ್ತೆ ಏನು ಮಾಡ್ತಿದ್ದ ಕೃಷ್ಣ? ಅದ್ರ ಮುಚ್ಚಾಕ್ಬಿಡ್ತಿದ್ದ. ವಸುದೇವ ದೇವಕಿ ಕೃಷ್ಣ ಮಾತಾಡಿಸ್ಬೇಕಾದ್ರೆ ಬಾಯಿ ನೋಡಿದಾಗ ಏನು ಕಾಣಿಸ್ತೋ ಬ್ರಹ್ಮಾಂಡ ಕಾಣಿಸ್ತು. ತಕ್ಷಣ ದೇವರಂತೂ ಗೊತ್ತಾಯಿತು, ಮತ್ತೆ ಏನು ಮಾಡಿಬಿಡ್ತಾ ಕೃಷ್ಣ ಅದನ್ನು ಮರೆಸಿಬಿಡ್ತಾ ಇತ್ತು. ನಮಗೂ ಅಷ್ಟೇ, ಜೀವನದಲ್ಲಿ ದೇವರಿದ್ದಾರೆ ಎಷ್ಟೇ ಕೇಳಿದಾಗಲ್ಲ ಮತ್ತೆ ಏನಾಗ್ತಿರುತ್ತೆ? ಪ್ರಸಂಗ ಬಂದಷ್ಟು ಮರೆತು ಹೋಗಿರುತ್ತೆ. ತಪ್ಪಲ್ಲ, ತಪ್ಪು ನೀವು ಯಾವತ್ತಿಗೆ ಗೊತ್ತೋ ನಿಮಗೆ ಗೊತ್ತದು, ದೇವರಿಗೆ ಗೊತ್ತೋ ನಿಮಗೆ ಗೊತ್ತೋ, ಯಾರಿಗೆ ಎಷ್ಟು ಹೋಗ್ಬೇಕು ಎಷ್ಟು ಬಿಡ್ಬೇಕು ಎಂಬುದು. ಈ ಪುಸ್ತಕ ನೋಡ್ತೀರಿ ಈಗ, ಇದು ಈಗ ನೋಡಿ ಅಲ್ಲಿ ಫಸ್ಟ್ ಕರುಣಾಮಯಿ ಒಂದು ಶ್ಲೋಕ ಓದಿಬಿಟ್ಟು ಬುಚ್ಚಿಟ್ಟು ಓದಿ ಬರ್ತೀನಿ ನೋಡಂತೆ. ಅದೇ ಶ್ಲೋಕ ಓದಿ ತಕ್ಷಣ ಏನಾಗಿರುತ್ತೆ? ಮರ್ತೋಗಿರುತ್ತೆ. ಅರ್ಥ ಆಯ್ತಾ? ಆ ಕ್ಷಣದಲ್ಲಿ ನೋಡಿ ನೋಡಿದ್ರಕ್ಕೆ ಮರ್ಯಾದ ಕಂಡಿದೆಯಲ್ಲೇ. ಈಗ ಏನಂದ್ರಿ ಅಂತ ಕೇಳಿದ ತಕ್ಷಣ ಇನ್ನೊಂದ್ಸಲ ಏನಂದ್ರಿ ಅಂತ ಹೇಳ್ತೀರಿ, ಏನರ್ಥ ಅದಕ್ಕೆ? ಆ ಕ್ಷಣ ಮಾಯ ಬರುತ್ತಿರುತ್ತೆ. ವಿಚಾರ ಸಂಬಂಧ ಹೇಗೆ ಪ್ರವಾಹ ಹರಿಬೇಕು ಆ ಥರ ಮಾಯ ಹರಿತಾ ಇದೆ. ಅದ್ರ ಮಧ್ಯೆ ಏನು ಮಾಡ್ಬೇಕು? ನಾವು ಸ್ನಾನ ಮಾಡ್ಕೊಂಡು ಹೋಗಾಗ ಸ್ನಾನ ಸಾಧನೆ ಮಾಡಬೇಕು. ಮರ ಒಬ್ಬದು ಅವಿದ್ಯ ಅಂದ್ರೆ ಅದಕ್ಕೆ ಅವಿದ್ಯ ಅಂತ ಕರೆಯೋ. ಆಲ್ವೇಸ್ ಬೆಳಕಿಲ್ದವ್ರು ಕತ್ಲೇನಾಗುತ್ತೆ? ಇಮಿಡಿಯೇಟ್ಲಿ ಬರ್ತಾರೆ ಬೆಳಕು. ಯಾವಾಗಲೂ ಬೆಳಕು ಹೋಗ್ತು, ಕತ್ಲು ಹೋದ ತಕ್ಷಣ ಬೆಳಕು ಬಂತು ಕತ್ಲೋಯ್ತು, ದೀಪ ಆರಿಸ್ಬಿಟ್ರೆ ಏನಾಗುತ್ತೆ? ಏನಾಗುತ್ತೆ? ಮತ್ತೆ ಕತ್ತು ಬರುತ್ತೆ. ದೀಪ ಯಾವಾಗಲೂ ಇರಬೇಕು ಅಂತ ಅರ್ಥ. ಜ್ಞಾನ ಯಾವಾಗಲೂ ಇರಬೇಕು. ಉವಾಚ ಪಿತರೌ ವೇತ್ಯ ಸಾಗ್ರಜ ಸತ್ವತರ್ಷಭ ಪ್ರಶ್ರಯಾವರತ ಪ್ರೀಣನ್ ಅಂಬ ತಾತೇತಿ ಸಾದರಂ. ಏನ್ ಮಾಡಿದ ಕೃಷ್ಣ ಮಾಯ ಕವಸ್ಲಿಕ್ಕೆ ಏನು ಉಪಾಯ ಮಾಡಿದ ಅಂದ್ರೆ, ಉವಾಚ ಪಿತರೌ ವೇತ್ಯ ಸಾಗ್ರಜ ಸತ್ವತರ್ಷಭ ಸತ್ವತರ್ಷಭ ಇದು ಶ್ರೇಷ್ಠನಾದಂತಹ ಸರ್ವೋತ್ತಮನಾದಂತಹ ಕೃಷ್ಣ ಸಾಗ್ರಜ ಅಗ್ರಜನಾದ ಬಲರಾಮರ ಸಮೇತವಾಗಿ ಪಿತರೋ ವ್ಯತ್ಯ ವಸುದೇವ ದೇವಕಿಯರ ಹತ್ರ ಹೋಗಿ ಉವಾಚ ಮಾತನಾಡಿದ. ಇದೇ ಮಾಯ ಕವಿಸಿದ ರೀತಿ. ಪ್ರಶ್ರಯಾವನತಃ ಪ್ರೀಣನ್ ಅಂಬಾ ತಾತ ಇತಿ ಸಾದರಂ. ಪ್ರಶ್ರಯಾವನತಃ ವಿನಯದಿಂದ ಭಾರಿ ನಮಸ್ಕಾರ ಮಾಡಿದವನಾಗಿ ತಾತ ಅಬ್ಬಾ ಇತಿ ಪ್ರೀತ್ಯ ಪ್ರೀಣಯನ್ ಸಾದರಂ, ಅಪ್ಪ ಅಮ್ಮ ಅಂತ ಕರೆದ. ತಕ್ಷಣ ಏನಾಯ್ತು ಅವರಿಗೆ? ಮೊಹಬತ್ತು ಆಯ್ತು. ನಾಸ್ಮತ್ತೋ ಯುವ ಯೋಸ್ತಾತ ನಿತ್ಯೋತ್ಕಂಠಿತಯೋರಪಿ ಬಾಲ್ಯ ಪೌಗಂಡ ಕೈಶೋರಾಹ ಪುತ್ರಾಭ್ಯಾಂ ಅಗಮನ್ ಕ್ವಚಿತ್. ಅದರ ವಿವರಣೆ ಮಾಡ್ತಾನೆ ಮತ್ತೆ. ನಾ ಅಸ್ಮತ್ತಃ ಯುವಯೋ ತಾತ ನಿತ್ಯ ಉತ್ಕಂಠಿತಯೋ ಅಪಿ ಬಾಲ್ಯ ಪೌಗಂಡ ಕೈಶೋರಾಹ ಪುತ್ರಾಭ್ಯಾಂ ಅಗಮನ್ ಕ್ವಚಿತ್. ತಾನು ಬಹಳ ತಪ್ಪು ಮಾಡದೆ ಮಾತಾಡ್ತಾನೆ ಕೃಷ್ಣ ಈಗ. ಏನಂತ? ಅಸ್ಮತ್ತೋಹ ಅಸ್ಮದ್ಧೇತೋ ನಿತ್ಯ ಉತ್ಕಂಠಿತಯೋರಪಿ ಯುವಯೋ ಅಸ್ಮದ್ದೆ ಅಸ್ಮತ್ತಃ ನಮಗೋಸ್ಕರವಾಗಿ ನಿತ್ಯಂ ಸದಾಕಾಲವೂ ಕೂಡ ಉತ್ಕಂಠಿತ, ಎಷ್ಟು ಕಾತರರಾಗಿದ್ದರು ಪಾಪ ಕೃಷ್ಣ ಬಲರಾಮನ ಹೇಗಿದ್ದಾರೋ ಯೋಚನೆ ಮಾಡ್ತಾನೆ ಇದ್ರಿ. ಅದರಿಂದಾಗಿ ಬಾಲ್ಯ ಪೌಗಂಡ ಕೈಶೋರ, ಬಾಲ್ಯಾವಸ್ಥೆ ಪೌಗಂಡಾವಸ್ಥೆ ಕೈಶೋರಾವಸ್ಥೆ, ಮೂರು ಅವಸ್ಥೆಗಳು. ಬಾಲ್ಯತನ, ಅನಂತರ ಸ್ವಲ್ಪ ದೊಡ್ಡವನಾಗೋದು, ಮುಂದೆ ಕಿಶೋರನಾಗೋದು. ಪುತ್ರಾಭ್ಯಾಮ್ ಅಗಮನ್ ಕ್ವಚಿತ್ ವಿಷ್ಣು ತಸ್ಮಾತ್ ಬಾಲ್ಯ ಲೀಲಾ ನ ಪ್ರಾಪ್ತ ಇತ್ತು. ನಿಮಗೆ ನೋಡೋ ಯೋಗನೇ ಬರಲಿಲ್ಲ ನಮ್ಮ ಇದನ್ನ. ಬಾಲ್ಯ ಪೌಗಂಡ ಕೈಶೋರ, ಈ ಕೃಷ್ಣ ಹತ್ತು ವರ್ಷ ತುಂಬಿ ಹೋಗಿದೆ. ಈಗ ಇಷ್ಟು ವರ್ಷ ನೋಡ್ಲಿಕ್ಕೆ ಆಗಲಿ ನಿಮಗೆ, ಎಷ್ಟು ಪಾಪ ಎಷ್ಟು ಕಾತರರಾಗಿದ್ದೀರಿ ನನ್ನ ಬಗ್ಗೆ. ನಾವು ನೋಡಿ ಎಲ್ಲ ಆರಾಮಲ್ಲಿ ಕೂತ್ಕೊಂಡ್ಬಿಟ್ಟಿದ್ವಿ, ನಿಮ್ಗೆ ಮರ್ತೇ ಬಿಟ್ಟಿದ್ದೆ ಒಬ್ಬ ರೀತಿ ಮಾತಾಡ್ತಾನೆ. ನಲಬ್ಧೋ ದೈವ ಹತ ಯೋಹೋ ವಾಸೋನೌ ಭವದಂತಿಕೆ ಯಾಂ ಬಾಲಾಹ ಪಿತೃಗೇಹಸ್ಥ ವಿಂದಂತೆ ಲಲಿ ಲಾಲಿತಾ ಮುದಂ. ಕೃಷ್ಣ ಮಾತಾಡೋ ರೀತಿ ಹೇಗಿದೆ ನೋಡಿ. ನಲಬ್ಧ ದೈವ ಹತ ಯೋಹೋ ವಾಸಃ ನೌ ಭವದಂತಿಕೆ ಯಾಂ ಬಾಲಾಹ ಪಿತೃಗೇಹಸ್ಥಾ ವಿಂದಂತೆ ಲಾಲಿತಾ ಮುದಂ. ನಾವಿಬ್ರು ಯಾರು ಅಂದ್ರೆ ದೈವ ಹತಯೋ ಅದೃಷ್ಟಕೇಂದ್ರ ನಾವಿಬ್ರು ಕೂಡ. ನಲಬ್ಧ ವಾಸಃ ನೌ, ನಾವಿಬ್ಬರಿಗೂ ಕೂಡ ಭವದಂತಿಕೆ, ನಿಮ್ ಜೊತೆ ವಾಸ ಮಾಡ ಯೋಗ ಬರಲೇ ಇಲ್ಲ. ತದೇ ತಾಗಣ ದೂರ ಇರತಕ್ಕಂಥದ್ದು ಬಗ್ಗೆ ಅನಾಥರಾಗೋದು ಯಾರ ಲಕ್ಷಣ? ಏನೋ ಪಾಪ ಮಾಡಿರ್ಬೇಕು, ನಾ ಹಾಗಿದ್ವಿ ಅಂತ ಕಾಣಿಸ್ತದೆ. ಪಾಪ ನಿಜವಾದ ಅಪ್ಪ ಅಮ್ಮ ನಿಮ್ ಜೊತೆ ಇರೋ ಯೋಗನೇ ನಮಗೆ ಬರಲಿಲ್ಲ. ಯಾಂ ಬಾಲಾಹ ಪಿತೃಗೇಹಸ್ಥಾಹ ವಿಂದಂತೆ ಲಲಿತಾ ಮುದಂ. ಯಾವ ಒಂದು ವಾಸ, ಒಂದು ಇರುವಿಕೆಯನ್ನ ಬಾಲಾಹ ಮಕ್ಕಳು ಪಿತೃಗೇಹಸ್ಥಾಹ ತಂದೆ ತಾಯಿಗಳ ಮನೆಯಲ್ಲಿ ಇದ್ದಾಗ ಲಾಲಿತಾ ಅವರಿಂದ ಆಡಿಸಲ್ಪಟ್ಟವರಾಗಿ ಮುದಂ ವಿಂದಂತೆ ಆನಂದವನ್ನು ಪಡಿತಾರಲ್ಲ, ಆ ಭಾಗ್ಯ ನಮಗೆ ಬರಲೇ ಇಲ್ಲ ಅಂತ ಹೇಳ್ತಾರೆ. ಈ ಮೂಲಕ ಅವರಿಗೆ ಕೃಷ್ಣ ಸಾಮಾನ್ಯ ಮನುಷ್ಯ ಎಂಬ ರೀತಿ ಅವರಿಗೆ ಭ್ರಮೆ ಬಂದ್ಬಿಡುತ್ತೆ, ಆ ರೀತಿ ಮಾಡ್ತಾರೆ. ನಲಬ್ಧ ದೈವಹತ ಯೋಹೋ ವಾಸಃ ನೌ ಭವದಂತಿಕೆ ಯಾಂ ಬಾಲಾಹ ಪಿತೃಗೇಹಸ್ಥಾಹ ವಿಂದಂತೆ ಲಾಲಿತಾ ಮುದಂ. ಸರ್ವಾರ್ಥ ಸಂಭವೋ ದೇಹೋ ಜನಿತಃ ಪೋಷಿತೋ ಯತಃ ನತಯೋರ್ಯಾತಿ ನಿರ್ವೇಶಂ ಪಿತ್ರೋರ್ಮತ್ಯಶ್ಚ ತಾಯುಷ. ಸರ್ವಾರ್ಥ ಸಂಭವ ದೇಹ ಜನಿತಃ ಪೋಷಿತಃ ಯತಃ ನಾ ತಯೋ ಯಾತಿ ನಿರ್ವೇಶಂ ಪಿತ್ರೋ ಮರ್ತ್ಯಃ ಶತಾಯುಷ. ಬಹಳ ಪೂರ್ವವಾದ ಮಾತು ಹೇಳ್ತಾನೆ. ಎಲ್ಲರೂ ಕೂಡ ತಂದೆ ತಾಯಿಗಳನ್ನ ಎಷ್ಟು ನೆನೆಸಬೇಕು ಅಂತ ಹೇಳ್ತಾನೆ. ಏನದು ಸರ್ವಾರ್ಥ ಸಂಭವ ದೇಹ? ಸರ್ವ ಅರ್ಥ ಸಂಭವ, ಸರ್ವಾರ್ಥಗಳು ಎಲ್ಲ ಪುರುಷಾರ್ಥಗಳು, ಅದು ಸಾಧನಗಳು. ಸರ್ವಾರ್ಥ ಸಂಭವ ಅಂದರೆ ಪುರುಷಾರ್ಥಗಳ ಸಾಧನೆಗೆ ಅಗತ್ಯವಾದ ಸಾಧನ ದೇಹ. ಜನಿತಃ ಯಾರಿಂದ ಜನಿತಃ ಹುಟ್ಟಿಸಲ್ಪಟ್ಟಿದೆಯೋ, ಪೋಷಿತಃ ಪೋಷಿಸಲ್ಪಟ್ಟಿದೆಯೋ, ಅದ್ದಃ ಪಿತೃಹೋ ತಂದೆ ತಾಯಿಗಳ ನಿರ್ವೇಶಂ ಋಣಮೋಚನವನ್ನು, ಶತಾಯುಷ 100 ವರ್ಷ ಬದುಕಿದ್ರು ಕೂಡ ಒಬ್ಬ ಮನುಷ್ಯ ನಾ ಯಾತಿ ಎಂದು ಹೊಂದಲಕ್ಕಾಗೋದಿಲ್ಲ. ತಂದೆ ತಾಯಿಗಳ ಋಣವನ್ನು ಏನ್ ಮಾಡಲಿಕ್ಕಾಗೋದಿಲ್ಲ, 100 ವರ್ಷ ಸೇವೆ ಮಾಡಿದ್ರು ತಿರ್ಸಕ್ಕಾಗೋದಿಲ್ಲ. ಬಹಳ ಇಂಪಾರ್ಟೆಂಟ್. ಅದಕ್ಕೆ ತನ್ನ ಪಿತೃದೇವೋ ಭವ ಮಾತೃದೇವೋ ತಾನೇ ಕೃಷ್ಣ ಮಾತನ್ನಾಡ್ತಾ ಎಷ್ಟು ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು ಅಂತ ತೋರಿಸ್ತಾರೆ. ಸರ್ವಾರ್ಥ ಸಂಭವೋ ದೇಹ, ಅದಕ್ಕೆ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಅಂತ ಹೇಳ್ತಾರಲ್ಲ, ಸಾಧನ ಶರೀರ. ಸರ್ವಾರ್ಥ ಸಂಭವ, ಇವತ್ತೇನೇ ಮಾಡಲಿ ಮನುಷ್ಯ ದೇಹದಿಂದ ಮಾಡ್ತಾನೆ ಹೌದಲ್ಲೋ, ಆ ದೇಹ ಕೊಟ್ಟವ್ರು ಯಾರು? ತಂದೆ ತಾಯಿಗಳು. ಅವ್ರು ನಮಗೇನು ಬೇರೆ ಮಾಡಿರೋದು ಬೇಡ. ದೇಹ ಕೊಟ್ಟ ಒಂದೇ ಕಾರಣಕ್ಕೆ ಏನು ಮಾಡಬೇಕು, ಕೃತ ಕೆಲಸ ಕೊಡಿಸ್ಬಿಟ್ರು ಅಷ್ಟೇ. ಮುಂದೇನು ಮಾಡಲಿಕ್ಕೆ ಅಪಾಯಿಂಟ್ಮೆಂಟ್ ಕೊಡಿಸಿ ಹೋಗ್ಬಿಟ್ಟು ಅಷ್ಟೇ. ಟ್ರಾನ್ಸ್ಫರ್ ಆದ ಅಥವಾ ಎಲ್ಲೋ ಹೋಗ್ಬಿಟ್ಟ ಮುಂದೋಯ್ತು. ಆದರೆ ಇಂದು ಕೂಡ ಏನು ನೆನಪಿರ್ಬೇಕು, ಏನೇ ಸಾಧನೆ ಮಾಡಿದ್ರು ಕೂಡ ಯಾವ ಸಾಧ್ಯ ಆಯ್ತದ, ಕೆಲಸ ಕೊಡಿಸಿದ್ದಕ್ಕೆ ಆ ಒಂದು ಕೃತಜ್ಞತೆ ಹೇಗಿರ್ಬೇಕು. ಹಾಗೆ ಜೊತೆ ಕೆಲಸನೂ ಕೊಡಿಸಿ ತಾನೇ ಆಫೀಸರ್ ಆಗಿದ್ರು ಹುಡುಕೋತಾ ಇದ್ರೆ ಅದಕ್ಕೆ ಪಾಲಿತು. ಒಂದು ಕಡೆಗೆ ಜನ ಅದಕ್ಕೆ ಪೇರೆಂಟ್ಸ್ ಎಂಬುದು ಎರಡು ಅರ್ಥ ಬರುತ್ತೆ. ಪೇರೆಂಟ್ ಕಮ್ ಗಾರ್ಡಿಯನ್ ಆಗಿ, ಬರೀ ಪೇರೆಂಟ್ ಬೇರೆ ಗಾರ್ಡಿಯನ್ ಬೇರೆ ಇರಬಹುದು. ಇಬ್ಬರು ಒಂದೇ ಆಗಿಬಿಟ್ರೆ ಇನ್ನು ಫಲ ಜಾಸ್ತಿ ಆಗ್ಬೇಕು. ನೀವಿಬ್ರು ಕೂಡ ಇಂಥವು ತಂದೆ ತಾಯಿಗಳ ರೋಲ್ ಅಂತದ್ದಾದ್ರಿಂದ ಅವರಿಗೆ ಆಂಡ್ರುಣ್ಯವನ್ನು, ನಿರ್ವೇಶ ಅಂದ್ರೆ ಆಂಡ್ರುಣ್ಯ, ಆಂಡ್ರುಣ್ಯ ಅಂದ್ರೆ ಅವರಿಂದ ಋಣಮುಕ್ತನಾಗೋದು. 100 ವರ್ಷ ಬದುಕಿದ್ರು ಸಾಧ್ಯ ಇಲ್ಲ, ನೆನ್ಪಿಕೊಂಡಿರ್ಬೇಕು. ಶತ ಸಂವತ್ಸರಾತ್ಮಕೇನ ಆಯುಷಾಪಿ ನಯಾತಿ. 100 ವರ್ಷದ ಕ್ಲೈಮ್ಯಾಕ್ಸ್ ಹೇಳಿದ್ರಿಂದ ಶತ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ ಇದೆ. ಬರೀ 100 ಅಂತ ಅರ್ಥ ಇಲ್ಲ, ಜೀವನ ಪೂರ್ತಿ ಸಾಗಿಸಿದ್ರು ಸಾಲದು ಅಂತ ಅರ್ಥ. ಜೀವನ ಪೂರ್ತಿ ತಾನು ಅವರಿಗೆ ಎಷ್ಟೇ ಭಕ್ತಿಯಿಂದ ನಡ್ಕೊಂಡ್ರು ಕೂಡ ಇನ್ನೂ ಅವ್ರ ಋಣ ತೀರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಸಂಧ್ಯಾ ವಂದನೆಯಲ್ಲಿ ಕೂಡ ಹೇಳೋದೇನದು, ಜನ್ಮಾಂತರ ಪಿತೃಗಳಿಗೂ ಆಗಬೇಕು. ಇದು ಬಹುವಚನ, ಮಾತೃಭ್ಯ ನಮಃ ಪಿತೃಭ್ಯ ನಮಃ ಅಂತ ಹೇಳೋದ್ರಿಂದ ಸಾಧ್ಯ ಪಕ್ಷ ಮಾಡಿ ಈ ಜನ್ಮದಲ್ಲಿ ತೀರಿಸಬಹುದು. ಯಾರು ಹಿಂದಿನ ಪಿತೃಗಳು ಏನು ಬೇಕು ನೆನೆಸಾರು ನೆನೆಸ್ಬೇಕು. ಕೊನೆ ಪಕ್ಷ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ಆದ್ರಿಂದ ಬಹುಚನ ಇವತ್ತು ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಈ ಮಾತು ಅರ್ಥ ಮಾಡಿಕೊಂಡ್ರೆ ಯಾವುದೇ ಜನ್ಮದಲ್ಲೂ ಕೂಡ ಋಣ ತೀರಿಸಕ್ಕೆ ಒಂದು ಕೆಲಸದಲ್ಲಿ ಇದ್ದ ಬಿಟ್ಟ ಬೇರೆ ಕೆಲಸಕ್ಕೆ ಸೇರಿದ, ಪ್ರಮೋಷನ್ ಬಂದು ಸೇರಿಬಿಟ್ಟೆ, ಯಾವುದೋ ಇನ್ನೊಂದು ಇದ್ದ ಹೈಯರ್ ಜಾಬ್ ಸಿಕ್ತು. ಅದು ಸಿಗ್ಲಿಕ್ಕೆ ಕಾರಣ ಏನಾಯ್ತು, ಈ ಜಾಬ್ನಲ್ಲಿ ಇದ್ದಿದ್ದು ಏಕ್ದಮ್ ಕೊಡ್ತಿರ್ಲಿಲ್ಲ ಅದ್ರ ಸೊ ಇದು ಕೊಟ್ಟಿಸೋರು ಮತ್ತೆ ಉಪಕಾರ ಕೃತನಾಗಿರ್ಬೇಕಲ್ಲ. ಆ ರೀತಿ ನೀವು ಕೆಲಸ ಕೊಡಿಸಿದ್ರಿ ಬಿಟ್ಟೆ ನಿಮ್ಮ ಋಣ ತೀರ್ತು ಅಂದ್ರೆ ಏನ್ ಮಾಡ್ಬೇಕು? ಒಂದು ಎಷ್ಟು ದಿನ ಹಾಗೆ ತಾನೆ ಮಾಡಿ ಕೆಲಸ ಕೊಟ್ಟು ಮುಗಿದೋಯ್ತಲ್ಲ, ಋಣ ತೀರೋಯ್ತು ಅಂತ ಕೇಳಿದ್ರೆ ಅದರಿಂದ ತಾನೆ ಮುಂದೆ ಹೋಗಿದ್ದೇವನ. ಅದು ಅರ್ಥ ಮಾಡಿಕೊಂಡ್ರೆ ಮನುಷ್ಯ ಇವತ್ತು ಯೋಚನೆ ಮಾಡೋ ಸ್ಥಿತಿಯಲ್ಲೇ ಇಲ್ಲ. ಎಲ್ಲ ಯಾವುದೋ ಒಂದು ಭ್ರಾಮಕ ಲೋಕದಲ್ಲಿ ಇರ್ತಾರೆ, ಬರೀ ತಿನ್ನೋದು ಕುಡಿಯೋದು ಮರ್ತು ತಮ್ಮನ್ನೇ ಮರೆತ್ಕೊಂಡ್ಬಿಡ್ತಾರೆ. ಬಿಡಿದವ್ರು ಮರ್ಯೋದಲ್ಲ, ಎ ಫರ್ಗೆಟ್ ದಮ್ ದೆಮ್ಸೆಲ್ಸ್ ಒಂದು. ಇದು ಅರ್ಥ ಮಾಡಿ ಎಷ್ಟು ಅನ್ಯಾಯ ಮಾಡ್ತಾರೆ. ಎಸ್ತಯೋರ್ ಆತ್ಮಜಃಕಲ್ಪ ಆತ್ಮನಾಚ ಧನೇನ ಚ ವೃತ್ತಿಂ ನ ದದ್ಯಾತ್ತಂ ಪ್ರೇತ್ಯ ಸ್ವಮಾಂಸಂ ಖಾದಯಂತಿ. ಇನ್ನೂ ಸ್ಪಷ್ಟ ಹೇಳ್ತಾನೆ, ಯಹ ತಯೋ ಆತ್ಮಜಃ ಕಲ್ಪ ಆತ್ಮನಾಚ ಧನೇನ ಚ ವೃತ್ತಿಂ ನ ದದ್ಯಾತ್ ತಂ ಪ್ರೇತ್ಯ ಸ್ವಮಾಂಸಂ ಖಾದಯಂತಿ. ಎಸ್ತಯೋರ್ ಆತ್ಮಜಃ ಪುತ್ರ ಸಮರ್ಥ, ಇನ್ನು ಅವರಿಬ್ಬರಿಗೆ ಮಗನಾಗಿದ್ದು ಆತ್ಮನಾಚ ಧನೇನ ಚ ತನ್ನ ದೇಹದಿಂದ ಸಂಪತ್ತಿನಿಂದ ವೃತ್ತಿಂನ ದದ್ಯಾತ್ ಅವರಿಗೆ ಪೋಷಣೆ ಮಾಡೋದಿಲ್ವಲ್ಲ, ತಂ ಅವನನ್ನ ಪ್ರೇತ್ಯ ಸ್ವಮಾಂಸಂ ಖಾದಯಂತಿಹಿ ಅವನು ಸತ್ತ ಮೇಲೆ ಅವನ ಮಾಂಸನೇ ತಿನ್ನಹಾಗೆ ಮಾಡ್ತಾರಂತೆ ನರಕದೊಳಗೆ, ತನ್ನ ಮಾಂಸ ತಾನೇ ತಿನ್ನಬೇಕು ಅಂತ ಶಿಕ್ಷೆ ಕೊಡ್ತಾರೆ. ತನ್ನ ಮಗನಾಗಿದ್ದು ಸಮರ್ಥನಾಗಿದ್ದು, ಸಮರ್ಥನಾಗಿರೋದನ್ನೇನು ತಂದೆ ತಾಯಿಗಳ ಸೇವೆ ಮಾಡಬೇಕೀಗ. ಎರಡು ರೀತಿ ಮಾಡಕ್ಕೆ ಬರುತ್ತೆ, ಅವರಿಗೆ ದೈಹಿಕವಾಗಿ ಸಹಾಯ ಮಾಡಬಹುದು, ಹೊತ್ತಾನೆ ತಾನೇ ಅವ್ರ ಉಪಚಾರವನ್ನು ಮಾಡೋದು, ಏಳಿಸೋದು, ಕೂಡಿಸೋದು, ಮುದ್ರಾಗಿರುತ್ತೆ, ಸ್ನಾನಾದಿಗಳನ್ನು ಮಾಡಿ ಎಲ್ಲ ಮಾಡಬೇಕಾಗುತ್ತೆ, ಅದು ದೇಹದಿಂದ ಮಾಡೋದು. ಅವರು ಧನೇನ ಚ ಅವ್ರಿಗೆ ಬೇಕಾದಷ್ಟು ಧರ, ದೂರದಲ್ಲಿ ಇನ್ನೂ ಸಕ್ತರಾಗಿರ್ತಾರೆ, ಅವರಿಗೆ ಡಿಪೆಂಡೆನ್ಸ್ ಏನು ಬಂದಿಲ್ಲ, ಆದರೆ ಹಣದ ಅವಶ್ಯಕತೆ ಇರುತ್ತೆ ಅದನ್ನು ಕೊಡೋದು. ಅಂತ್ಯಕಾಲಕ್ಕೆ ಎರಡನ್ನು ಮಾಡದೆ ಹೋಗಿಬಿಟ್ರೆ ಉತ್ತರ ಜೀವನದೊಳಗೆ ವೃತ್ತಿಮ್ನ ಒಟ್ಟು ಅವ್ರ ಬದುಕನ್ನು ಕಲ್ಪಿಸಬೇಕು. ಅವ್ರು ನೋಡಿಕೊಳ್ಳೋ ಜವಾಬ್ದಾರಿ ಒಂದು, ನೋಡಿಕೊಳ್ಳದೆ ಹೋದರೆ ಸತ್ತ ಮೇಲೆ ಅವನ ಮಾಂಸವನ್ನು ಅವನೇ ತಿನ್ನಾಗಿ ಮಾಡ್ತಾರೆ, ಯಮದೂತರು ಅಂತ ಅರ್ಥ. ಅದಕ್ಕೆ ಹೇಳಿತು ವೃದ್ಧೌಚ ಮಾತಾ ಪಿತರು ಸತಿ ಭಾರ್ಯಾ ಸಾಧ್ವಿ ಭಾರ್ಯಾ ಸುತಃ ಶಿಶು ಅಪಿ ಅಕಾರ್ಯ ಶತಂ ಕೃತ್ವ ಭರ್ತವ್ಯ ಬರೋರಬ್ರವಿ. ಇದೇ ಮಾತನ್ನು ವದ್ದೆಗಾಯಿ ಭಟ್ರ ಏನು ಮಾಡ್ತಾರೆ ಆಚಾರ್ಯರಿಗೆ, ನಾವಿಬ್ಬರೂ ವಯಸ್ಸಾದವರು, ತಂದೆ ತಾಯಿಗಳು ಬೇರೆ, ನಮಗೆ ಯಾರೂ ಮಕ್ಕಳಿಲ್ಲ, ಇದ್ದಿಬ್ಬರು ಮಕ್ಕಳು ಹೋದ್ರಾಗ್ಲೇನೆ, ನೀವೊಬ್ಬನೇ ಗಂಡು ಮಗ, ಕಾಪಾಡಬೇಕೋ ಇಲ್ಲೋ ಅಂತ ಆರ್ಗ್ಯುಮೆಂಟ್ ಬಳಿ ನಡೆದ್ರು. ಅದಕ್ಕೆ ಅವರು ಈ ನಿಯಮ ಒಂದಕ್ಕೆ ಮಾತ್ರ ಅನ್ವಯಿಸೋದಿಲ್ಲ ಅಂತ ಹೇಳ್ತಾರೆ. ಈ ಒಂದು ಕಂಪಲ್ಷನ್ ಯಾವುದಕ್ಕೆ ಅನ್ವಯಿಸೋದಿಲ್ಲ ಅಂತ ಕೇಳಿದರೆ, ಸನ್ಯಾಸ ತಗೊಂಡು ವಿರಕ್ತಿಯಿಂದ ಸನ್ಯಾಸ ತಗೊಂಡ್ರೆ ಅಪ್ಲಿಕಬಲ್ ಅಲ್ಲ. ವಿರಕ್ತಿ ಬಂದು ಸನ್ಯಾಸ ತಗೊಂಡ್ರೆ ಯದಹರೇವ ವಿರಜೆ ತದಹರೇವ ಪ್ರವರಜೆ ಅಂತ ಒಂದು ಮಾತಿದೆ. ವೈರಾಗ್ಯ ಬಂದ ತಕ್ಷಣ ಸನ್ಯಾಸ ತಗೋಬೇಕು ಅಂತ ಹೇಳಿದ್ರೆ ಅವರಿಗೆ ಅಪ್ಲಿಕಬಲ್ ಅಲ್ಲ, ಉಳಿದವರಿಗೆ ಕಂಪಲ್ಸರಿ. ಅದು ಇವತ್ತು ಅವರೇ ಜಾಸ್ತಿ ನೋಡ್ತಾರೆ, ಉಳಿದವ್ರಿಗೆ ಹಾಗಾಗಿಬಿಟ್ಟಿದೆ, ತಮ್ಮ ಮನೆ ಮಠ ಅಂತ ಅವರಿಗೆ ಜಾಸ್ತಿ ಅಟ್ಯಾಚ್ ಬಿಟ್ಟಿರುತ್ತೆ, ಉಳಿದವ್ರು ಬಿಟ್ಟು ಬಿಡ್ತಾರಲ್ಲ, ಭಾಳ ತಪ್ಪಾಗಿರುತ್ತೆ. ಅವ್ರ ಅದೊಂದು ಬಿಟ್ಟರೆ ಉಳಿದವರೆಲ್ಲರಿಗೆ ಏನಾಗಬೇಕು? ಕರ್ತವ್ಯ. ಆದರೂ ಕೂಡ ಏನು ಮಾಡ್ತೇನೆ, ವೈರಾಗ್ಯದ ಸನ್ಯಾಸ ತಗೊಳ್ಬಹುದು. ನೀವೇನು ಹೇಳಿದ್ರಿ, ಯಾರು ರಕ್ಷಕರಿಲ್ಲ ಅಂತ ಹೇಳಿದ್ರಿ, ಆಯಿತು ಇನ್ನೊಬ್ಬ ಮಗ ಹುಟ್ಟೋರಿಗೆ ಕಾಯ್ತೀನಿ ಅಂತ ಹೇಳಿದ್ರು. ಆಗ ಇನ್ನೊಬ್ಬರು ಹುಟ್ಟಿದ್ರು ಸನ್ಯಾಸ. ಅಲ್ಲೂ ಕೂಡ ಆಚಾರ್ಯ ಏನು ತೋರಿಸಿದ್ರಿ, ಮತ್ತೆ ಇದೊಂದು ಆಪ್ಷನ್ ತೋರಿಸಿದ್ರು, ಬಿಟ್ಟು ಹೋಗ್ಬೋದು ಅಂದ್ರೆ ಹೋಗಲೇಬೇಕು ಅಂತಲ್ಲ, ಬೇಕಾದ್ರೆ ಅದು ವ್ಯವಸ್ಥೆ ಮಾಡಿನೂ ಹೋಗ್ಬೋದು, ಅದಕ್ಕೊಂದಷ್ಟು ಕಾಯ್ತೀನಿ ಅಂತ ಹೇಳಕ್ಕಾದ್ರೂ ಆ ಹುಟ್ಟಿದ ಮೇಲೆ ಹೊರಟು. ಇದು ಅರ್ಥ ಮಾಡಿಕೊಂಡ್ರೆ ಈ ಮಾತುಗಾಗುವ ಸಂಬಂಧ ಗೊತ್ತಾಗುತ್ತೆ. ಎಸ್ತಯೋರ್ ಆತ್ಮಜಃ ಕಲ್ಪಃ ಆತ್ಮನಾಚ ಧನೇನ ಚ ವೃತ್ತಿಂ ನ ದದ್ಯಾತ್ ತಂ ಪ್ರೇತ್ಯ ಸ್ವಮಾಂಸಂ ಖಾದಯಂತಿ. ಮಾತರಂ ಪಿತರಂ ವೃದ್ಧಂ ಭಾರ್ಯಾಂ ಸಾಧ್ವೀಂ ಸುತಂ ಶಿಶುಂ ಗುರುಂ ವಿಪ್ರಂ ಪ್ರಪನ್ನಂಚ ಕಲ್ಪೋ ಅಭಿಭ್ರತ್ ಶಶನ್ ಮೃತಃ. ಮಾತರಂ ಪಿತರಂ ವೃದ್ಧಂ ಭಾರ್ಯಾಂ ಸಾಧ್ವೀಂ ಸುತಂ ಶಿಶುಂ ಗುರುಂ ವಿಪ್ರಂ ಪ್ರಪನ್ನಂಚ ಕಲ್ಪೋ ಅಭಿಭ್ರತ್ ಶಶನ್ ಮೃತ. ಒಂದು ಸುಭಾಷಿತ ಹೇಳ್ಬಿಡ್ತಾರೆ, ಎಷ್ಟು ಜನ ಮನುಷ್ಯ ಕಾಪಾಡಬೇಕು. ಇವತ್ತು ತಾನೇ ತಾನು ಬದುಕಿದ್ರೆ ಸಾಕು ಪರಿಸ್ಥಿತಿ ಇದ್ಬಿಡ್ತಾರೆ ಮನುಷ್ಯ. ಎಷ್ಟು ಕಮಿಟ್ಮೆಂಟ್ ಅವನಿಗಿದೆ ಅಂದರೆ, ಮಾತರಂ ತಾಯಿಯನ್ನು, ಪಿತರಂ ಮಾತರಂ ಒತ್ತೆಡೋದ ಕಾರಣ ಸಾಕ್ಷಾತ್ ಹೆತ್ತವಳು, ಪಿತರಂ ಕಾರಣನಾದವನು ಪಾಲಕ, ವೃದ್ಧಂ ಮತ್ತು ಯಾವುದೇ ಒಬ್ಬ ವೃದ್ಧ ಮನೆಯಲ್ಲಿ ಯಾರೋ ಒಬ್ಬನಿದ್ದಾನೆ ವಯಸ್ಸಾದ ವ್ಯಕ್ತಿ, ಮನೆ ಸಂಬಂಧಪಟ್ಟವನು, ಕ್ಲೋಸ್ ರಿಲೇಟಿವ್ ಏನೋ ಅಲ್ಲ, ಒಟ್ಟು ರಿಲೇಟಿವ್ ಹಿರಿಯ ಮನುಷ್ಯ ಪಾಪ, ಅವ್ನು ನೋಡ್ಕೋಬೇಕು. ಭಾರ್ಯಾ ಸಾಧ್ವಿ, ಇಲ್ಲಿ ವ್ಯಕ್ತಿ ಎಕ್ಸಾಂಪಲ್, ತಂದೆ ತಾಯಿಗಳು ಸಾತ್ವಿಕರಾಗದೆ ಹೋದರೂ ಪರವಾಗಿಲ್ಲ, ಏನು ಮಾಡ್ಬೇಕು ಅವ್ರನ್ನ ನೋಡ್ಕೊಳ್ಳೋ ಕಮಿಟ್ಮೆಂಟ್ ಇವ್ರಿ, ಸಾತ್ವಿಕರಾಗಲಿ ಬಿಡಲಿ ನೋಡ್ಕೋಬೇಕು. ಅದೇ ರೀತಿ ಸಾಧ್ವಿಂಬ ಹೆಂಡತಿನ ಮಾತ್ರ ಹೇಗಿರ್ಬೇಕು, ಇವಳು ಯೋಗ್ಯಳಾಗಿದ್ರೆ ಮಾತ್ರ. ಈ ಕಂಡೀಷನ್ ಹಾಕಿದ್ರಿಂದ ಹೆಂಡತಿ ಯಾವ ಜವಾಬ್ದಾರಿ ಇದೆ, ಈಗ ಯೋಗ್ಯರಾಗಿರಬೇಕು ಅಂತ ಒಂದು ಕಂಡೀಷನ್ ಇದೆ. ಸುತಮ್ ಶಿಶುಂ, ಅದೇ ರೀತಿ ಸುತಮ್ ಅಂಬುದು ಎಲ್ಲರಿಗೂ ಅನ್ವಯ, ಸುತರು ಯೋಗ್ಯರಾಗಿದ್ರೆ ಅದಕ್ಕೆ ಒಂದು ಬಿಸಾಕು ಅಂತ ಹೇಳ್ತಾನೆ ವಿದುರ, ಹುಟ್ಟಿದ ತಕ್ಷಣ ಬಾರಿ ಯೋಗ್ಯತನ ಬಿಸಾಕು ಅಂತ ಕಮಿಟ್ಮೆಂಟ್ ಇಲ್ಲ ಅವನಿಗೆ. ತಂದೆ ತಾಯಿ ಮೇಲೆ ಕಮಿಟ್ಮೆಂಟ್ ಇರೋ ಹಾಗೆ ಇವ್ರ ಮೇಲೆ ಇರೋದು ಯಾವಾಗ ಒಳ್ಳೆಯವರಾಗಿದ್ದರೆ ಮಾತ್ರ. ಸುತಮ್ ಶಿಶುಂ, ಸರ್ಕಾರಕ್ಕೆ ವರ್ಕರ್ಸನ್ನ ಪ್ರೊಟೆಕ್ಟ್ ಮಾಡೋ ಒಂದು ಇದಿದೆ, ಒಂದು ಸರ್ಕಾರಕ್ಕೆ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಇದೆ. ಬಟ್ ಅವರು ಕ್ರಿಮಿನಲ್ ಆಗಿದ್ರೆ ಏನು ಮಾಡ್ತಾರೆ, ಡಿಸ್ಮಿಸ್ ಮಾಡಿ ಹಾಕ್ಬಿಡ್ತಾರೆ. ವರ್ಕರಿಗೆ ಎಲ್ಲ ಬೆನಿಫಿಟ್ ಕೊಡಬೇಕು, ಅವರು ಪೆನ್ಷನ್ ಎಲ್ಲ ಬೆನಿಫಿಟ್ ಕೊಡಲೇ ಕಂಪಲ್ಸರಿ, ಅದು ಕೋರ್ಟ್ಗೆ ಹೋಗ್ಬೋದು ಅವರು. ಅದು ಕ್ರಿಮಿನಲ್ ಆಗಿದ್ರೆ ಮಾತ್ರ ಹೋಗಾಗಿಲ್ಲ. ಅದಕ್ಕೆ ಮಕ್ಕಳಿಗೆ ಮಾತ್ರ ಏನಿರಬೇಕೀಗ, ಅಂಥ ಒಂದು ಯೋಗ್ಯತೆ ಇದ್ದರೆ ಮಾತ್ರ. ಏನು ಅಲ್ಲ ಅಲ್ಲ ಉಪಲಕ್ಷಣ, ಅದಕ್ಕೆ ಮಕ್ಕಳು ಖಂಡಿತ ವಿದುರ ಹೇಳ್ತಾರಲ್ಲ ಈಗಾಗಲೇ, ಅದಕ್ಕೇನು ಮಾಡಬೇಕು, ಲಿಂಗ ವ್ಯತ್ಯಾಸ ಅಂತ ಕರೀತಾರೆ. ಲಿಂಗ ವ್ಯತ್ಯಾಸ ಮಾಡಿದ್ರೆ ಅನ್ವಯ ಮಾಡ್ಕೋಬೇಕು, ಮಾತಾಡಂ ಪಿತೃ ಅನ್ವಯ ಮಾಡ್ಕೋಬಾರ್ದು. ಯಾಕೆ ಶ್ರುತಿಯಲ್ಲಿ ಸ್ಪಷ್ಟ ಬಂದ್ಬಿಡ್ತದೆ, ತಂದೆ ತಾಯಿ ಎಷ್ಟೇ ಕೆಟ್ಟವರಾಗಿದ್ದರೂ ಕೂಡ ಪಾಲಿಸಲೇಬೇಕು ಅಂತ ವಿಧಿ ಇರೋದ್ರಿಂದ ಅಜೆಕ್ಟಿವ್ ಹಾಕಬಾರ್ದು ಅವರಿಗೆ, ಸ್ವಲ್ಪ ಒಳ್ಳೆಯವರು ಅಂತ ಹಾಕಬಾರ್ದು ಅವರಿಗೆ. ಒಳ್ಳೆಯವರಾಗಿದ್ರೆ ಪ್ಲಸ್ ಪಾಯಿಂಟ್ ಅಷ್ಟೇ, ಆಗಲಿ ಬಿಡಲಿ ಇದಾಗಿರಬೇಕು. ಆದರೆ ಇದಕ್ಕೆ ತಾನು ಹೆಂಡತಿ ಮಗ ಬದಲಾದವ್ರ ಬಗ್ಗೆ ಮಾತ್ರ ಏನಿರಬೇಕು, ಅರ್ಹತೆ ಇರಬೇಕು ಅವ್ರಿಗೆ. ಶಿಶುಮ್ ಅಂತ ಅದಕ್ಕೆ ದುರ್ಯೋಧನ ಶಿಶು ಆಗ್ತಾನೆ ಹುಟ್ಟಿದ್ದಾನೆ, ಬಿಸಾಕು ಅಂತ ಹೇಳಿದ. ಭರತನ ಭರತರಾಜ ದುಷ್ಯಂತನ ಮಗ ಭರತ, ಅವನಿಗೆ ಮಕ್ಕಳು ಹುಟ್ಟಿದ್ರು, ಮೂರು ಜನ ಹೆಂಡಂದ್ರು ಮಕ್ಕಳು ಹುಟ್ಟಿದ್ರು. ಆದ್ರೆ ಮಕ್ಕಳೆಲ್ಲ ಅವಲಕ್ಷಣ ನೋಡ್ತಾರೆ, ಅವಲಕ್ಷಣ ಎಂತ ಅವನು ಅನಿಸ್ತದೆ ಜ್ಯೋತಿ ಹೇಳಿರ್ತಾರೆ. ತಕ್ಷಣ ಏನ್ ಮಾಡ್ಬಿಡ್ತಾರೆ, ಇವ್ರು ಯೋಗ್ಯರಲ್ಲ ಅಂತ ಹೇಳ್ತಾರೆ. ಅವ್ರೇನ್ ಮಾಡ್ತಾರೆ, ಆಗ ಕೊಂದ ಹಾಕ್ಬಿಟ್ಟು ಜಗ್ನು ತ್ಯಾಗಭಯಾತ್ ಪುತ್ರಾನ್ ಅಂತಾನೆ ಭಾಗವತ ಪುರಾಣ ಹೇಳುದು, ಹಿಂದೆ ಬಂದಿದೆ ನಮಸ್ಕಂದ ಎಲ್ಲ ಆಗ್ಲೇ. ಆದ್ರಿಂದ ಇದೆಲ್ಲ ಯೋಗ್ಯರಾಗಿದ್ದು ಸೇರಿಸ್ಕೋಬೇಕಿದೆ, ಉಳಿದವರಿಗಿಲ್ಲ. ಅದಕ್ಕೆ ಒಂದು ಮಾತಿದೆ, ಸುಪೀರಿಯರ್ ಇರ್ತಾರೆ ಅಂದ್ರೆ ಒಬಿಡಿಯನ್ಸ್ ಆಗಿರ್ಬೇಕು ಅವ್ರದ್ದು ಕಂಪಲ್ಸರಿ. ಗೊತ್ತಾಯ್ತಾರೆ, ಪರಮ ಅಯೋಗ್ಯನಾಗಿದ್ರು ಕೂಡ ಡಿಸ್ಮಿಸ್ ಆಗದೆ ಹೋಗಿದ್ರೆ ಅವನು ಏನ್ ಮಾಡ್ಬೇಕು, ಅವನಿಗೆ ಒಬಿಡಿಯಂಟ್ ಆಗಿರ್ಬೇಕು. ಅವನೇನು ತಪ್ಪಾಡಿರಲಿ, ತಪ್ಪು ಹೇಳ್ಕೋಬೇಕು ನೀವು ಅಷ್ಟೇನೆ, ತಿರಿ ಮಾತಾಡಲಿಲ್ಲ ಅವನ ಮೇಲೆ ಮಾತಾಡೋಗಿಲ್ಲ. ಇವನ ಮೇಲೆ ಮಾತ್ರ ಏನ್ ಮಾಡ್ಬೋದು, ಅವರು ಆಕ್ಷನ್ ತಗೋಬೋದು. ಸುಪೀರಿಯರ್ಗಳು ಆಕ್ಷನ್ ತಗೊಳ್ಳೋಗಿಲ್ಲ, ಸರ್ಕಾರದ ರೂಲ್ ಪ್ರಕಾರ ಕೂಡ ಸುಪೀರಿಯರ್ಗಳು ಯಾರು ಆಕ್ಷನ್ ತಗೋಬೇಕು, ಅವರು ಸುಪೀರಿಯರ್ ತಗೋಬೇಕಷ್ಟೇ. ಆದ್ದರಿಂದ ಕೆಳಗಿನವ್ರು ಏನು ಮಾಡಬೇಕಾಗ, ಯೋಗ್ಯರಾಗಿದ್ದರೆ ಮಾತ್ರ ಇಲ್ಲದೆ ಹೋದ್ರೆ ಇಲ್ಲೇ ಇಲ್ಲ. ಅದನ್ನ ಅರ್ಥ ಮಾಡಿಕೊಂಡ್ರೆ ಇವತ್ತಾಗಿರೋದು ಮಾತ್ರ ಉಲ್ಟಪಟ್ಟರೆ ಯೋಗ್ಯರು ಹೊರಗಾಕ್ಬಿಡ್ತಾರೆ. ಪ್ರಹ್ಲಾದನ ಹೊರಗಾಕ್ಲಕ್ಕೆ ಹೋದ್ನಲ್ಲ ಆಟೈದು, ಯೋಗ್ಯನಾಗಿದ್ದರೆ ಮೈನಸ್ ಪಾಯಿಂಟ್ ಇದ್ದಾಗ, ಪ್ಲಸ್ ಅಯೋಗ್ಯನಾಗಿದ್ದರೆ ಭಾರಿ ಖುಷಿ ಪಡ್ತಾರೆ ಉಲ್ಟಪಟ್ಟಾಗಿರೋದು. ಗುರುಂ ವಿಪ್ರಂ ಪ್ರಪನ್ನಂಚ ಕಲ್ಪೋ ಅಭಿಭ್ರಶ್ವ ಸನ್ಮೃತ. ಅದೇ ರೀತಿ ಗುರುವನ್ನು ಅವರು ಯಾವುದೇ ಒಬ್ಬ ಬ್ರಾಹ್ಮಣನ ಪೋಷಣೆ ಮಾಡೋ ಜವಾಬ್ದಾರಿ ಸಮಾಜಕ್ಕಿದೆ ಅಂತ ಹೇಳ್ತಾರೆ. ಯಾಕೆ ಅವರು ವೇದಾಧ್ಯಯನಾದಿಗಳನ್ನು ಮಾಡಿ ಜ್ಞಾನ ಕೊಟ್ಟಿರೋದ್ರಿಂದ ಸಮಾಜ ಮುಂದೆ ಬಂತಲ್ಲ, ಅದನ್ನು ವೃದ್ಧರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಆಪ್ಷನಲ್ ಅಲ್ಲ, ಏನದು ಕಂಪಲ್ಸರಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರ ಕಮಿಟ್ಮೆಂಟ್ ಅದು. ಪ್ರಪನ್ನ ಒಬ್ಬರನ್ನ ರಕ್ಷಣೆ ಬಯಸಿ ಬರ್ತಾರೆ, ಒಬ್ಬರು ಅಭಯ ಕೊಡಬೇಕು ಅಂತ ಹೇಳ್ತಾರಲ್ಲ ಹಾಗೆ. ಶಿವರಾಜನ ಹತ್ರ ಬಂತಲ್ಲ ಪಾರಿವಾಳ, ಬಂದು ಅಪ್ಪ ಅಂತ ಬಿತ್ತು, ಹಿಂದೆ ಗಿಡಗಾಡ್ಸೋ ಬಂದಿತ್ತು, ಆಗ ಕಾಳಿ ಬಿತ್ತು ಕಾಪಾಡು ಅಂತ ಹೇಳಿತ್ತು. ತಕ್ಷಣ ಏನ್ ಮಾಡ್ತಾನೆ, ಆಯ್ತು ನಾ ಕಾಪಾಡ್ತೀನಿ ಅಂತ ಹೇಳಿ ಕೊನೆಗೆ ತನ್ನ ಮಾಂಸ ಕೊಳ್ಳಕ್ಕೆ ತಯಾರಾಗ್ತಾನೆ. ಪ್ರಪನ್ನಂ ರಕ್ಷಕರ ನಿವೇಗತಿ ಅಂತ ಬಂದವ್ರನ್ನ ಹೋಗಯ್ಯ ಅಂತ ಹೇಳಕ್ ಬರೋದಿಲ್ಲ. ಆಮೇಲೆ ಕಲ್ಪಃ, ಕಲ್ಪಃ ಅನ್ನೋದಕ್ಕೆ ಏನೋ ಕೊನೆಗೆ ಸೇರಿಸ್ತಾರೆ. ಕಲ್ಪಃ ಅಂದ್ರೆ ಏನೋ, ಸಮರ್ಥನಾಗಿದ್ದಾಗ. ತನಗೇ ಗತಿ ಇಲ್ಲ, ಏನೋ ಮಾಡಾಗಿಲ್ಲ, ತನಗೇ ಗತಿ ಇಲ್ಲ ಅಂತ ಕೇಳಿದ್ರೆ ಹೆಲ್ಪ್ಲೆಸ್ ಅಂತ ಒಳ್ಳೆ ದಾರಿ ತೋರಿಸ್ಬೇಕು, ಅಷ್ಟವರ್ತಿ ಏನೋ ಮಾಡಕ್ ಬರೋದಿಲ್ಲ. ಅದ್ರ ಸಾಮರ್ಥ್ಯ ಇದ್ರೂ ಕೂಡ ಅವ್ರು ಸಾವಿರ ನೆರವಾಗದೆ ಹೋದ್ರೆ, ಅವನು ಅಭಿಭ್ರತ್ ಅವ್ರ ರಕ್ಷಣೆ ಮಾಡದೆ ಹೋದ್ರೆ, ಶಸನ್ ಮೃತ ಉಸಿರಾಡುತ್ತಾ ಇದ್ರು ಸತ್ತವನು ಅಂತ ಅರ್ಥ. ಜೀವನ್ ಮೃತ ಅಂತ ಅವನು ಬದುಕಿದೊಂದು ಕರೆಯೋದಿಲ್ಲ, ಅದೇನಂತ ಕರೀತಾರೋ ಅನ್ನ, ಸತ್ತವನು. ಬರೀ ಉಸಿರಾಡ್ತಾನೆ ಅಷ್ಟೇ ಹೊರತು ಏನು ಪ್ರಯೋಜನ ಇಲ್ಲ. ಅವನು ಸತ್ತ ಮೇಲೆ ಸತ್ತವನಲ್ಲ, ಬದುಕಲಾಗಿ ಸತ್ತವನು ಇದ್ದಾಗಲೇ. ಇದನ್ನ ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನ ಸಂಸಾರ ಮಾಡೋಷ್ಟು ಜವಾಬ್ದಾರಿ ಇಲ್ಲ, ಉಳಿದೆಲ್ಲ ಜವಾಬ್ದಾರಿ ಅವನಿಗಿದೆ. ಅದನ್ನು ಹೆಚ್ಚು ಜವಾಬ್ದಾರಿ ಅವನು ಇರಬಹುದು, ಅಲ್ಲಿ ಉಳಿದ ಕಡೆ ಏನು ಕಮಿಟ್ಮೆಂಟೇ ಇಲ್ಲ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಮಾತರಂ ಪಿತರಂ ವೃದ್ಧಂ ಭಾರ್ಯಾಂ ಸಾಧ್ವೀಂ ಸುತಂ ಶಿಶುಂ ಗುರುಂ ವಿಪ್ರಂ ಪ್ರಪನ್ನಂಚ ಕಲ್ಪೋ ಅಭಿಭ್ರತ್ ಶಸನ್ಮೃತ ತನ್ನಾವ ಕಲ್ಪಯೋ ಕಂಸಾನ್ ನಿತ್ಯ ಉದ್ವಿಗ್ನ ಚೇತಸೋ ಮೋಹಮೇತೆ ವ್ಯತಿಕ್ರಾಂತ ದಿವಸ ವಾಮರಚತೋ. ಇಲ್ಲಿ ಮೂರು ಶ್ಲೋಕಗಳು ಹಾಗೆ, ಐದು ಆರು ಏಳು, ಮೂರು ಶ್ಲೋಕಗಳು ಸುಭಾಷಿತಗಳು, ಎಲ್ಲರಿಗೂ ಅಪ್ಲೈ ಆಗ್ತಕ್ಕಂಥ ಮಾತುಗಳು. ಇನ್ನ ತತ್, ಆದ್ದರಿಂದ ನೌ ಅಕಲ್ಪಯೋಹೋ ಕಂಸಾತ್ ನಿತ್ಯಂ ಉದ್ವಿಗ್ನ ಚೇತಸೋ. ಪಾಪ ಎಷ್ಟು ಕಷ್ಟಪಟ್ರಿ ನೀವು, ಕಂಸ ನಿತ್ಯ ಪಿಡಿಸ್ತಾ ಇದ್ದ, ಎಷ್ಟು ಮನಸ್ಸಿಗೆ ನೋವಾಗ್ತಿತ್ತು ನಿಮಗೆ. ಮೋಹಮೇತೆ ವ್ಯತಿಕ್ರಾಂತ, ಏನ್ ಮಾಡಲಿಲ್ಲ ನಾನು, ಅವನಿಂದ ನಿಮ್ಮನ್ನು ಬಿಡಿಸಲಿಲ್ಲ. ಅದಕ್ಕೆ ವಾಮ್ ಅನರ್ಚತೋ, ನಿಮ್ಮನ್ನು ಪೂಜಿಸದೆ ಹೋದಂತಹ ದಿವಸ ಅತಿಕ್ರಾಂತ ದಿವಸಾಹ, ಇವೆಲ್ಲ ದಿವಸಗಳೆಲ್ಲ ಹೇಗಾದವು ಅಂದರೆ ಮೋಹ ವ್ಯರ್ಥ ಆದಾಗಲೇ. ತಂದೆ ತಾಯಿಗಳಾದ ನಿಮಗೆ ನಾನು ಸಂತೋಷ ಕೊಡೋದಂತ ಇಲ್ಲಿ ಜೊತೆಗೆ ಇರಲಿಲ್ಲ, ಕಂಸನ ಭಯ ತಪ್ಪಿಸಲಿಲ್ಲ. ಆದ್ರಿಂದ ನನ್ನ ಬದುಕು ವ್ಯರ್ಥ ಇದ್ದಾಗಲೇಕ್ಕ. ದೇವರಾಡ ಮಾತುಗಳಿವೆಲ್ಲ ಕೂಡ ಆಕ್ಚುಲಿ ಮಾಡ್ತಿರೋದೇನು, ಕೃಷ್ಣ ಈಗ ಪ್ರೊಟೆಕ್ಟೇ ಮಾಡಿದ್ರು ವಸುದೇವನನ್ನ. ಅದಕ್ಕೆ ಕಂಸನ ದೂತರೆಲ್ಲ ಹೋಗ್ತಾ ಇದ್ದಾರೆ, ಅವ್ರಲ್ಲಿ ಏನಾಗ್ತಾ ಇದೆ ಕಂಟಿನ್ಯೂಸ್ ಆಗಿ, ಈಗ ವರ್ಷ ಒಳ್ಳೇನಾಗ್ತಾ ಇದೆಯಾ ಇಲ್ಲ? ಈಗ ಕಂಸನ ಕೊಂದಿದ್ದು ಕೃಷ್ಣ ತಾನೆ, ಅದನ್ನೆಲ್ಲ ಕೃಷ್ಣ ಅವ್ರ ಅರ್ಥ ಇಂಡೈರೆಕ್ಟ್ ಆಗಿ ಹೇಳ್ತಾ, ಎದುರಿಗಿಂತೆ ಕಾಪಾಡಬೇಕು ಅಂತ ಅಲ್ಲ, ದೂರ ಇದ್ದು ಅನುಕೂಲ ಮಾಡಿಕೊಟ್ರು ಕಾಪಾಡದತ್ತಾನೆ ಆಯ್ತು, ಈಗ ಅಷ್ಟು ಕೆಲಸ ಮಾಡ್ತಿದ್ದಾರೆ. ಅದನ್ನ ನೋಡೋದಕ್ಕೆ ಮಾತ್ರ ಏನು ಮಾಡಿಲ್ಲ ಅಮ್ಮ ಮಾತಾಡ್ತೆ. ಯಾವಾಗಲೂ ಹಾಗೆ ದೊಡ್ಡವರು ಏನ್ ಮಾಡ್ತಾರೆ, ಮಾಡಿದ್ರು ಕೂಡ ಏನಂತ, ನಾ ಏನ್ ಮಹಾ ಮಾಡಿದೆ ಅಂತ ಹೇಳ್ತಾರೆ. ಉಳಿದವರು ನಾನು ಬಿಟ್ಟರೆ ನನ್ನಷ್ಟು ಯಾರು ಮಾಡಿದ್ದಾರೆ ಅಂತ, ನನ್ನಷ್ಟು ಯಾರು ಮಾಡಿದ್ದಾರೆ ಎಂಬುದು ಅವನ ಕಾನ್ಸೆಪ್ಟ್. ಏನು ಮಾಡಿ ಏನು ಮಾಡಿಲ್ಲ ಅಂಬುದು ಇವ್ರ ಕಾನ್ಸೆಪ್ಟ್. ಅದು ದೇವ್ರಿಗೆ ಮಾತು ಹೇಳ್ತಾನೆ, ತನ್ನ ಮಹಿಮೆಯ ತೋರಗೋಡ ಜಗಕ್ಕೆ ತಾನೇನು ಮಾಡಿಲ್ಲ ಅಂಬ ಇದ್ಬಿಡ್ತಾನಂತ ದೇವ್ರು. ಮೋಹಮೇತೆ ವ್ಯತಿಕ್ರಾಂತ ದಿವಸಾಹ ವಾಮನರ್ಚತೋ. ಯಾರೋ ಒಬ್ರು ಬಿದ್ದರು ಪಾಪ, ವೃದ್ಧರು ಪಾಪ, ನೋಡ್ದ ಎತ್ತಲಕ್ಕಾಗ್ಲಿಲ್ಲ, ನೋಡ್ರಿ ನೋಡ್ಕೊಂಡು ಹಾಕಿ ನೋಡ್ಕೊಂಡು ಹೊರಟೋಗ್ಬಿಟ್ಟ. ಅವ್ರ ಕೈ ಇದ್ದಿದ್ದು ವ್ಯರ್ಥ ಆಗ, ಯಾಕೆ ಅಷ್ಟು ಸಹಾಯ ಮಾಡಬಹುದಾಗಿತ್ತು. ಅದೇನು ದೊಡ್ಡ ಕೆಲಸ ಏನಾದ್ರು ಎತ್ತಿ ಗುಡಿಸಬಹುದು ಹೋಗ್ತಿತ್ತು ಅಷ್ಟೇ. ಮನೆ ಕರ್ಕೊಂಡೋಗಿ ಅನ್ನ ಹಾಕೋ ಅಂತೇನು ಹೇಳಿಲ್ಲ. ವಿತ್ವಾನ್ ಪಾಪ ಎಬಿಸಿ ಕೂಡ ಸಮಾಧಾನ ಮಾಡಿ ರಿಕ್ಷಾ ಮಾಡಿ ಕಳಿಸಿ ಹೋಗ್ಬಿಡ್ತಾರೆ ಒಂದು ಕಡೆ ಹೋಗ್ತಾನೆ. ಅದು ಎಬಿ ಸ್ವಲ್ಪ ಕೂತ್ಕೊಂಡು ಹೋದ್ರೆ ಹೋಗ್ತಾನೆ. ವಿದ್ವಾನ್ ಎತ್ತಿದ್ರು ಸಾಕು ಎಷ್ಟರ ಲಿಫ್ಟ್ ಸಿಗ್ ಆ ಸ್ವಲ್ಪ ಅವ್ರಿಗೆ ಏನು ಬೇಕಾಗುತ್ತೆ ಇಮಿಡಿಯೇಟ್ಲಿ ಹೇಳ್ಬೇಕಾದ್ರೆ ಎಲ್ಲ ಇದೆ. ಒಳ್ಳೆ ಗುಂಡ್ಕಲ್ಲಿದ್ದಾಗಿರ್ತಾರೆ, ಸಿನಿಮಾ ಗೊತ್ತಾಗಿದೆ ಒಡೆ ಬಿಡ್ತಾರೆ. ಸಿನಿಮಾ ಗೊತ್ತಾಗಿದೆ ಕ್ರಿಕೆಟ್ ಮ್ಯಾಚ್ ಗೊತ್ತಾಗ್ಬಿಡಲ್ಲ ಅವನಿಗೆ. ಬೇರೆ ಕಡೆ ಮನಸ್ಸು ಈ ಕಡೆ ಇಲ್ಲೇ ಇಲ್ಲ, ಅದೊಂಥರ ಏನೋ ಅನ್ವಾಂಟೆಡ್ ಆಗ ನೋಡ್ಕೊಂಡು ನೋಡೋದಿಲ್ಲ. ಇದೆಲ್ಲ ನಮಗೆ ನಾವು ಏನು ಮಾಡ್ಕೊಂಡಾಗ ಲೆಕ್ಕ, ಈಗ ನಮ್ಮ ಬುದ್ಧಿಗೆ ಮನಸ್ಸಿಗೆ ಕೈಕಾಲು ಎಲ್ಲ ದೇಹಕ್ಕೆ ವಂಚನೆ ಮಾಡ್ಕೊಂಡಾಗ ಲೆಕ್ಕ. ಸಾಧನೆ ಎಂದರದು ಸಾಧನೆ ಅಂತೇಳಿ ಏನೋ ಮಾಡಿದ ಸಾಧನೆ ಅಲ್ಲ. ದೇವ್ರ ಪೂಜೆ ಹೇಗೆ ಸಾಧನನೋ ಅನಾಥರನ್ನ ಅರ್ಹರನ್ನ ರಕ್ಷಣೆ ಮಾಡದೇ ಇರೋದು ಕೂಡ ದೊಡ್ಡ ಪಾಪಕ್ಕಾಗತ್ತೆ. ದೇವ್ ಪೂಜೆ ಮಾಡಲಿಲ್ಲ ಎಂಬ ಶಿಕ್ಷೆ ಹೇಗೆ ಬರ್ತದೋ ಅದೇ ರೀತಿ ಇದು ಕೂಡ ಶಿಕ್ಷೆ ಇದ್ದೇ ಇದೆ. ಅದಕ್ಕೆ ಹೇಳಿ ಸ್ವಮಾಂಸವನ್ನು ತಿನ್ನಿಸ್ತಾರೆ ಅಂತ ಹೇಳಿದ ಮೇಲೆ ಉಗ್ರವಾದ ಶಿಕ್ಷೆ ಇದೆ. ತತ್ಕ್ಷಂತು ಅರ್ಹತಸ್ತಾತ ಮಾತರ್ನೌ ಪರತಂತ್ರಯೋ ಅಕುರ್ವತೋರ್ವಾಂ ಶುಶ್ರೂಷಾಂ ಕ್ಲಿಷ್ಟಯೋರ್ ದುರ್ಹೃತಾಭೃಶಂ. ಅದಕ್ಕೇನ್ ಮಾಡ್ಬೇಕು ನಾನೀಗ? ತತ್ ಕ್ಷಂತುಮರ್ಹತಸ್ತಾತ ಅಪ್ಪ ಅಮ್ಮ ಮಾತಃ ತಾತ ಅಪ್ಪ ಮಾತಃ ಅಮ್ಮ ನೀವಿಬ್ರು ಕೂಡ ತಪ್ಪನ್ನು ಕ್ಷಮಿಸ್ಬೇಕು. ನಾವು ಪರತಂತ್ರ ಯೋಹೋ ಆದ್ರೂ ನಾವೇನ್ ವೇರ್ ಹೆಲ್ಪ್ಲೆಸ್ ಅಂತ ಹೇಳಿದ್ರು. ನಾನು ಎಲ್ಲೇ ಇರ್ಬೇಕು, ಏನ್ ಮಾಡಾಗಿರ್ಲಿಲ್ಲ, ಅದಕ್ಕೆ ಅಲ್ಲಿ ಇದ್ದು ಬಿಟ್ಟಿದ್ದೆ. ಕ್ಷಮಿಸ್ಬೇಕು. ಅಕುರ್ವತೋರ್ವಾಂ ಶುಶ್ರೂಷಾಂ ನಿಮ್ಮ ಸೇವೆಯನ್ನು ಮಾಡದೇ ಇರತಕ್ಕಂತಹ ಪರತಂತ್ರರಾಗಿದ್ದಂತಹ ನಮಗೆ ಕೃಷ್ಣತೋ ಕೃಷ್ಣಯೋಹೋ ದುರ್ಹೃತಾ ಭೃಶ್ಯ ಬಹಳ ಕಷ್ಟಕ್ಕೊಳಗಾಗಿದ್ದ ನಿಮಗೆ ನಾವು ಸುಹೃತ ತೋರಿಸಿಲ್ಲ, ದುರ್ಹೃತ ತೋರಿಸಿಬಿಟ್ಟಿವಿ. ಅದರಿಂದಾಗಿ ಮಾಡಿದ ತಪ್ಪನ್ನು ನೀವು ಕ್ಷಮಿಸಬೇಕು ಅಂತ ಕೃಷ್ಣ ಕೇಳ್ತಾರೆ. ಇದೇ ಕವಿಸಿದ ಮಾಯೆ. ಅವ್ರು ಹೋಗಿ ಆ ಕ್ಷಣಕ್ಕೆ ಏನು ಅನಿಸ್ಬೇಕು, ಹೌದಲ್ಲ ಎಷ್ಟು ಕೃಷ್ಣ ಎಷ್ಟು ತಪ್ಪು ಮಾಡಿಬಿಟ್ಟು, ಹೋಲಿ ಬಿಡು ಕೂಸು ಕ್ಷಮಿಸಬೇಡ ಅಂತ ಬರೀತಿ ಭಾವಿ ವರ ಮಾಡಾಕ್ಬಿಡ್ತಾರೆ. ಇತಿ ಮಾಯಾ ಇತಿ ಮಾಯಾ ಮನುಷ್ಯಸ್ಯ ಹರೇರ್ ವಿಶ್ವಾತ್ಮನೋ ಗಿರಾ ಮೋಹಿತೌ ಅಂಕವಾರೋಪ್ಯ ಪರಿಶ್ವಜ್ಯ ಆಪದುರ್ಮುದಂ. ನೋಡೋದಕ್ಕೆ ಕೃಷ್ಣ ತಪ್ಪು ಮಾಡದೆ ಕಾಣುತ್ತೆ. ಎಲ್ಲಿಂದ ಶುರುವಾಯ್ತು ಇದು? ಕೃಷ್ಣ ತಪ್ಪು ಮಾಡಿಲ್ಲ ಅಂಬೋದು ಮೊದಲು ಅವ್ರ ಮಗನೇ ಅಲ್ಲ, ಫಸ್ಟ್ ಆಫ್ ಆಲ್ ಅಲ್ಲಿಂದ ಶುರುವಾಯಿತು. ಯಾಕೆ ತಾನೇ ಸ್ವೇಚ್ಛೆಯಿಂದ ಅವತ್ತು ಅವರೇ ಅಕ್ಸೆಪ್ಟ್ ಮಾಡಿಬಿಟ್ಟಿದ್ದಾರೆ. ಶಂಕಚಕ್ರ ಕಥಾಪದ್ಮ ಥರ ಸಮೇತ ಅವತಾರ ಮಾಡಿದಾಗ ನಮ್ಮ ಮಗನಲ್ಲ ಅಂತ ಹೇಳೇ ಬಿಟ್ಟಿದ್ದಾರೆ. ಆದ್ದರಿಂದ ಮಗನಲ್ಲೇ ಇಲ್ಲ, ದೇವರಿಗೇನು ಬರಲಿಲ್ಲಾಗ ಯಾವ ಕವಿಟ್ಟು ಬರಲೇ ಇಲ್ಲಾಗ. ಇನ್ನು ನೋಡಿದ್ರು ಮಾಡಬೇಕಾ ಮಾಡ್ತಾನೆ ಇದ್ದಾನೆ, ಅವ್ರು ಅಂದ್ಕೊಂಡು ಜಾಸ್ತಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಅದು ಶ್ರೇಷ್ಠವಾದ ಕೆಲಸ ಆಯ್ತೆ ಹೊರತು ಮಗ ಇಲ್ಲೋ ಇದ್ದ ಬರಲಿಲ್ಲ ನೋಡಿ ತಂದೆ ಅವಳು ಪಾಪ ಇದರಲ್ಲಿದ್ದಾರೆ ಬಂದಿಲ್ಲ. ಭಾರ ದೂರ ಯಾವುದೋ ಕಾರಣಕ್ಕೆ ಬರ್ತಾ ಇಲ್ಲ. ಆಫೀಸ್ ಆಸ್ಪತ್ರೆ ಸೇರಿಬಿಟ್ಟಿದ್ರು, ಎಲ್ಲ ವಾಸಿ ಆಯಿತು, ಹೊರಗೆ ಬಂದರು. ಭಾರಿ ಬೇಜಾರು ಮಾಡಿಕೊಂಡ್ರು, ಪಾಪ ಎಂಥ ಕೆಲಸ ಆಯಿತು ಮಗ ಬರಲೇ ಅಂದ್ಕೊಳ್ಳಿ. ಆಮೇಲೆ ನೋಡಿ ಬಿಲ್ ನೋಡಿ ಯಾರು ಕೊಟ್ಟಿದ್ದಾರಲ್ಲ, ಮಗನೇ ಕೊಟ್ಟಿ, ಅಲ್ಲಿ ಏರ್ಪಾಡು ಮಾಡಿದವರು ಅವನೇನೆ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ. ನೋಡೋದಕ್ಕೆ ಅಲ್ಲಿ ಎದುರಿಗಿಲ್ಲೇ ಇಲ್ಲ, ಯಾವುದೋ ಕಾರಣಕ್ಕೆ ಬರಲಿಕ್ಕಾಗಿಲ್ಲ ಪಾಪ. ಅಂಥ ಹೊತ್ತಲ್ಲಿ ಏನನ್ನೂ ಮಾಡದಂತೆ ಜನಗಳನ್ನ ಏರ್ಪಾಡು ಮಾಡಿ ಎಲ್ಲ ಸೇವೆ ಕಲ್ಪಿಸಿ ದುಡ್ಡು ಕೊಟ್ಟು ಎಲ್ಲ ಮಾಡಿದ್ದಾರೆ. ಗೊತ್ತಾದೇನಂತಾರೆ ಅವರು, ಓ ಎಷ್ಟು ಅನುಕೂಲ ಆಗ ಅನ್ಕೋತಾರೆ. ಕೃಷ್ಣ ಮಾಡಿದ್ದು ಅದನ್ನ ಎದುರಿಗಿಲ್ದೇನೆ, ಮೊದಲನೇ ಮಗನೇ ಅಲ್ಲ ಎದುರಿತಿಯಾಗಿ ನಿಜವಾಗ್ಲೂ ಮಾಡಿದ್ದು ಮಾತ್ರ ಯಾವ ಮಗನೂ ಮಾಡಲಾರ ಅಷ್ಟು ಮಾಡಿದ್ದಾನ. ಆದ್ದರಿಂದ ಹೆಸರಿಗೆಲ್ಲ ಅದು ವಿನಯದ ಮಾತುಗಳಷ್ಟೇ, ಲೋಕ ತೋರಿಸಿಕೊಡ್ತಾರೆ. ಇತಿ ಮಾಯಾ ಮನುಷ್ಯಸ್ಯ ಹರೇರ್ ವಿಶ್ವಾತ್ಮನೋ ಗಿರ. ಅದು ಮಾಯಾ ಮನುಷ್ಯ ಅಂತ ಹೇಳಿದ್ರಿಂದ ಮನುಷ್ಯನೇ ಆಗಿಲ್ಲ ಅವನೊಂದ ಮೇಲೆ, ಇನ್ನು ಹುಟ್ಟೇ ಇಲ್ಲ ಅಂದ ಮೇಲೆ, ಇನ್ನು ಉಪಕಾರ ಮಾಡೋ ಪ್ರಶ್ನೆಯಲ್ಲಿ ಉಪಕಾರ ತೊಗೊಂಡಿರೋ ಪ್ರಶ್ನೆ ಬಂತು ಎಲ್ಲಿಂದ, ಯಾರ್ದಿಂದ ತಗೊಂಡಿಲ್ಲ. ಹರೇರ್ ವಿಶ್ವಾತ್ಮನಃ ಗಿರ ವಿಶ್ವಸ್ವಾಮಿ ಪರಮಾತ್ಮ ಆತನ ಮಾತಿನಿಂದ ಮೋಹಿತ ಮೋಹಕ್ಕೊಳಗಾಗಿಬಿಟ್ರು. ಅಂಕಮ್ಮ ಆರೋಪ್ಯ ತಡೆಮೇಲೆ ಕೂಡಿಸಿಕೊಂಡ್ರು, ಪರಿಶ್ವಜ್ಯ ಆಲಿಂಗನ ಮಾಡಿಕೊಂಡು ಮುದಮ್ಮ ಆಪತ್ತು ಭಾರಿ ಸಂತೋಷಪಟ್ಟುಬಿಟ್ರು. ಮೊದಲು ಕೃಷ್ಣನ ಮುಟ್ಲಕ್ಕೆ ಹೆದರಿಕೆ ಆಗಿತ್ತು ಅವರಿಗೆ, ಎಲ್ಲ ಕೃಷ್ಣ ತೆಗೆದು ಹಾಕಿಬಿಟ್ಟರು. ಇತಿ ಮಾಯಾ ಮನುಷ್ಯಸ್ಯ ಹರೇರ್ ವಿಶ್ವಾತ್ಮನೋ ಗಿರ ಮೋಹಿತೌ ಅಂಕಮ್ಮ ಆರೋಪ್ಯ ಪರಿಶ್ವಜ್ಯ ಆಪತುಃ ಮುದಮ್ ಸಿಂಚಂತೌ ಅಶ್ರುಧಾರಾಭಿಃ ಸ್ನೇಹ ಪಾಶೇನ ಸಂವೃತೌ ನಕಿಂಚಿತ್ ತೂಚತೂ ರಾಜನ್ ಬಾಷ್ಪಕಂಠೌ ವಿಮೋಹಿತೌ ಸಿಂಚಂತೌ ಅಶ್ರುಧಾರಾಭಿಃ ಸ್ನೇಹಪಾಶೇನ ಸಂವೃತೌ ಸ್ನೇಹಪಾಶೇನ ಸಂವೃತೌ ಸ್ನೇಹಪಾಶದಿಂದ ಅವರು ಕೂಡಲ್ಪಟ್ಟಿದ್ದ ಕೂಡಿದ್ದಂಥ ಅವರು ಅಶ್ರುಧಾರಾಭಿಃ ಸಿಂಚಂತೌ ತಮ್ಮ ಕಣ್ಣೀರಿನಿಂದ ಸುರಿಸ್ತಾ ಇದ್ದಾರೆ ಕೃಷ್ಣ ಬಲರಾಮರ ಮೇಲೆ. ನಕಿಂಚಿ ದೂಚತೂ ರಾಜನ್ ಅವರು ಮಾತಾಡಲಿಕ್ಕೆ ಆಗಲಿಲ್ಲ. ಬಾಷ್ಪಕಂಠವು ವಿಮೋಹಿತವು ಮೋಹಕ್ಕೆ ಒಳಗಾದ ಅವರಿಬ್ಬರು ಕೂಡ ಬಾಷ್ಪಕಂಠವು ಕಣ್ಣಲ್ಲಿ ನೀರು ಬಂದಿದ್ದರಿಂದ ಮಾತಾಡಲಿಕ್ಕಾಗದೇನೆ ಬಾಷ್ಪ ಕಣ್ಣಲ್ಲಿ ಬಾಷ್ಪದಿಂದ ಕಂಠ ಬಿಗಿದೋಗಿತ್ತು, ಅವರೇನು ಮಾತಾಡಲಿಕ್ಕೆ ಆಗಲಿಲ್ಲ. ಏವ ಮಾಶ್ವಾಸ್ಯ ಪಿತರೌ ಭಗವಾನ್ ದೇವಕೀ ಸುತಃ ಮಾತಾಮಹಂ ತುಗ್ರಸೇನಂ ಯದೂನಾಮಕರೋ ನೃಪಂ ಮಾತಾಮಹಂ ತು ಉಗ್ರಸೇನಂ ಯದೂನಾ ಮಕರೋ ನೃಪಂ. ಕೃಷ್ಣ ಆಮೇಲೆ ಏನ್ ಮಾಡ್ದ? ಏವಂ ಆಶ್ವಾಸ್ಯ ಪಿತರೋ ಭಗವಾನ್ ದೇವಕೀ ಸುತಃ ಭಗವಂತನಾದ ದೇವಕೀ ಸುತನಾದ ಕೃಷ್ಣ ಏವಂ ಹೀಗೆ ಪಿತರೋ ಆಶ್ವಾಸ್ಯ ತಂದೆ ತಾಯಿಗಳನ್ನ ಸಮಾಧಾನ ಪಡಿಸಿ ಮಾತಾಮಹಂತು ಉಗ್ರಸೇನಂ ಮಾತಾಮಹನಾದ ಉಗ್ರಸೇನನನ್ನ ಯದೂನಾ ಮಕರೋ ನೃಪಂ ಎದುರುಗಡ ರಾಜನನ್ನಾಗಿ ಮಾಡಿದ. ಮಾತಾಮಾ ಅಂದ್ರೆ ಏನರ್ಥ? ತಾಯಿಯ ತಂದೆ. ಅದು ಅದರಿಂದ ಸರಿ, ಆಕ್ಚುಲಿ ಸಾಕ್ಷಾತ್ ತಂದೆ ಅಲ್ಲ. ಉಗ್ರಸೇನ ದೇವಕಾದಿಗಳೆಲ್ಲ ಏನವರು ಕಜಿನ್ಸ್, ಬ್ರದರ್ಸ್. ಅವ್ರ ಮಗ ಅವರು ದೇವಕಿ ಮಗ ಈತ. ಆ ರೀತಿಯಾದಂಥ ಮಗ ಪಟ್ಟವನ್ನು ಕಟ್ಟಿದ. ಅಲ್ಲಿ ಹೇಳಬೇಕಾದ್ರೆ ಕಂಸನ ತಂದೆ ಕಟ್ಟಿದ ಅಂತ ಹೇಳಲಿಲ್ಲ. ಯಾಕೆ? ಮಗನೇ ಅಲ್ಲ ಅವನು, ಕಂಸ ಮಗನೇ ಅಲ್ಲ. ಅದರಿಂದ ಕಂಸನ ತಂದೆ ಹೇಗೆ ಅಂತ ಹೇಳಿದರೆ ಅವ್ನು ಲೀಗಲಿ ಮಗ ಅಂತ ಆಗ್ತಿದ್ದ, ಲಾಯ ಅಂತ ಹೇಳೇ ಇಲ್ಲ. ಅದಕ್ಕೋಸ್ಕರ ಮಾತಾಮಹಿಗೆ ಅಂತ ಹೇಳಿಬಿಟ್ರು. ಮಾತಾಮಹಂತು ಉಗ್ರಸೇನಂ ಯದೂನಾ ಮಕರೋ ನೃಪಂ. ಇದು ಅಷ್ಟೇ ಕೃಷ್ಣ ತಾಜೇ ರಾಜನಾಗಬಹುದಾಯಿತು, ಆಗಲಿಲ್ಲ. ಉಗ್ರಸೇನ ರಾಜನನ್ನಾಗಿ ಮಾಡಿದ. ಆಹ ಚಾಸ್ಮಾನ್ ಮಹಾರಾಜ ಪ್ರಜಾ ಸ್ವಾಜ್ಞಾಪ್ತುಮರ್ಹಸಿ ಯಯಾತಿ ಶಾಪಾತ್ ಯದುಭಿ ನಾಶಿತವ್ಯಂ ನೃಪಾಸನೇ. ಆಮೇಲೆ ತಾನು ಹೇಳ್ತಾನೆ ಮತ್ತೆ, ಅಹಂ ಆಹ ಚ ಅಸ್ಮಾನ್ ಮಹಾರಾಜ ಪ್ರಜಾ ಸ್ವಾಜ್ಞಪ್ತುಮರ್ಹಸಿ. ನೀನು ಮಹಾರಾಜ ಉಗ್ರಸೇನ ಪಟ್ಟಾಭಿಷೇಕ ಮಾಡಿ ಮಹಾರಾಜ ಅಂತ ಕರೀತಾನೆ, ತಾನೇ ಮಾಡಿರೋದು ತಾನೇ ಕರೀತಾನೆ. ಅಸ್ಮಾನ್ ಪ್ರಜಾ ಸ್ವಾಜ್ಞಪ್ತುಮರ್ಹತಿ, ನಾವೆಲ್ಲ ನಿನ್ನ ಪ್ರಜೆಗಳು, ಏನು ಬೇಕೋ ಅಪ್ಪಣೆ ಮಾಡು. ನೀನು ರಾಜ ಈಗ, ಅಂದರೆ ಹೆಸರಿ ರಾಜ ಅಂತ ಕೂಡಿಸಿಲ್ಲ, ನೀನು ನಿಜವಾಗಲೂ ರಾಜ ಅಂತ ಅಕ್ಸೆಪ್ಟ್ ಮಾಡಿದ್ದೇವೆ, ಏನು ಬೇಕೋ ಅದನ್ನು ಮಾಡು ಅಂತ ಹೇಳ್ತಾನೆ. ಯಾಜಿ ಉಪಾಸನೆ ರಾಶಿತವ್ಯಂ ನೋಪವಿಷ್ಟವ್ ಭವತೋ ಯದವತ್ತೇಪಿ ಹೋಜತ್ವೇನ ಕಿಂಚಿತ್ ವೈಲಕ್ಷಣ್ಯ ನ ದೋಷ ಇತಿ ಭಾವ. ಈಗ ಯಯಾತಿ ಶಾಪಾತ್ ಯದುಭಿ ನಾಶಿತವ್ಯಂ ರೂಪಾಸನೆ. ಆ್ಯಕ್ಚುಲಿ ನಾವ್ಯಾರೂ ಕೂಡ ಯಾದವರೆಲ್ಲ ಏನು ಮಾಡಬಾರ್ದು, ಸಿಂಹಾಸ್ಮೇಲೆ ಕೂಡಬಾರ್ದು. ಯಯಾತಿ ರಾಜ ಶಾಪ ಕೊಟ್ಟಿದ್ದಾನೆ, ಯದು ಯಾದವರು ಯಾರು ಏನಾಗಬಾರ್ದು ಅಂಥೇಳಿ, ರಾಜರಾಗಬಾರ್ದು ಅಂತೇಳಿ. ಕಾರಣ ಏನು? ಆತ ಯೌವನವನ್ನು ನನ್ನ ಮುಪ್ಪನ್ನು ತಗೊಂಡು ಯೌವನ ಕೊಡಿ ಅಂತ ಕೇಳಿದಾಗ ಯದು ಕೊಡಲಿಲ್ಲ, ಸಕ್ತ ಶಾಪ ಕೊಟ್ಬಿಟ್ಟ. ಏನಂತ? ನಿನಗೆ ರಾಜ್ಯ ಸಿಗದೆ ಹೋಗಲಿ, ಶಾಪ ಕೊಟ್ಬಿಟ್ಟ. ಯಾವಾಗ ಎಷ್ಟೋ ಸಾವಿರಾರು ಲಕ್ಷಾಂತರ ಹೇಳಿದ ಕಥೆ ಅದು, ಒಂದು ಇನ್ನೂ ಫಾಲೋ ಮಾಡ್ಕೊಂಬಂದಿದ್ದಾರೆ. ಅದರಿಂದ ಯಾದವರು ರಾಜರಾಗಿಲ್ಲ, ಆದರೂ ರಾಜನ್ ಮಾಡ್ತಾ ಇದ್ದೀನಿ ನಿನ್ನ. ಯಾತಕ್ಕೆ ಅಂದರೆ ಯಾಜರಲ್ಲಿ ಯಾದವರು ಒಂದು ಉಪಗುಂಪು ಯಾವ ಪಗಣ ಯಾವುದು ಭೋಜರು ಅಂತ ಹೇಳಿ ಗೊತ್ತಾಯ್ತಾ. ಅದಕ್ಕೆ ಸೇರಿದವು ನೀನು, ಯಾರು ಉಗ್ರಸೇನ. ಅದು ಸ್ವಲ್ಪ ವ್ಯತ್ಯಾಸ ಇದೆ, ಪರವಾಗಿಲ್ಲ. ಶಾಪ ಪಾಲಿಸಿದಾಗೂ ಆಯಿತು, ಸ್ವಲ್ಪ ಮರ್ಯಾದೆ ಕೊಟ್ಟಾಗತ್ತೆ ಅಂತ ಮಾಡಿದ್ದೇವೆ ಅಂತ ಹೇಳ್ತಾ ಯದು ಶಾಪವನ್ನು ಜ್ಞಾಪಿಸ್ತಾನೆ. ಒಂದಷ್ಟು ಇನ್ನೊಂದು ಏನು ಮಾಡ್ತಾನೆ ಕೃಷ್ಣ, ತಾನು ಎಂದೂ ರಾಜ್ಯವಾಳದೇನೆ ಆ ಹಿರಿಯರು ಕೊಟ್ಟ ಶಾಪ ನಡೆಸ್ತಾ ಇರಲಿ. ಹಿರಿಯರೇನು ಶಾಪ ಕೊಟ್ಟಿರ್ತಾರೆ ಅದು ನಡೆಸ್ತಾರೆ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಬಹಳ ಗಂಭೀರ ಯೋಚನೆ. ಅದಕ್ಕೆ ಯಾರೋ ಒಬ್ಬ ದೊಡ್ಡ ವಿದ್ವಾಂಸರಿಗೆ ಬಹಳ ಹಿಂದೆ ಸ್ವಾಮಿಗಳು ಬಹಿಷ್ಕಾರ ಹಾಕಿದ್ರು, ಯಾರೋ ಚಾಡಿ ಮಾತು ಕೇಳಿ ಬಹಿಷ್ಕಾರ ಹಾಕಿಬಿಟ್ಟಿದ್ರು. ಪಾಪ ಅವ್ರೇನು ಮಾಡಿದ್ರು ಗೊತ್ತು, ಇವ್ರು ಸುಳ್ಳು ಕೊಟ್ಟಿದ್ದು ಏನು ಮಾಡೋಕ್ಕಾಗಲ್ಲ ಅಂತ. ಅದಕ್ಕೆ ಏನು ಮಾಡ್ತಿದ್ರಂತ ಅವರು ಹೇಳೋದಕ್ಕಿಂತ ಮುಂಚೆ ಎಲ್ಲ ಮಾಡಿ ಎಲ್ಲ ಮಾಡಿ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಹೋಗ್ತಾ ಇದ್ರು. ಅವ್ರಿಗೆ ಆಶ್ಚರ್ಯ, ಯಾಷ್ಟೆಲ್ಲ ಮಾಡಿ ಹೋಗ್ತಾರೆ ಅಂತೇಳಿ. ಅವ್ರು ಏನು ಹೇಳ್ಬಿಟ್ಟು ಜಾಡಿ ಹೇಳೋರು ಅಲ್ಲಿ ಮಡ್ಕಂಡ್ರೆ ಆಗೋದಿಲ್ಲ, ವಿರೋಧ ಏನೋ ಹೇಳ್ಬಿಟ್ಟಿದ್ರು. ಆಮೇಲೆ ಬಗ್ಗೆ ನೋಡ್ತಾರೆ, ಬಂದು ಮನೆಯಿಂದ ನೋಡ್ತಾ ಇವ್ರು ಮಾಡ್ತಾ ಇದ್ದಾರೆ. ತಕ್ಷಣ ಏನಾಯ್ತು ಅಂತ ಅವರಿಗೆ, ಎಷ್ಟು ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿ ವಾಪಸ್ ತೆಗೆದು ಅವ್ರು ಹೇಳಿದವರು ಶಿಕ್ಷೆ ಕೊಟ್ಟು ಎಲ್ಲ ಮಾಡಿದ್ರು ಅಂತ ಹೇಳ್ತಾರೆ. ಕೆಲವು ಮಿಸ್ಗೈಡ್ ಆದಾಗ ಏನಾಗ್ತಿರ್ತಾರೆ. ಬಟ್ ಅಲ್ಲಿವರೆಗೆ ಏನು ಮಾಡಿದ್ರು ಅವರು? ಒಬೇ ಮಾಡಿದ್ರು ಅದು. ಅದು ಯಾವುದೇ ಕಾರಣಕ್ಕೆ ಕೊಟ್ಟರೆ ಬಹಿಷ್ಕಾರ ಅಂದರೆ ಬಹಿಷ್ಕಾರ. ಏನು ಮಾಡಬೇಕು? ಸಸ್ಪೆನ್ಷನ್ ಬಂದ ಮೇಲೆ ರಿವೋಕ್ ಆಗೋರು ಏನು ಮಾಡೋಗಿಲ್ಲ, ಅವರು ತಮ್ಮ ಡ್ಯೂಟಿ ಮಾಡಾಗಿಲ್ಲ. ಸಸ್ಪೆನ್ಷನ್ ರಿವೋಕ್ ಆಗಿ ಹಾಗೆ ಪಾಲನೆ ಮಾಡಬೇಕು, ತಪ್ಪಾಗೆ ಬಂದಿರಬಹುದು, ಪಾಲನೆ ಮಾಡಬೇಕು ಕರ್ತವ್ಯ ಅದು. ಅದೇ ರೀತಿ ಕೃಷ್ಣ ಏನು ಮಾಡಿದ? ಈಗ ಯಾಜಿ ಶಾಪವನ್ನು ನಡೆಸಿ ತೋರಿಸಿದ. ಯಯಿ ಬಯಿ ಭೃತ್ಯ ಉಪಾಸೀನೆ ಭವತೋ ವಿಬುಧಾದಯ ಬಲಿಂ ಹರಂತಿ ಅವನತಾಹ ಕಿಮುತಾನೇ ನರಾಧಿಪಾಹ. ಈಗ ಹೇಳ್ತಾ ನಿನಗೆ ರಾಜಪದ ಎಂಥದ್ದು ಕೊಟ್ಟಿದ್ದೇನೆ ಅಂದರೆ, ನೀನು ಎಲ್ಲ ರೀತಿಯಲ್ಲೂ ಕೂಡ ಹೆಸರಿಗೆ ರಾಜ ಅಲ್ಲ, ನಿಜವಾದ ರಾಜನೇ ನೀನೀಗ. ಆ ರೀತಿ ಮಾಡ್ತೇನೆ ನೋಡಿ ಅಂತ ಹೇಳಿದ್ದಾರೆ. ಮಯಿ ಭೃತ್ಯೆ ಉಪಾಸೀನೆ ಭವತೋ ವಿಭುಧಾದಯ. ನಾನೀಗ ನಾನು ಯಾರೀಗ? ಸ್ವತಃ ನಾರಾಯಣ. ನಾನೀಗ ನಿಮ್ಮ ನೀನು ರಾಜ, ನಾನು ಭೃತ್ಯ ಅಂದ ರಾಜ ಆದ ತಕ್ಷಣ ಏನಾಗ್ಬಿಡ್ತೇನೆ? ನಾನೀಗ ಪ್ರಜೆ ಆಗಿಬಿಡ್ತೇನೆ. ನಾನು ಪ್ರಜೆ ಆದಮೇಲೆ ಭವತಃ ನಿನಗೆ ವಿಭುಧಾದಯ ಬಲಿಂಹರಂತಿ, ದೇವತೆಗಳು ಬಲಿ ಪೂಜೆ ಮಾಡ್ಬೇಕು. ನಾನು ಆ ರೀತಿ ಮಾಡಿದ್ದೇನೆ ಅಂತ ಹೇಳಿ ದೇವತೆಗಳು ಏನು ಮಾಡ್ಬೇಕು? ನಿನಗೀಗ ಪೂಜೆ ಮಾಡಬೇಕು. ಕಿಮುತಾನೇ ನರಾಧಿಪ, ಇನ್ನು ಭೂಲೋಕದ ರಾಜರು ಕೇಳಬೇಕಾ? ಕೃಷ್ಣ ರಾಜ ಅಂತ ಅಕ್ಸೆಪ್ಟ್ ಮಾಡಿದ ಮೇಲೆ ದೇವತೆಗಳು ಏನು ಮಾಡಬೇಕಾಯ್ತು? ಈಗ ಅಕ್ಸೆಪ್ಟ್ ಮಾಡಬೇಕು. ಇನ್ನು ಭೂಲೋಕದ ರಾಜರೆಲ್ಲ ಅಕ್ಸೆಪ್ಟ್ ಮಾಡಲೇಬೇಕು, ಹಾಗೆ ಮಾಡಿದ್ದೇನೆ ಅಂತ ಹೇಳಿಲ್ಲ. ದೇವರು ಒಲಿದ್ರೆ ಏನಾಗುತ್ತೆ ಎಂಬುದಕ್ಕೆ ಸಾಕ್ಷಿ. ಕ್ರಿಮಿಯಿಂದ ರಾಜ್ಯ ಬಾಳಿಸಿದೆ ಅಂತ ಕೇಳ್ತೇವೆ. ವೇದವ್ಯಾಸರು ಏನು ಮಾಡಿದರು? ತಮ್ಮ ಕಣ್ಣಿಗೆ ಒಂದು ಕ್ರಿಮಿ ಬಿದ್ದಿತ್ತು. ತಕ್ಷಣ ಏನು ಮಾಡಿದರು? ನನ್ನ ಕಣ್ಣು ಮೇಲೆ ಏನಾಗಬೇಕು? ಭಾರಿ ಹೈಯೆಸ್ಟ್ ಪೋಸ್ಟ್ಗೆ ಹೋಗಬೇಕು, ರಾಜ, ಭವಸ್ವ ರಾಜ ಅಂತೇಳಿ ರಾಜನಾಗೋದ್ರು. ತಕ್ಷಣ ಏನು ಮಾಡಿದ್ರು? ಅದು ಅವನು ಎಂಥ ಕಿಲಾಡಿ ಕ್ರಿಮಿ ಅಂದರೆ ರಾಜನಾಗ್ತೇನೆ, ದೇಹ ಮಾತ್ರ ಬಿಡೋದಿಲ್ಲ ಅಂತ ಹೇಳಿದನಂತೆ. ಕೊನೆ ಏನು ಮಾಡ್ತಾರೆ? ಆಯ್ತು, ಅದೇ ದೇಹದಲ್ಲಿ ಆಗೋ ಅಂತ ಹೇಳಿದಂತೆ. ರಾಜ್ಯ ಕ್ರಿಮಿಯಿಂದ ರಾಜ್ಯ ಬಾಳಿಸಿದೆ, ಬಹಳ ಪ್ರಸಿದ್ಧವಾದ ಮಾತು. ಉಗ್ರಸೇನ ಕ್ರಿಮಿ ಅಂತೂ ಅಲ್ವಲ್ಲ, ಆತಗೆಲ್ಲ ಏನು ಮಾಡಿಸ್ತಿದ್ದಾರೆ? ಈಗ ರಾಜ್ಯ ಆಳಿಸ್ತಾನೆ. ಸೋ ವಾಸಿಷ್ಠ ಕೃಷ್ಣ ರೂಪದಿಂದ ತಾನು ರಾಜ್ಯ ಆಳಲಿಲ್ಲ ಅಲ್ಲಿ. ಅಲ್ಲಿ ರಾಜ್ಯ ಆಳಿದ್ರಕ್ಕೆ ಏನು ಕಾರಣ? ಅಲ್ಲ ಅಲ್ಲ, ವೇದವ್ಯಾಸ ರಾಜ್ಯ ಆಳಿದ್ರೆ ಯಾವುದು ಯದುವಂಶ ಏನು ಬಂತು ಅದಕ್ಕೆ? ಯದುವಂಶರ ಅಲ್ವಲ್ಲ ಅವರು, ಬ್ರಾಹ್ಮಣ. ನಾನು ರಾಜ ಕ್ಷತ್ರಿಯನಲ್ಲ, ಆದ್ದರಿಂದ ರಾಜ್ಯ ಆಳಲಿಲ್ಲ ಅಲ್ಲಿ. ಇಲ್ಲಿ ಶಾಪದ ರಾಜ್ಯ ಆಳಲಿ. ಅದು ಎರಡು ರೂಪಗಳು ಕಾಮನ್ ಫ್ಯಾಕ್ಟ್ರಿ ಏನೋ, ಎರಡು ರಾಜ್ಯ ಆಳಲಿ. ವೇದಾಂತ ಸಾಮ್ರಾಜ್ಯ ಆಡಿದ್ದು ಬೇರೆ. ಈ ಲೋಕದ ಸಾಮ್ರಾಜ್ಯವನ್ನು ವೇದವ್ಯಾಸರು ಆಡಲಿಲ್ಲ, ಕಾರಣ ತಾವು ಬ್ರಾಹ್ಮಣನ ಕಾರಣದಿಂದ. ಎಂದರೆ ದೇವರು ಪರಶುರಾಮ ದೇವರು ಅಷ್ಟೇ, ಅಷ್ಟ ರಾಜರನ್ನು ಕೊಂದು ಹಾಕಿದ್ರು ಕೂಡ, ದುಷ್ಟರನ್ನು ಕೊಂದು ಹಾಕಿದ್ರು ಏನು ಮಾಡಲಿಲ್ಲ, ರಾಜ್ಯ ಆಳಿ ಬ್ರಾಹ್ಮಣ ಎಂಬ ಕಾರಣದಿಂದ ರಾಜರಿಗೆ ದಾನ ಮಾಡಿದ್ದೆ ಹೊರತು ಬ್ರಾಹ್ಮಣರಿಗೆ ತಾನು ರಾಜ್ಯ ಆಳಲಿಲ್ಲ. ಸೊ ವರ್ಣಧರ್ಮವನ್ನು ಪಾಲಿಸ್ತಾರೆ ಅದರಿಂದ. ಏನ ಉಗ್ರಸೇನ ಇದು ಹೇಳ್ತಿರೋದೇನೀಗ, ಇದ್ಯಾವುದು ಇದು? ದ್ವಾರಕ್ಕೆ ಹೋಗಿರೋದು ಇಬ್ಬ ಹೋಗ್ತಾ ಅಲ್ಲೂ ಕೃಷ್ಣನೇ, ಅವರಿಗೆ ಶಿಫ್ಟ್ ಮಾಡಿದ್ದಷ್ಟೇ, ಇಲ್ಲದೆ ಶಿಫ್ಟ್ ಮಾಡಿದ್ರೆ ಯಾರು ಚೇಂಜ್ ಆಗ್ತಾರೆ? ಮನೆ ಬದಲಾಗಿಬಿಟ್ರೆ ಯಜಮಾನ್ ಚೇಂಜ್ ಆಗ್ಬಿಡ್ಬೇಕಾ? ಏನಿಲ್ಲ, ಮನೆ ಬದಲಾದ ತಕ್ಷಣ ಏನಾಯ್ತು ಅಲ್ಲಿಗೆ? ಉಳಿದಲ್ಲ ಹಾಗೆ ಇರುತ್ತೆ, ಏನು ವ್ಯತ್ಯಾಸ ಆಗೋದೇ ಇಲ್ಲ. ಆ ರೀತಿ ಕಿಮುತಾನೇ ನರಾಧಿಪಾ ಸರ್ವಾನ್ ಸಜ್ಞಾತಿ ಸಂಬಂಧಾನ್ ದಿಗ್ಭ್ಯ ಕಂಸಭಯಾತ್ ಗತಾನ್ ಯದು ವೃಷ್ಟ್ಯಂಧಕ ಬಹು ದಾಶಾರ್ಹ ಕುಕರಾರ್ಹಕಾನ್ ಸಭಾಜಿತಾನ್ ಸಮಾಶ್ವಾಸ್ಯ ವಿದೇಶಾವಾಸ ಕರ್ಷಿತಾನ್ ನ್ಯವಾಸಯತ್ ಸ್ವಗೇಹೇಶು ವಿತ್ತೈ ಸಂತರ್ಪ್ಯ ವಿಶ್ವಭುಕ್. ಇನ್ನೇನಾಗಿತ್ತು ಕಂಸನ ಹಾವಳಿಯಿಂದ ಅಂತ ಹೇಳಿ ಅಂದರೆ ಸರಿ ಮಾಡ್ತಾನೆ ಕೃಷ್ಣ. ಏನಾಗಿತ್ತು ಅಂದರೆ ಸರ್ವಾನ್ ಸ್ವಜ್ಞಾತಿ ಸಂಬಂಧಾನ್ ಅನೇಕ ಬಂಧು ಬಾಂಧವರೆಲ್ಲ ದಿಗ್ಭ್ಯ ಕಂಸ ಭಯಾದ್ ಗತಾನ್ ಎಲ್ಲ ಕಂಸರ್ ಬಂದು ಓಡೋಗ್ಬಿಟ್ಟಿದ್ರಂತೆ, ಎಲ್ಲ ಖಾಲಿ ಮಾಡಿಬಿಟ್ಟಿದ್ರು, ಊರೇ ಬೇಡ ಸಹವಾಸನ ಬೇಡ ಅಂತ ಏನು ಮಾಡಿಬಿಟ್ಟಿದ್ರು ಅವರು, ಬೇರೆ ಕಡೆ ವಲಸೆ ಹೋಗಿಬಿಟ್ಟಿದ್ರು ಎಲ್ಲ ಕೂಡ. ಯಾರ್ಯಾರು ಯದು ವೃಷ್ಣಿ ಅಂಧಕ ಮಧು ದಾಶಾರ್ಹ ಆಮೇಲೆ ಕುಕರ ಅರ್ಹಕ ಎಲ್ಲ ಯದುಗಳ ಉಪಪಂಗಡಗಳು, ಯಾವುದು ಫಸ್ಟ್ ಯದು, ಆಮೇಲೆ ವೃಷ್ಣಿಗಳು, ಅಂಧಕರು, ಮಧು, ಅದಕ್ಕೆ ಮಾಧವ ಅಂತ ಕೃಷ್ಣನಿಗೆ ಹೆಸರು ಯಾತಕ್ಕೆ ಬಂತು ಅಂದರೆ ಮಧುವಂಶ, ಮಧುವಂಶ ಅದಕ್ಕೆ ಮಾಧವ ಅಂತ ಹೆಸರು. ಒಂದು ಕಾರಣ ಅದು ಮುಖ್ಯ ಕಾರಣ, ಮಾ ಅಂದ್ರೆ ಲಕ್ಷ್ಮಿ, ಧವ ಅಂದ್ರೆ ಪತಿ, ಲಕ್ಷ್ಮೀಪತಿ ಮುಖ್ಯ ಕಾರಣ. ಇಲ್ಲಿ ಮಧು ಎಂಬ ವಂಶದ ಉಪಪಂಗಡದಲ್ಲಿ ಅವತಾರ ಮಾಡಿದ್ದರಿಂದ ಅದಕ್ಕೆ ಮಾಧವ, ಯದು ವಂಶದ ಉಪಪಂಗಡ ಇವೆಲ್ಲ ಕೂಡ ಬ್ರಾಡಾಗಿ ಯಾದವರು ಅಂದ್ರೂ ಕರೆಕ್ಟು, ಈ ರೀತಿ ಬ್ರಾಹ್ಮಣ ಅಂದ್ರೆ ಕರೆಕ್ಟು, ಯತಿ ಅಂದ್ರೆ ಕರೆಕ್ಟ್, ಯಾವ ಥರ ಆಗ್ತಾರ ಆ ಥರ ಬ್ರಾಹ್ಮಣ ಅಂತ ಕರೆದ್ಮೇಲೆ ಮತ್ತೆ ಉಪಪಂಗಡದಲ್ಲಿ ಕರಿಬಹುದಲ್ಲ ಆ ರೀತಿಯಲ್ಲಿ. ಕುಕರ ಅರ್ಹಕಾನ್ ಸಭಾಜಿತಾನ್ ಸಮಾಶ್ವಾಸ್ಯ, ಅವರೆಲ್ಲ ಏನು ಬೇರೆ ಕಡೆ ಹೊರಟೋಗ್ಬಿಟ್ಟಿದ್ರು ಎಷ್ಟೋ ಜನಗಳು, ಅವನ್ನೆಲ್ಲ ಏನು ಮಾಡ್ದ ವಿದೇಶಾವಾಸ ಕರ್ಸಿತಾನ್, ಬೇರೆ ದೇಶದಲ್ಲಿ ವಾಸ ಮಾಡಿದ್ರೆ ಏನಾಯ್ತು ಪಾಪ ಅವರಿಗೆ, ಸಹಜವಾಗಿಯೇ ಫೆಸಿಲಿಟೀಸ್ ಇರಲಿಲ್ಲ, ಮನೆ ಮಠ ಬಿಟ್ಟು ಓಡೋಗ್ಬಿಟ್ಟಿದ್ರಲ್ಲ, ಆಗ ಅವ್ರಿಗೆ ಇರಲಿಕ್ಕೆ ಅನುಕೂಲ ಇರಲಿಲ್ಲ, ಅದು ಏನೇ ಅನಾನುಕೂಲ ಇದ್ರು ಕಂಸದಂತ ಅವನು ಕಾಟ ಇಲ್ಲ ಅಂತ ಇದ್ಬಿಟ್ಟಿದ್ರು ಅವರು. ಹೌದಲ್ಲ, ಅದಕ್ಕೆ ವಿದೇಶ ಆವಾಸ ಕರ್ಸಿತಾನ್, ವಿದೇಶದಲ್ಲಿ ವಾಸ ಮಾಡಿಬಿಟ್ಟು ಬಹಳ ದುಃಖಿತರಾದ ಅವರನ್ನ ಕೃಷ್ಣ ಏನು ಮಾಡ್ದ ಸ್ವಗೇಹೇಶು ನಿವಾಸ ತಮ್ಮ ತಮ್ಮ ಮನೆಯಲ್ಲಿ ವಾಸ ಮಾಡಿಸಿಬಿಟ್ಟ. ವಿತ್ತೇ ಸಂತರ್ಪ ವಿಶ್ವಸೃಕ್ ಅವರಿಗೆಲ್ಲ ಸಾಕಷ್ಟು ಆಕೃತಿ ಏನು ಹೆಲ್ಪ್ಲೆಸ್ ಆಗಿದ್ದರು ಅವರೆಲ್ಲ ಕೂಡ, ಹಣಕಾಸುಗಳನ್ನು ಕೊಟ್ಟುಬಿಟ್ಟು ಅವರಿಗೆಲ್ಲ ಸುಖದ ವಾಸವನ್ನು ಕಲ್ಪಿಸಿದ. ಕಂಸನ ಆಳ್ವಿಕೆಯಲ್ಲಿ ಜನಗಳಿಗೆ ಎಷ್ಟು ಖೇದ ಆಗಿತ್ತು ಎಂಬುದಕ್ಕೆ ಇದನ್ನೂ ನಿದರ್ಶನ ಇದೆ. ದೂರದವರನ್ನು ಹಿಂಸೆ ಮಾಡಿದ್ದಷ್ಟೇ ಅಲ್ಲ, ತನ್ನ ಬಂಧು ಜನರನ್ನೇ ಅವರ ಆ ರೀತಿ ದಡಿಪಾರು ಮಾಡೋದು ಮೊದಲಾದವುಗಳಿಂದ ಹಿಂಸೆ ಮಾಡಿದ್ದ. ಸಹಿಸ್ತಾರದಕ್ಕರು ಎಷ್ಟೋ ಜನ ಹೊರಟೋಗಿದ್ರು, ಅವರೆಲ್ಲ ಈ ಕಂಸ ಸತ್ಯದ್ರಿಂದ ವಾಪಸ್ ಬಂದರು. ಸಭಾಜಿತಾನ್ ಸಮಾಶ್ವಾಸ್ಯ ಸಭಾಜಿತಾನ್ ಪೂಜಿತಾನ್ ಅಂತ ಅರ್ಥ, ದೈವಿ ಸಭಾಸು ದೈವೀಷು ಸಭಾಜಿತಾನಿ ಎಲ್ಲಿ ಬಂದಿದೆ ಮಧ್ವದೊಳಗೆ, ಕುರ್ವಾಣಿ ಕರ್ಮಾಣಿ ಕುರ್ವನ್ ಪರಮಾದ್ಭುತಾನಿ ಸಭಾಸು ದೈವೀಷು ಸಭಾಜಿತಾನಿ, ಅದಕ್ಕೆ ಸಭಾಜಿತಾನ್ ಪೂಜಿತಾನ್ ಅಂತ ಅರ್ಥ. ನವಾಸಯತ್ ಸ್ವಗೇಹೇಶು ವಿತ್ತೈಹಿ ಸಂತರ್ಪ್ಯ ವಿಶ್ವಸೃಕ್ ಕೃಷ್ಣ ಸಂಕರ್ಷಣ ಭುಜೈಹಿ ಗುಪ್ತಾಲಬ್ಧ ಮನೋರಥಾ ಗೇಹೇಶು ರೇಮಿರೇ ಸಿದ್ಧಾ ಕೃಷ್ಣರಾಮಗತ ಜ್ವರಾ ಕೃಷ್ಣ ಸಂಕರ್ಷಣ ಭುಜೈ ಗುಪ್ತಾ ಲಬ್ಧ ಮನೋರಥಾ ಗೇಹೇಶು ರೇಮಿರೇ ಸಿದ್ಧಾ ಕೃಷ್ಣ ಸಂಕರ್ಷಣ ಭುಜೈ ಗುಪ್ತಾ ಕೃಷ್ಣ ಕೃಷ್ಣ ಸಂಕರ್ಷಣ ಬಲರಾಮ ಅವರ ಬಾಹುಬಲದಿಂದ ರಕ್ಷಿತರಾದ ಗುಪ್ತಾಹದ ರಕ್ಷಿತರಾದಂತಹ ಲಬ್ಧ ಮನೋರಥಾ ಬಯಕೆ ಈಡೇರಿದಂತಹ ಸಿದ್ಧಾ ಕೃತಾರ್ಥರಾದಂಥ ಜನಗಳೆಲ್ಲ ಕೃಷ್ಣರಾಮಗತ ಜ್ವರಾ ಕೃಷ್ಣ ಬಲರಾಮರಿಂದಾಗಿ ಜ್ವರ ಅಂದರೆ ಮಾನಸಿಕ ವ್ಯಥೆಯನ್ನು ಕಳ್ಕೊಂಡವರಾಗಿ ಗೇಹೇಶು ತಮ್ಮ ತಮ್ಮ ಮನೆಗಳಲ್ಲಿ ರೇಮಿರೆ ಆರಾಮವಾಗಿದ್ದರು. ದೇಶ ಬಿಟ್ಟು ಹೋಗಿದ್ದರೆ ವಾಪಸ್ ಬಂದುಬಿಟ್ಟು ಕೃಷ್ಣ ಬಲರಾಮರ ಅನುಗ್ರಹದಿಂದಾಗಿ ರಕ್ಷಣೆ ಪಡೆದವರಾಗಿ ಎಲ್ಲ ವ್ಯಥೆಯನ್ನು ಬಿಟ್ಟು ಸುಖವಾಗಿ ವಾಸ ಮಾಡ್ತಾ ಇದ್ದಾರೆ ತಮ್ಮ ಮನೆಗಳಲ್ಲಿ. ವೀಕ್ಷಂತೋ ಅರ್ಹ ಅಹರಹ ಪ್ರೀತಾಹ ಮುಕುಂದ ವದನಾಂಬುಜಂ ನಿತ್ಯ ಪ್ರಮುದಿತಂ ಶ್ರೀಮತ್ ಸದಯಸ್ಮಿತ ವೀಕ್ಷಣಂ. ವೀಕ್ಷಂತಹ ಅರ್ಹ ಪ್ರೀತಾಹ ಮುಕುಂದ ವದನಾಂಬುಜಂ, ಅವರೇನು ಅವ್ರಿಗೆ ವಿಶೇಷ ಕಾರಣಕ್ಕೆ ಸಂತೋಷ ಕಾರಣ ಏನಿತ್ತು ಅಂದರೆ ಇಷ್ಟು ದಿವಸ ಬೇರೆ ಕಡೆ ಇದ್ದಿದ್ದವೆಲ್ಲ ಸರಿನೇ, ಅವ್ರಿಗೆ ದುಃಖ ಇತ್ತು ನಿಜ, ಭಾರಿ ದೊಡ್ಡ ದುಃಖ ಒಂದಿತ್ತು, ಕೃಷ್ಣ ನೋಡೋ ಯೋಗ ಅವ್ರಿಗೆ ಇರಲಿಲ್ಲ, ಈಗ ಬಂತದ್ದು ಉಳಿದ ಎಲ್ಲ ದುಃಖಕ್ಕಿಂತ ದೊಡ್ಡ ದುಃಖ ಪರಿಹಾರ ಆಯ್ತು ಅವರಿಗೆ. ಅದಕ್ಕೆ ಅಹರಹ ಅಹರಹ ಸಂಧ್ಯಾ ಮುಪಾಸೀತ, ಅಹರಹ ಅಂದರೆ ಪ್ರತಿದಿನ ಅಂತ ಅರ್ಥ. ಪ್ರತಿದಿನದಲ್ಲೂ ಕೂಡ ಮುಕುಂದ ವದನಾಂ ಮುಕುಂದ ವದನಾಂಬುಜಂ, ಮುಕುಂದನಾದ ಕೃಷ್ಣನ ವದನಾಂಬುಜಂ ಮುಖ ಕಮಲವನ್ನು ವೀಕ್ಷಂತಹ ನೋಡುತ್ತಾ ಪ್ರೀತಾ ಬಹಳ ಸಂಪ್ರೀತರಾಗಿ ನಿತ್ಯ ಪ್ರಮುದಿತಂ ಶ್ರೀಮತ್ ಸದಯಾಸ್ಮಿತ ವೀಕ್ಷಣ. ಎಂಥ ಮುಖ ಕೃಷ್ಣಂದು ಅಂದರೆ ನಿತ್ಯ ಪ್ರಮುದಿತಂ, ಸದಾ ಆನಂದದಿಂದ ಕೂಡಿದಂಥ ಮುಖ. ಶ್ರೀಮತ್ ಕಾಂತಿಯುಕ್ತವಾದ ಮುಖ. ಸದಯಸ್ಮಿತ ವೀಕ್ಷಣ, ಸದಯದ ಅನುರಾಗಾವಲೋಕನಂ, ಸಾನುರಾಗಾವಲೋಕನಂ ಅಂತ ಹೇಳ್ತಾರಲ್ಲ ಹಾಗೆ, ಅನುರಾಗದಿಂದ ಕೂಡಿದಂತಹ, ಮಂದಹಾಸದಿಂದ ಕೂಡಿದಂತಹ ನೋಟವನ್ನು, ನಿತ್ಯ ಆನಂದಯುಕ್ತವಾದ ನೋಟವನ್ನು ಹೊಂದಿದ್ದಂತಹ ಮುಕುಂದ ವದನಾಂಬುಜಂ, ಕೃಷ್ಣನ ಮುಖರ ಕಮಲವನ್ನು ಪ್ರತಿನಿತ್ಯವೂ ನೋಡ್ತಾ ಅತ್ಯಂತ ಪ್ರೀತರಾಗಿ ವಾಸ ಮಾಡ್ತಾ ಇದ್ದಾರೆ. ತತ್ರ ಪ್ರವಯಸೋ ಅಪಿ ಆಸನ್ ಯುವಾನೋ ಅತಿ ಬಲೌಜಸಃ ಪಿಬಂತೋ ಅಕ್ಷೈರ್ ಮುಕುಂದಸ್ಯ ಮುಖಾಂಬುಜ ಸುಧಾಂ ಮುಹುಃ. ತತ್ರ ಪ್ರವಯಸಃ ಅಪಿ ಆಸನ್ ಯುವಾನಃ ಅತಿ ಬಲೌಜಸಃ ಪಿಬಂತಃ ಅಕ್ಷೈರ್ ಮುಕುಂದಸ್ಯ ಮುಖಾಂಬುಜ ಸುಧಾಂ ಮುಹುಃ. ಅದರೊಳಗೆ ಬರೀ ವಯಸ್ಸಾದವರಷ್ಟೇ ಇರಲಿಲ್ಲ, ಬಹಳ ಯಂಗ್ಸ್ಟರ್ಸು ಬೇಕಾಷ್ಟೇ ಇದ್ದರಂತೆ. ಪ್ರವಯಸಃ ವೃದ್ಧ ಅಪಿ ಬಲ ಮೋಜಶ್ಚೇಷಾಂತೆ ತಥಾಭೂತ ಯುವಾನಃ ಆಸನ್, ಅನೇಕ ರೀತಿಯಾಯಿ. ಪ್ರವಯಸಃ ಯುವಾನಃ ಆಸನ್, ಅಲ್ಲಿ ಯುವಕರು ಇದ್ದರು ಮುದುಕರು ಇದ್ದರು ಅಂತ ಒಂದರ್ಥ. ಪಲಾಯನ ಮಾಡಿದವರಲ್ಲಿ ಮುದುಕರು ಕೈಲಾಗದೆ ಓಡಿದ್ರು, ಯುವಕರು ಕೈಲಾದರೂ ಕೂಡ ಶಕ್ತಿ ಸಾಲದೆ ಓಡೋಗಿದ್ರು, ಅವರೆಲ್ಲ ವಾಪಸ್ ಬಂದರು ಒಂದಂತ. ಇನ್ನೊಂದರ್ಥ, ಪ್ರವಯಸಃ ಅಪಿ ಅತ್ಯಂತ ವೃದ್ಧರಾದವರು ಕೂಡ ಕೃಷ್ಣನ ಅನುಗ್ರಹದಿಂದಾಗಿ, ಕೃಷ್ಣನ ಮುಖ ನೋಡುತ್ತಿದ್ದರಿಂದಾಗಿ ಅತಿ ಬಲೌಜಃ ಯುವಾನಸ ಯುವಾನಃ ಆಸನ್, ಮತ್ತೆ ಯುವಕರಾಗಿಬಿಟ್ರಂತೆ. ಇದು ಹೊಸ ಒಂದು ವಿಷಯ. ಕೃಷ್ಣನ ಅನುಗ್ರಹದಿಂದಾಗಿ ವೃದ್ಧರಾಗಿದ್ದವರು ಜನಗಳು ಕೂಡ ಕೃಷ್ಣನ ಅನುಗ್ರಹದಿಂದ ಎಲ್ಲ ಯುವಕರಾಗಿಬಿಟ್ರು ಮತ್ತೆ ಅಂತ ಹೇಳ್ತಾರೆ. ಇದು ನಂಬೇಕಂತ ಕೇಳಾಗಿಲ್ಲ. ಶಂತನರಾಜ ಏನು ಮಾಡ್ತಾ ಇದ್ದ, ತನ್ನ ಊರಿನಲ್ಲಿ ಮುದುಕರು ಮುಟ್ಟಿಬಿಟ್ಟು ತಳ್ಳರು ಮಾಡಿಬಿಡ್ತಾ ಇದ್ದಂತೆ. ಶಂತನರಾಜನಿಗೆ ಆ ಶಕ್ತಿ ಇತ್ತಂತೆ. ಅದಕ್ಕೆ ಎಂ ಎಂ ಜೀರ್ಣಂ ಸ್ಪೃಶತಿ ಕರಾಭ್ಯಾಂ ಸ ಸುಖಮಶ್ನುತೆ ಪುನರ್ಯುವಾಚ ಭವತಿ ನಾಮ್ನಾಥಂ ಶಂತನಂ ವಿದು. ಮಹಾಭಾರತದಲ್ಲಿ ಶ್ಲೋಕ ಬರುತ್ತೆ. ಶಂತನರಾಜ ಮುಟ್ಟಿಬಿಟ್ರೆ ಮುಡಿಸ್ಕೊಂಡವ್ರು ಏನಾಗ್ತಿದ್ರಂತೆ, ಮುಟ್ಟಿದ್ರೆ ಮೈಲಿ ಮುಟ್ಟರೆ ಮೈಲಿಗೆ ಆಗ್ಬಿಡ್ತಾರೆ. ಎಷ್ಟೋ ಜನರು ಮೈಲಿಗೆ ಆಗ್ತಿದ್ದಿಲ್ಲ, ಏನಾಗ್ತಿದ್ರು ಖುಷಿ ಪಡ್ತಿದ್ರು. ಫಸ್ಟ್ ಇನ್ನೇನಾಗ್ತಿದ್ರು, ಯುವಕರಾಗಿಬಿಡ್ತಿದ್ರು. ಇದೊಂದು ಆತಗೆ ಶಂತನು ಅಂತ ಹೆಸರು ಆಯ್ತು. ಆ ಶಕ್ತಿ ಯಾತಕ್ಕೆ ಬಂದಿತ್ತ ಅಂತನಿಗೆ, ಶಂತನು ಯಾರ ಅವತಾರ, ವರುಣನ ಅವತಾರ. ಅದಕ್ಕೆ ಬಿಟ್ಟಿದ್ರೆ ಹಾಯ್ ಅನಿಸ್ತಿತ್ತು, ನೀರು ಬಿದ್ದರೆ ಹಾಯ್ ಅನಿಸುತ್ತಲ್ಲ ಹಾಗೆ. ಆಮೇಲೆ ಇನ್ನೊಂದೇನೋ, ವರುಣ ಆತ. ವರುಣ ಅಶ್ವಿನಿ ದೇವತೆಗಳು ದೇವ ವೈದ್ಯರುಗಳು, ಅವರಪ್ಪ ವರ್ಷ ಅಶ್ವಿನಿ ದೇವತೆಗಳು ಗುರುಗಳ್ಯಾರು ವರುಣ. ಆದ್ದರಿಂದ ಇನ್ನೂ ಎಫಿಷಿಯೆಂಟ್ ಡಾಕ್ಟರು, ಬಿಟ್ಟಿದ ತಕ್ಷಣ ಕಾಯಕಲ್ಪ ಮಾಡಿ ಹೆಂಗೆ ಮಾಡಿಬಿಡ್ತಾ ಇದ್ದ. ಕೃಷ್ಣ ಈ ರೀತಿ ಮಾಡಿದ ಮುಂದೆ ಜಾಂಬು ಅಂತ ಯುವಕನ ಮಾಡಿದ ಗೊತ್ತೇ ಇದೆ ನಮಗೆ. ಜಾಂಬನ ಯುವಕನ ಮಾಡಿದ ಕತೆ ಗೊತ್ತಿರೋದ್ರಿಂದ ಇವ್ರನ್ನೆಲ್ಲ ಕೂಡ ಕೃಷ್ಣ ಏನು ಮಾಡಿಬಿಟ್ಟ, ಯುವಕರನ್ನ ಮಾಡಿ ಹಾಕ್ಬಿಟ್ಟ. ಇದು ಅರ್ಥ. ಕೃಷ್ಣನ ಮುಖ ನೋಡ್ತಿದ್ರೆ ಯುವಕರಾಗ್ತಾರೆ ಅಂತ ಅರ್ಥ. ಕೃಷ್ಣನ ಮುಖ ನೋಡ್ತೀವಿ, ಇವಾಗ ನಿತ್ಯ ಸಾಲಿಗ್ರಾಮ ಕೃಷ್ಣನ ನೋಡೋದು ಬೇಡ, ಏನಾದ್ರು ಹಾಕೋ ಸಾರಿ ಎಷ್ಟರಲ್ಲಿ ಮಾಡಿದ್ರೆ ಏನಾಗ್ತದೆ ಅವರಿಗೆ, ಉತ್ಸಾಹ ಬರ್ತದೆ, ತಾರುಣ್ಯ ಬರ್ತದೆ. ಎಷ್ಟೋ ರಿಟೈರ್ ಆಗಿರ್ತಾರೆ, ಡಲ್ಲಾಗಿ ಓಡಾಡ್ತಿರ್ತಾರೆ ಬೆಳಗ್ಗಿನಿಂದ. ಆ ಕಡೆ ಓಡು ಈ ಕಡೆ ಬೇರೆ ಕೆಲಸ ಎಲ್ಲ ಬಂದಿಲ್ಲ, ಯಾವ ಕಾಫಿ ಕೊಡ್ತಾರೋ ಯಾವ ಊಟಕ್ಕೆ ಹಾಕ್ತಾರೋ ಅಷ್ಟೇ, ಇನ್ನೇನು ಕೆಲಸ ಇರೋದಿಲ್ಲ ಅವ್ರಿಗೆ. ದೇವ್ರಿಗೆ ಎಷ್ಟು ಎಂಜಾಯ್ ಮಾಡ್ಬೋದು ಅಲ್ಲೇನು ಇತ್ಯಾದಿ ಮಾಡ್ತಾರೆ. ಬಲುಬೇಗ ಮುದುಕರಾಗಿಬಿಡ್ತು, ಸುಮ್ಮನೆ ಕೂತ್ಬಿಡ್ತಾರಲ್ಲ, ಬಲುಬೇಗ ಇನ್ನೂ ಕೂಡ ಹಣ್ಣಾಗಿಬಿಡ್ತಾರೆ. ಅದು ಬಂದು ಸುಖವಾಗಿ ಆಕ್ಟಿವ್ ಆಗಿದ್ದು ಬಿಟ್ರೆ ಸುಖವಾಗಿ ಇರ್ಲಿಕ್ಕೆ ಬರುತ್ತೆ. ಅದು ಯುವಕರ ಉತ್ಸಾಹ ಬರ್ತದೆ ಬೆಳಿಗ್ಗೆ ಹೇಳಬೇಕು. ನಮ್ಗೆ ಗುರಿ ಇದ್ದಾಗ ಏನಾಗುತ್ತೆ, ಸನ್ಯಾಸ ಮಾಡಿ ಪೂಜೆ ಮಾಡ್ಬೇಕಂದ್ರೆ ಪಟ ಪಟ ಎಂತೆಲ್ಲ ಮಾಡ್ತಾರೆ. ಆ ಗೋಲೆ ಇಲ್ದರೆ ಏನು ಮಾಡ್ತಾರೆ, ಆಗ ಯಾವಾಗ ಕೊಡೋದೇನು ಇರೋದಿಲ್ಲ ಕೆಲಸ. ಆ ರೀತಿಯಿಂದ ಬಲುಬೇಗ ದೇಹ ಹಾಳಾಗಿಬಿಡುತ್ತೆ. ಇವರು ವ್ಯಾಯಾಮ ಅಂತ ಕೇಳಿದರೆ ಅನೇಕರಿಗೆ ಗೊತ್ತಿಲ್ಲ, ಈ ವ್ಯಾಯಾಮ ಅದೆಷ್ಟೇ ವ್ಯಾಯಾಮ ಅಲ್ಲ, ಆಕ್ಟಿವ್ ಆಗಿರೋದೇ ವ್ಯಾಯಾಮ. ಫಸ್ಟ್ ಆಫ್ ಆಲ್ ಯಾವಾಗಲೂ ಆಕ್ಟಿವ್ ಆಗಿದ್ದರೆ ಅದಕ್ಕಿಂತ ಯೋಗ ಮತ್ತೊಂದಿಲ್ಲ. ಜಾಗಿಂಗ್ 24 ತಾಸು ಮಾಡಲಿಕ್ಕೆ ಬರೋದಿಲ್ಲ, ಯಾವ ಎಕ್ಸಸೈಜ್ 24 ಮಾಡೋಕ್ಕೆ ಬರೋದಿಲ್ಲ, ಮಾಡಿದ್ರೆ ಉಳಿಯೋದಿಲ್ಲ. ಅಷ್ಟು ಮಾಡಿದರೆ ಯಾರು ಕೂಡ ಅಷ್ಟು ಮಾಡಬಾರ್ದು ಕೂಡ. ಅದು ಆಕ್ಟಿವ್ ಆಗಿರೋದು ಮಾತ್ರ, ಏನೇ ಉತ್ಸಾಹದಿಂದ ಏನೇ ಕೆಲಸ ಮಾಡಿದರೂ ಕೂಡ ಹೇಳ್ತಾರೆ, ಗೃಹಕರ್ಮವ ಬ್ಯಾಸರದಲ್ಲಿ ಪರಮೋತ್ಸಾಹದಲ್ಲಿ ಮಾಡುತ್ತ ಎನಿಥಿಂಗ್ ಭಾಳ ಇಂಟ್ರೆಸ್ಟಿಂದ ಮಾಡಿಬಿಟ್ಟು ಏನಾಗುತ್ತಂತೆ, ಅದೇ ನಿಜವಾದ ವ್ಯಾಯಾಮ ಅಂದ್ರೆ ಅದೇ. ಎನಿ ಎನಿ ವರ್ಕ್ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಇರಬೇಕು, ಉತ್ಸಾಹ ಇರಬೇಕು, ಅವಾಗ ಮಾಡ್ಲಿಕ್ಕೆ ಬರುತ್ತೆ. ಇವರೆಲ್ಲ ಆ ರೀತಿ ಆಗಿದ್ದರಿಂದ ಯುವಕರಾದಾಗ ಆಯ್ತಲ್ಲ, ಕೃಷ್ಣ ಯಾಕ್ಚುಲಿ ಯುವಕರನ್ನ ಮಾಡ್ದಂಬುದು ಕರೆಕ್ಟೇ. ಅದು ನಾವು ಇವತ್ತು ಆ ದೇವ್ರ ಹತ್ರ ಇದ್ರೆ, ದೇವ್ರ ಕೆಲಸ ಮಾಡಿಕೊಂಡಿದ್ರೆ, ಎಂಗೇಜ್ ಮಾಡ್ಕೊಂಡಿರೋಕ್ಕೆ ಎಷ್ಟೋದು 80-90 ಆಗಿರುತ್ತೆ. ಯಾವುದೋ ದೇವಸ್ಥಾನ ಅಂದರೆ ಏನೋ ಕೆಲಸ ಮಾಡ್ತಿರ್ತಾರೆ, ಪಾಪ ಒಳ್ಳೆ ಆಕ್ಟಿವ್ ಆಗಿರ್ತಾರೆ. ಹಿಡಿತಾ ಮನೆಯಲ್ಲೇ ಆಕ್ಟಿವ್ ಆಗಿದ್ದು ಇವರೇನು, ಆ ದೊಡ್ಡ ಸಮಿತಿಗಳು ನಡೆಸ್ತಾ ಇರ್ತಾರೆ ಪಾಪ ಮಾಡ್ಕೊಂಡು, ಅದೇ ಫುಲ್ ಎಂಗೇಜ್ಮೆಂಟ್ ಅವರು. ಅವಾಗ ವಯಸ್ಸಾಗಿದ್ದು ಅನ್ಸೋದೇ ಇಲ್ಲ. ಅವರಿದ್ದಾರೆ, ಹೌದೌದು, ಇನ್ನು ಅವರು ಅಟ್ಲೀಸ್ಟ್ ಓದ್ಕೊಂಡಿದ್ದಾರೆ, ಅದ್ರ ಬರೀ ವಯಸ್ಸಾದವರಿದ್ದಾರೆ. 90-95 ಯಾವುದೊಂದು ಸಮಿತಿಯಲ್ಲಿ ನೋಡಿದ್ರು ಗೈಡ್ ಮಾಡ್ಕೊಂಡು ಏನು ಮಾಡ್ಕೊಂಡು ಯಾವಾಗಲೂ ಕೂಡ ಅದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಅವಾಗ ಏನಾಗುತ್ತೆ, ಅವ್ರು ಇನ್ನೊಂದು ಮೈಂಡ್ ಆಕ್ಟಿವ್ ಆದಾಗ ಬಾಡಿ ಆಕ್ಟಿವ್ ಆಗ್ತದೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಸರಿ. ಶ್ರೀಮತ್ ಸದಯಸ್ಮಿತ ವೀಕ್ಷಣ ತತ್ರ ಪ್ರವಯಸೋಪ್ಯಾಸನ್ ಯುವಾನೋ ಅತಿ ಬಲೌ ಜಸಃ ಪಿಬಂತೋ ಅಕ್ಷೈರ್ ಮುಕುಂದಸ್ಯ ಮುಖಾಂಬುಜ ಸುಧಾಂ ಮುಹು. ಮುಂದೇನು ಮಾಡಿದರು, ಅಕ್ಷೈಹಿ ಮುಕುಂದಸ್ಯ ಮುಖಾಂಬುಜ ಸುಧಾಂ. ಅಲ್ಲರಿ ವಯಸ್ಸಾದವ್ರು ಮತ್ತೆ ತರಣರಾಗಬೇಕಾದ್ರೆ ಏನು ಮಾಡಬೇಕು? ಸಾಮಾನ್ಯ ಒಂದು ಮಾತಿದೆ, ಅಮೃತ ಕುಡಿದ್ರೆ ಹಾಗಾಗ್ತಾರೆ ಅಂತ ಮಾತಿದೆ. ಅಮೃತ ಕುಡಿದ್ರೆ ಏನಾಗ್ತಾರೆ, ಹೆಂಗಾಗ್ತಾರೆ? ಕುಡಿತ ಅಮೃತ ಕುಡಿತಿದ್ರಲ್ಲ ಅವರು, ಏನ ಅಮೃತ ಮುಖಾಂಬುಜ ಸುಧಾಮ್, ಕೃಷ್ಣನ ಮುಖ ಕಮಲದ ಮಧುವನ್ನ ಅಮೃತ ಕುಡಿತಿದ್ರಲ್ಲ, ಆಗ್ತಿದ್ರ ಹಾಗಿದ್ರೆ ಅದು ಭಾಗವತಾಮೃತ ಅಂತ ಕರೆಯೋದಿಲ್ಲ? ಭಾಗವತ ಕೇಳಿದ್ರೆ ಯಾಕೆ ಹೆಂಗಾಗ್ತಾರೆ ಅಂದ್ರೆ ಅಮೃತ ತಾನೇ ಕುಡಿಯೋದವರು. ಭಾರತಾಮೃತ, ಭಾಗವತಾಮೃತ, ಗೀತಾಮೃತ, ಆ ಮಾತು ಕೇಳಿದಾಗ ಜ್ಞಾನಕಾರ ಏನ್ ಮಾಡತ್ತ ಅವರನ್ನ ಆಕ್ಟಿವ್ ಮಾಡೇ ಮಾಡುತ್ತೆ. ಈವನ್ ಮಾಡರ್ನಸ್ ಒಪ್ತಾರೆ ಅದನ್ನ. ಇದರ ಲೇಟೆಸ್ಟ್ ಇನ್ವೆಸ್ಟಿಗೇಷನ್ ಕೂಡ ಏನ್ ಹೇಳ್ತಾ ಇದೆ, ಧ್ಯಾನ ಯೋಗ ದೇವ್ರ ಕಡೆ ಮನಸ್ಸಾಕೋದು ಕಾಮಕ್ರೋಧ ಬಿಡೋದಲ್ಲಿ ಏನ್ ಮಾಡುತ್ತೆ, ಮನುಷ್ಯನನ್ನ ಹೆಚ್ಚು ಆಕ್ಟಿವ್ ಮಾಡಿ ಅವನ್ ಹೆಚ್ಚು ಇದಾಗಿ ಮಾಡುತ್ತೆ, ಅವನ ಆಯುಷ್ಯ ಜಾಸ್ತಿ ಮಾಡುತ್ತೆ, ಆರೋಗ್ಯ ಜಾಸ್ತಿ ಮಾಡುತ್ತೆ. ಆದ್ರಿಂದ ಸೈಂಟಿಫಿಕಲಿ ಪ್ರೂವ್ಡ್. ಅಥನಂದಂ ಸಮಾಸಾಧ್ಯ ಭಗವಾನ್ ದೇವಕೀ ಸುತಃ ಸಂಕರ್ಷಣಶ್ಚ ರಾಜೇಂದ್ರ ಪರಿಶ್ವಜ್ಯ ಇದಮೂಚತು. ಅಥ ನಂದಂ ಸಮಾಸಾಧ್ಯ ಭಗವಾನ್ ದೇವಕೀ ಸುತಃ ಸಂಕರ್ಷಣ ಚ ರಾಜೇಂದ್ರ ಪರಿಶ್ವಜ್ಯ ಇದಮೂಚತು. ಅಥ ಅನಂತರ ನಂದಂ ಸಮಾಸಾಧ್ಯ, ನಂದ ಬಂದಿದ್ದಾನಲ್ಲ ಜತಿಗೀಗ, ಅದು ನಂದನ ಹತ್ರ ಹೋಗಿಬಿಟ್ಟು ಭಗವಾನ್ ದೇವಕೀ ಸುತಃ ಭಗವಂತನಾದ ಕೃಷ್ಣ ಸಂಕರ್ಷಣಶ್ಚ ಚಕಾರ ಸೇರಿಸ್ತಾ ಸೆಕೆಂಡರಿ ಮಾಡಿದ್ರು. ಕೃಷ್ಣನ್ ಈಕ್ವಲ್ ಆಗಿ ಹೇಳಲಿಲ್ಲ. ಸಂಕರ್ಷಣನೂ ಕೂಡ ರಾಜೇಂದ್ರ, ಇಲ್ಲ ರಾಜೇಂದ್ರ ಪರೀಕ್ಷಿತ ರಾಜ. ಪರಿಶ್ವಜ್ಯ ಇದಮೂಚತು ಆಲಿಂಗನ ಮಾಡ್ಕೊಂಡು ನಂದನ ಹೇಳಿದ್ರಂತೆ, ಪಿತೃ ಯುವಾಭ್ಯಾಂ ಸ್ನಿಗ್ಧಾಭ್ಯಾಂ ಭೂಷಿತೌ ಲಾಲಿತೌ ಭೃಶಂ ಪಿತ್ರೋರಭ್ಯಧಿಕಾ ಪ್ರೀತಿ ಆತ್ಮದೇಶು ಆತ್ಮನೋಪಿಹಿ. ಈಗ ನಂದು ಎಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ಬಿಟ್ಟಿದೆ, ನಂದು ಕೃಷ್ಣ ತನ್ನ ಮಗನಲ್ಲ ಅಂತ ನಂದು ಎಲ್ಲ ಗೊತ್ತಾಯ್ತು. ಯಾರು ಬಲರಾಮ ಅಲ್ಲ ಅಂತ ಮೊದಲೇ ಗೊತ್ತಿತ್ತು, ರೋಹಿಣಿ ಮಗ ಅಂತ ಎಲ್ಲರಿಗೂ ಗೊತ್ತೇ ಇತ್ತು. ಆದ್ರೆ ಬಲರಾಮರ ಬಗ್ಗೆ ಬೇರೆ, ಕೃಷ್ಣನ ಬಗ್ಗೆ ಒಂದು ರೀತಿ ಭ್ರಮೆ ಇತ್ತು ಅವ್ರಿಗೆ ಒಂದೊಂದು ಕಾಲಕ್ಕೆ. ನಮ್ಮ ಮಗ ಅಂತೇಳಿ ಪೂರ್ತಿ ಹೊರಟೋಗಿದೆ. ಈಗ ಹೇಳ್ತಾರೆ ಕೃಷ್ಣ, ಈಗ ಯೋಚನೆ ಮಾಡಬೇಡ, ಪಿತ ಅಪ್ಪ ಅಂತಾನೆ ಕರೀತಾನೆ. ಪಿತಃ ಯುವಾಭ್ಯಾಂ ಸ್ನಿಗ್ಧಾಭ್ಯಾಂ ಪೋಷಿತೌ ಲಾಲಿತೌ ಭೃಶಂ. ನೀವಿಬ್ಬರಿಂದ, ನೀನು ಯಶೋಧೆ ಇಬ್ಬರು ಕೂಡ ಪ್ರೀತಿಯಿಂದ ನಮ್ಮನ್ನು ಏನ್ ಮಾಡಿದಿರಿ, ಪೋಷಣೆ ಮಾಡಿದಿರಿ, ಲಾಲನೆ ಮಾಡಿದಿರಿ. ಪಿತೃರಭ್ಯಧಿಕಾ ಪ್ರೀತಿ, ನಿಜವಾದ ತಂದೆ ತಾಯಿ ತೋರಿಸೋದಕ್ಕಿಂತ ಜಾಸ್ತಿ ಏನು ತೋರಿಸಿದೆ ನೀವೀಗ, ಆಮೇಲೆ ಪ್ರೀತಿ ತೋರಿಸಿದ್ದೀರಿ. ಆತ್ಮದೇಶು ಆತ್ಮನೋಪಿಹಿ, ಸ್ವಂತ ಮಕ್ಕಳ ಮೇಲೆ ತೋರಿಸೋದಕ್ಕಿಂತ ಪ್ರೀತಿನ ಜಾಸ್ತಿ ತೋರಿಸಿದ್ದೀರಿ. ಆದ್ದರಿಂದ ನೀವು ಯಾವುದೇ ದೃಷ್ಟಿಯಿಂದ ತಂದೆ ತಾಯಿ ಇದ್ದ ಹಾಗೆ ಯೋಚನೆ ಮಾಡೋ ಕಾರಣ ಇಲ್ಲ. ಸಪಿತಾ ಸಾಚ ಜನನಿ ಯೌ ಪುಷ್ಣೀತಾಂ ಸ್ವಪುತ್ರವತ್ ಶಿಶೂನ್ ಬಂಧುವಿರುತ್ಕೃಷ್ಟಾನ್ ಅಕಲ್ಪೈಹಿ ಪೋಷರಕ್ಷಣೆ. ಮತ್ತೊಮ್ಮೆ ಡಿಫೈನ್ ಮಾಡ್ತಾನೆ ಪರಮಾತ್ಮ. ಈಗ ತಂದೆ ತಾಯಿ ಜನ್ಮ ಕೊಟ್ಟವರು ತಂದೆ ತಾಯಿಗಳು ಹೇಗೋ, ಉಳಿದವರು ತಂದೆ ತಾಯಿಗಳು ಅನ್ನಿಸ್ತಾರೆ. ಸಹ ಪಿತಾ, ಅವನೇ ತಂದೆ. ಸಾಚ ಜನನಿ, ಅವಳೇ ತಾಯಿ. ಯೌ ಯಾರು, ಸ್ವಪುತ್ರವತ್ ಪುಷ್ಣೀತಾಂ ಶಿಶೂನ್, ಯಾರನ್ನೇ ಆಗಲಿ ತಮ್ಮ ಸ್ವಂತ ಮಕ್ಕಳಂತೆ ನೋಡ್ಕೊಂಡ್ಬಿಡ್ತಾರಲ್ಲ, ಅವ್ರೇನು ಏನು ಕ್ರಿಯೇಟ್ ಬರುತ್ತೆ, ತಂದೆ ತಾಯಿ ಎಂಬ ಹೆಸರು ಬಂದ್ಬಿಡುತ್ತೆ ಅವ್ರಿಗೆ. ಬಂಧುವಿ ಉತ್ಸೃಷ್ಟಾನ್, ಅದು ಕೂಡ ಬಂಧುವಿ ಉತ್ಸೃಷ್ಟಾನ್ ಶಿಶೂನ್, ಯಾವುದು ಅನಾಥ ಮಕ್ಕಳು, ಬಂಧು ಬಾಂಧವರು ಗತಿ ಇಲ್ಲ ಅವರಿಗೆ, ಅವರನ್ನ ಲಾಲನೆ ಪೋಷಣೆ ಮಾಡಿಬಿಟ್ರೆ ತಂದೆ ತಾಯಿ ಹೆಸರು ಬಂದೇ ಬಿಡುತ್ತವೆ. ನಮ್ಮಲ್ಲೇ ಪದ್ಧತಿ ಇದೆ, ಉಪನಯನ ಮಾಡಿದ ತಂದೆ ಅಂತ ಹೇಳಿದ್ರು. ಜನಿತಾಚ ಉಪನೀಚಾಚ ಯಶ್ಚ ವಿದ್ಯಾಂ ಪ್ರಯಚ್ಛತಿ ಅನ್ನದಾತ ಭಯತ್ರಾತ ಪಂಚಯಿತೆ ಪಿತರ ಸ್ಮೃತಃ. ಐದು ಜನ ತಂದೆ ಅಂತ ಕರಿಬೇಕಂತೆ, ಅದರಲ್ಲಿ ಒಬ್ಬ ತಂದೆ ಯಾರು ಪೋಷಣೆ ಮಾಡೋದು, ಅಷ್ಟು ಮಾಡಿದ್ದೀರಿ ನೀವು ಈಗಾಗಲೇ. ಒಂದು ಶಿಶೂನ್ ಬಂಧುವಿರುಸೃಷ್ಟಾನ್ ಅಕಲ್ಪೈಹಿ ಪೋಷರಕ್ಷಣೆ, ಅದು ಎರಡು ರೀತಿ ಇದೆ. ಅನಾಥರಾದ ಮಕ್ಕಳು ಬಿಟ್ಟು ಹೋಗ್ಬಿಡೋದು ಕೆಲವರು, ಅಥವಾ ಮಕ್ಕಳಿರ್ತಾರೆ ತುಂಬ ಮಕ್ಕಳಿರ್ತಾರೆ ಪೋಷಣೆ ಮಾಡೋಕ್ಕಾಗೋದಿಲ್ಲ, ಯಾರಿಗೂ ಸಾಕೊಳ್ಳೋಕೆ ಕೊಟ್ಟು ಬಿಡ್ತಾರೆ. ಆಗ ಕೂಡ ಸಾಕಿದವರು ಏನಾಗ್ತಾರಾಗ, ತಂದೆ ತಾಯಿ ಆಗ್ತಾರೆ. ಅದು ಜ್ಞಾನಪೂರ್ವಕವಾದ ಕೊಡಲಿ, ಬೈ ಚಾನ್ಸ್ ಸಿಕ್ಕಲಿ, ಪೋಷಣೆ ಮಾಡಿದ್ರು ತಂದೆ ತಾಯಿ ಆಗ್ತಾರ. ಆದ್ರಿಂದ ಆ ಕೆಲಸ ನೀವು ಮಾಡಿದ್ದೀರಾ, ಆದ್ರಿಂದ ನೀವು ತಂದೆ ತಾನೇನು ಹೋಗಲಿಲ್ಲ, ನಿಮಗೆ ತಂದೆ ತಾಯಿ ಎನಿಸ್ಕೊಳ್ಳೋ ಅರ್ಹತೆ ನಿಮಗೆ ಇದ್ದೇ ಇದೆ. ಆದ್ರಿಂದ ಯೋಚನೆ ಮಾಡಬೇಡ, ಸಮಾಧಾನ ಮಾಡ್ತಾರೆ. ಯಾತ ಯೂಯಂ ವ್ರಜಂ ತಾತ ವಯಂಚ ಸ್ನೇಹ, ಇದೆಲ್ಲ ಸರಿಯಾಗಿ ಯೋಚನೆ ಮಾಡಿದರೆ ಕೃಷ್ಣ ಎಷ್ಟು ಹೇಳಿದ, ಅದೇ ಕರ್ಣನ ಕರೆದ. ಕರ್ಣ ಏನು ಮಾಡ್ತಾನೆ ಗೊತ್ತಾ, ಬಂದ್ಬಿಡು ಕರ್ಣ ಆ ಕಡೆಗೆ ಅಂತ ಕರೆದ್ರೆ ಕರ್ಣ ಏನು ಮಾಡ್ತಾನೆ, ತನ್ನ ಸಾಕಿದವರು ಅಜಿರಥ ರಾಜ ಸಾಕಿದ್ದ, ಸ್ವಲ್ಪವಾಗ ಅದು ಸಾಕಿಬಿಟ್ಟಿದ್ದಾರೆ. ಈಗ ನಾನು ಪಾಂಡವರ ಕಡೆ ಒಂದು ಗೊತ್ತಾಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಅನ್ನೋ ಅವರಿಗೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅದೇ ಮತ್ತೆ ಕೃಷ್ಣ ಹೇಳ್ಬೋದಾಗಿತ್ತಾಗಿದ್ರೀಗ, ಸ್ವಂತ ಮಗ ಸಾಕಿಬಿಟ್ಟಿದ್ದಾರೆ ಅದು ಇಲ್ಲಿ ಬರೋದು ಅಲ್ಲೇ ಇದ್ಬಿಡ್ತೀನಿ ಅನ್ಬೋದಾಗಿತ್ತು. ಕೃಷ್ಣ ಹೇಳ್ತಾನೆ, ಈಗ ಯಾರ ತಿಳಿದ್ರು ಕೂಡ ಕ್ರೆಡಿಟ್ ಹೋಗೋದಿಲ್ಲ ಅಂತ ಹೇಳ್ತಾರೆ. ರಾಜೇ ಆಗಲಿ ಅಜಿರತನಾಗಲಿ, ಇವರು ಮತ್ತೆ ಏನವರೀಗ, ತಂದೆ ತಾಯಿ ಏನೋ ಬದಲಾಗ್ತಾನೆ ಇದ್ದಿಲ್ಲ. ಕರ್ಣ ಸುಮ್ಮನೆ ಏನೋ ಕಲ್ಪನೆ ಮಾಡ್ಕೊಂಡು ಹೋಗ್ತಾನೆ ಕರ್ಣ. ಇದೆಲ್ಲ ಆಚರಣೆ ಯೋಚನೆ ಮಾಡಿಕೊಂಡ್ರೆ ಕರ್ಣನ ಕೇಸಲ್ಲಿ ಕರ್ಣನ ಚಿಂತನೆ ತಪ್ಪು ದಾರಿ ಹಿಡಿದಿತ್ತು. ಕೃಷ್ಣ ಈಗ ಸರಿಯಾಗಿ ಹೇಳ್ತಾ ಇದ್ದ, ಯಾವ್ದು ಜೀವ ತಂದೆ ಯಾರೋ ಬರೆಯಲು ಬೇಡದ, ತಂದೆ ತಾಯಿ ಗೊತ್ತಿಲ್ಲ, ಮುಂದೆ ಗೊತ್ತಾಯ್ತು. ಆದ್ರೆ ತಂದೆ ತಾಯಿ ಅವ್ರು ಗೊತ್ತಾದ ಮಾತ್ರಕ್ಕೆ ಇವ್ರು ಕ್ರೆಡಿಟ್ ಹೋಯ್ತಾ, ಅದರಿಂದ ಹೋಗ್ಲಿಲ್ಲ. ಯಾಕೆ, ಕೃಷ್ಣ ಹೇಳ್ತಾರೆ ಲಾಲನೆ ಪೋಷಣೆ ಮಾಡಿದ ಮೇಲೆ ಅವ್ರಿಗೇನೊಂದು ಅಧಿಕಾರ ಬಂತು, ನನ್ನ ಅರ್ಹತೆ ಬಂದ್ಬಿಡ್ತು ಅವ್ರಿಗೆ, ಹೋಗೋದಿಲ್ಲ. ಇದೆಲ್ಲ ಅರ್ಥ ಮಾಡಿ, ಇದು ರಿಯಲ್ ಫಿಲಾಸಫಿ ಅಂದ್ರೆ ಅದು. ಇದ್ರು ಏನಾಗ್ತಿತ್ತು ಅಲ್ಲಿಗೆ, ಎಲ್ಲರೂ ಕೃತಜ್ಞನಾಗಿ ಬಿಡ್ತಾ ಇದ್ರು ಅಷ್ಟೇ. ಈ ಸಿಕ್ಕಿದಷ್ಟು ಬಿಡೋದು, ಮತ್ತೆ ಇನ್ನೊಂದು ಸಿಕ್ಕರೆ ಮತ್ತೆ ಬಿಟ್ಟುಬಿಡೋದು. ಕೊನೆ ದೇವ್ರ ಬಗ್ಗೆ ಕೇಳಿಬಿಡೋದು, ಭಾರಿ ಮೂರ್ಖರಿರ್ತಾರೆ. ದೇವ್ರ ಹರಿದೇವ ಪರೋ ಹರಿದೇವ ಒಬ್ರು ಕೇಳ್ಬಿಟ್ಟಿವಿ ಅಲ್ಲ, ಹರಿದೇವ ಜಗತ್ ಪಿತೃ ಮಾತ್ರ ಅಪ್ಪ ಅಮ್ಮ ಹೊರಗೆ ಹಾಕ್ಬಿಡೋದು. ನೀವಲ್ರಿ ಅಪ್ಪ ಅಮ್ಮ ದೇವ್ರ ಹೋಗ್ರಿ ಅಂತ ಕಳಿಸಿ ಏನ್ ಮಾಡ್ಬೇಕಾಗ. ಶಾಸ್ತ್ರ ಓದಿ ಬಹಳ ಕೆಟ್ಟಾಗತ್ತೆ. ಇಂಥವ್ರು ಸಿಗ್ತಾರೆ, ಆ್ಯಕ್ಚುಲಿ ಸಿಗ್ತಾರೆ ಗೊತ್ತಾ, ಆ್ಯಕ್ಚುಲಿ ಭಾರಿ ಶ್ರದ್ಧಾ ಬಂತು, ದೇವ್ರ ಪೂಜೆ ಎಲ್ಲ ಮಾಡ್ತಿರ್ತಾರೆ, ಅಪ್ಪವನ್ನು ಹೊರಗಾಗಿಬಿಟ್ಟಿರ್ತಾರೆ. ಯಾಕೆ ತರೇ ಪಿತೃಮಾತೃಗತಿ ಆ ಜ್ವಾದ ಸ್ತೋತ್ರ ಕೊಟ್ಟು ಮಾಡಿಬಿಡ್ತಾರೆ. ಏನು ಮಾಡ್ಬೇಕು ಅವರಿಗೆ ಆಚಾರ್ಯ, ಯಾತಕ್ಕೆ ಇದ್ದವ್ರಿಗೆ ಜ್ವಾದ ಸ್ತೋತ್ರ ಅದಕ್ಕೆ ಹೇಳಿದ್ದವ್ರಿಗೆ ಬರಲಿಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರು ಆಚಾರ್ಯ. ಮಹಾ ಮೂರ್ಖರಿದ್ದಾರೆ ಕಲಿಯುಗದೊಳಗೆ, ಗ್ರಂಥವನ್ನು ಓದಬೇಕಿಲ್ಲ ಅವರಿಗೆಲ್ಲ ಅಂತ ಹೇಳಿದ್ರಲ್ಲ, ಹಾಗಾಗ್ತದೆ. ಆಚಾರ್ಯ ಹೇಳಿದ್ದೇರಂತ, ದೇವ್ರ ಮುಖ್ಯ ತಂದೆ ಇವ್ರ ತಂದೆ ಅಲ್ಲ ಅಂತ ಹೇಳಿದ್ದಾರೆ ಆಚಾರ್ಯರು. ಕೃಷ್ಣ ಭಾಗವತ ಹೇಳ್ತಿರೋದೇನು ಈಗಾಗಲೇ, ತಂದೆ ಮುಖ್ಯ ತಂದೆ ತಾಯಿ ದೇವರು ಅಂತ ತಿಳ್ಕೊಂಡ್ರೆ ದೇವರು ಡೈರೆಕ್ಟ್ ನೋಡಕ್ ಬರೋದಿಲ್ಲ, ಅದು ಇವರಲ್ಲೇ ನೋಡಬೇಕು ಅಂತ ಸ್ಪಷ್ಟ ಹೇಳಿದ ಮೇಲೆ ಇವ್ರು ಹೊರಗಾಕ್ಬಿಟ್ಟು ಶಾಸ್ತ್ರ ಕೊಟ್ಟು ಮಾಡಿದ್ರೆ ಏನ್ ಮಾಡ್ಬೇಕು ಅದಕ್ಕೆ? ಅದು ದುರ ಪಂಚತಂತ್ರದ ನರಿನಾಯಿಗಳ ಕಥೆ ಮಾಡಿದಾಗ ಆಗುತ್ತೆ ಅಷ್ಟೆ, ತಪ್ಪದು. ಕೃಷ್ಣ ಸ್ಪಷ್ಟೀಕರಣ ಕೊಡ್ತಾ ಹೋಗ್ತಾರೆ, ನಿಮ್ಮ ತಂದೆ ತನ್ನ ತಾಯಿ ಏನು ಮಾಡಿದ್ರು ಹೋಗೋದಿಲ್ಲ, ಇದ್ದೇ ಇರು. ಯಾತಯೂಯಂ ವ್ರಜಂ ತಾತ ವಯಂಚ ಸ್ನೇಹ ದುಃಖಿತಾನ್ ಜ್ಞಾತಿ ಇನ್ನೋ ದ್ರಷ್ಟು ಮೇಷ್ಯಾಮಹ ವಿಧಾಯ ಸುಹೃದಾಂ ಸುಖಂ. ಆದ್ದರಿಂದ ಯೋಚನೆ ಮಾಡಬೇಡ, ಯಾತಯೂಯಂ ವ್ರಜಂ ತಾತ, ಅಪ್ಪ ನೀವು ಗೋಕುಲ ವಾಪಸ್ ಹೋಗ್ಬಿಡು. ವಯಂಚ ಸ್ನೇಹ ದುಃಖಿತಾನ್ ಜ್ಞಾತಿನ್ನಹ ದ್ರಷ್ಟು ಮೇಷ್ಯಾಮಹ. ನಾವೇನು ಮಾಡ್ತೇವೀಗ, ನೀವೆಲ್ಲ ನೋಡ್ಲಿಕ್ಕೆ ಆಗಾಗಿ ಬರ್ತಿರ್ತೇನೆ ನಾನು, ಈಗ ಹೋಗ್ಬಿಡು, ಹಾಗಾಗಿ ಬರ್ತಾ ಇರ್ತೇನೆ. ವಿಧಾಯ ಸುಹೃದಾಂ ಸುಖಂ, ಈಗಲೇ ಬರೋದಿಲ್ಲ, ಇವರೆಲ್ಲರೂ ಪಾಪ ಒಳ್ಳೇದು ಮಾಡ್ಬೇಕಲ್ಲ, ಇನ್ನು ಎದುಕುಲ ಈ ಉದ್ಧಾರ ಆಗ್ತಾ ಇದೆ, ಈಗ ಅದಕ್ಕೆ ನೆಲೆ ಕಲಿಸಿಟ್ಟು ಬರ್ತೇನಂತೆ, ನೀನು ಹೋಗು ಅಂತ ಹೇಳ್ತಾ. ಏವಂ ಸಾಂತ್ವಯ್ಯ ಭಗವಾನ್ ನಂದಂ ಸೌರಜ ಮಚ್ಚುತಃ ವಾಸೋಲಂಕಾರ ಕೃಷ್ಯಾಗ್ನೈ ಅರ್ಹಯಾಮಾಸ ಸಾದರಂ. ಏವಂ ಸಾಂತ್ವಯ್ಯ ಭಗವಾನ್ ನಂದಂ ಸೌರಜಂ ಅಚ್ಯುತಃ. ಹೀಗೆ ನಂದಂ ಸೌರಜಂ, ನಂದಂ ಅಂದರೆ ನಂದನನ್ನ, ಸೌರಜಂ ಅವನ ಹಿಂದೆ ಬಂದಿದ್ದ ಗೋಕುಲದ ಎಲ್ಲ ಜನಗಳನ್ನು ಕೂಡ ಹೀಗೆ ಸಾಂತ್ವಯ್ಯ ಸಾಂತ್ವನ ಪಡಿಸಿ ಅಚ್ಯುತನಾದ ಕೃಷ್ಣ ವಾಸ ಅಲಂಕಾರ ಕುಪ್ಯಾಜ್ಞೈ ಅರ್ಘಯಾಮಾಸ ಸಾದರಂ. ಏನು ಮಾಡಿದೆ ಅವರಿಗೆ, ಸುಮ್ಮನೆ ಕಳಿಸಿಕೊಡಲಿಲ್ಲ, ಒಳ್ಳೆ ವಾಸ ವಸ್ತ್ರಗಳನ್ನು ಕೊಟ್ಟ, ಅಲಂಕಾರಗಳನ್ನು ಕೊಟ್ಟ. ಕೃಪ್ಯಾಜ್ಞೈ ಅಂದ್ರೆ ಕೃಪ್ಯಾಗ್ರ ರಜಿತ ಹೇಮ ವ್ಯತಿರಿಕ್ತ ದ್ರವ್ಯ ಶ್ರೇಷ್ಠ, ಈ ಕೃಪ್ಯಾಗ್ರಗಳು ಅಂತ ಕೇಳಿದರೆ ಶ್ರೇಷ್ಠವಾದಂತಹ ದ್ರವ್ಯಗಳು, ಧನಗಳ ಬಿಕಾಸ್ ಕೃಷ್ಣ ಅವರಿಗೆ ಕೊಟ್ಟಂತೆ, ಅಲಂಕಾರಗಳನ್ನು, ಆಭರಣಗಳನ್ನು, ಬೆಳ್ಳಿ ಪದಾರ್ಥ, ಬಂಗಾರದ ಪದಾರ್ಥಗಳನ್ನು ಕೊಟ್ಟು ಸಮಾಧಾನ ಮಾಡಿ ಹೋಗ್ತಾರೆ. ಇಲ್ಲಿ ಕುಪ್ಯ ಅನ್ನೋ ಪದಕ್ಕೆ ಏನರ್ಥ ಅಂದರೆ ಹೇಳ್ತಾರೆ, ರೂಪ್ಯ ಹೇಮಾದಿ ಕುಪ್ಯಮನ್ಯ ಧನಾಧಿಕಂ. ಅಕುಪ್ಯ ಅಂದರೆ ಬೆಳ್ಳಿ ಬಂಗಾರ ಇತ್ಯಾದಿಗಳು, ಕುಪ್ಯ ಅಂದರೆ ಬೆಳ್ಳಿ ಬಂಗಾರ ಬಿಟ್ಟು ಇಳಿದು ಇದರೆಲ್ಲ ಆದ ಸಂಪತ್ತನ್ನು ಕುಪ್ಯ ಅಂತ ಕರೀತಾರೆ. ಅದಕ್ಕೆ ವಾಸ ಅಲಂಕಾರ ಕುಪ್ಪಿ ಆಗ್ರೈಹಿ ಅದೆಲ್ಲ ಸಾಮಾನ್ಯವಾದ ಒಳ್ಳೊಳ್ಳೆ ಬಟ್ಟೆಗಳು, ಒಳ್ಳೊಳ್ಳೆ ಅಲಭರಣಗಳು ಮೊದಲಾದವನ್ನು ಕೊಟ್ಟು ಸಾದರಂ ಅರ್ಹಯಾಮಾಸ ಅವರಿಗೆ ಗೌರವವನ್ನು ತೋರಿಸಿದ. ಇದೆಲ್ಲ ಉಡುಗೊರೆ ಕೊಡೋ ಅಭ್ಯಾಸರು ಕೃಷ್ಣ ಹಾಕ್ಕೊಡ್ತಾನೆ, ಬಂದವರನ್ನು ಕಳಿಸಿಕೊಡ್ಬೇಕಾದ್ರೆ, ಹೊಸ್ತ ಬಂದವರು ಸ್ವೀಕಾರ ಮಾಡಬೇಕಾದ್ರೆ ಅದು ಪರಸ್ಪರಂ ಭಾವ ಎಂತ ಭಗವದ್ಗೀತೆ ಹೇಳಿದ ಹಾಗೆ, ಇವರು ಅವರಿಗೆ ಕೊಡೋದು ಇವರಿಗೆ ಕೊಡೋದು, ಪರಸ್ಪರಂ ಭಾವ ಎಂತಹ ಶ್ರೇಯ ಪರಮವಾಪ್ಸ್ಯತ. ಭಗವದ್ಗೀತೆಯ ಮಾತು ಎಲ್ಲದಕ್ಕೂ ಅನ್ವಯ ಆಗುತ್ತೆ, ಅದೇ ಸಭೆ ಸಮಾರಂಭ ಮೊದಲಾದವುಗಳೆಲ್ಲ ಅಂತ ಒಂದು ಕೊಡುಕೊಳ್ಳೋ ವ್ಯಾಪಾರ ಅಂತಾರಲ್ಲ ಹಾಗೆ ಆಗಿದ್ರೆ ಆಗುತ್ತೆ. ಒಂದು ಸೈಡ್ ಹೇಳೋದು ಏನಾಗಿ ಬಿಡುತ್ತಾಗ ವಿಶ್ವಾಸ ಡೆವಲಪ್ಪೂ ಆಗೋದಿಲ್ಲ, ಒಬ್ರಿಗೆ ಕಮಿಟ್ಮೆಂಟ್ ಜಾಸ್ತಿನೂ ಆಗುತ್ತೆ, ಅದು ಸರಿಯಲ್ಲ. ಇತ್ಯುಕ್ತಸ್ಥೌ ಪರಿಶ್ವಜ್ಯ ನಂದ ಪ್ರಣಯ ವಿಹ್ವಲಃ ಪೂರಯನ್ ಅಶ್ರುಭಿರ್ನೇತ್ರೇ ಸಹ ಗೋಪೈ ವ್ರಜಂ ಯಯೌ ಇತಿ ಉಕ್ತಃ ತೌ ಪರಿಶ್ವಜ್ಯ. ಹೀಗೆ ಹೇಳಲ್ಪಟ್ಟ ನಂದಃ ನಂದನು ಅವರನ್ನು ಆಲಿಂಗನ ಮಾಡಿಕೊಂಡು ಪ್ರಣಯ ವಿಹ್ವಲಃ ದುಃಖದಿಂದಾಗಿ ಪ್ರೀತಿಯಿಂದಾಗಿ ಬಹಳಷ್ಟು ಕಂಗೆಟ್ಟವನಾಗಿ ಅಶ್ರುಭಿ ನೇತ್ರೇ ಪೂರಯನ್ ಎರಡು ಕಣ್ಣೀರಿನಿಂದ ಕಣ್ಣಲ್ಲಿ ನೀರು ತುಂಬಿಸಿಕೊಂಡವನಾಗಿ ಗೋಪೈಹಿ ಸಹ ಎಲ್ಲ ಗೋಪರೊಂದಿಗೆ ವ್ರಜಂ ಯಯೌ ಗೋಕುಲಕ್ಕೆ ಹೊರಟುಬಿಟ್ಟ. ಇಲ್ಲಿ ಗೋಕುಲ ಅಂದರೆ ವೃಂದಾವನ ಅಂತಲೇ ಅರ್ಥ, ಪ್ರತಿ ಸತ್ಯರು ಹೇಳಿದೆ ಅದನ್ನು. ಅಲ್ಲಿಗೆ ಆ ಘಟ್ಟ ಮುಗೀತು. ಕೃಷ್ಣ ಎಲ್ಲರೂ ಹೇಗೆ ಟ್ರೀಟ್ ಮಾಡ್ತಾನೆ, ಒಂದು ಕಡೆಗೆ ರುದ್ರಸೇನ ರಾಜನೇ ಮಾಡಿದ್ದು, ವಸುದೇವ ದೇವಕಿಯರಿಗೆಲ್ಲ ಸಮಾಧಾನ ಮಾಡಿದ್ದು, ನಂದಗೋಪ ಆದರೆ ಸಮಾಧಾನ ಕರ್ತವ್ಯ ಅಂದ್ರೆ ಪ್ರತಿಯೊಬ್ಬರು ತಾನೇನು ಮಾಡೋಕ್ಕೆ ಸಾಧ್ಯ ಇದೆ ಮಾಡಬೇಕಲ್ಲ, ಅದು ತೋರಿಸ್ಕೊಡ್ತಾರೆ. ಇತ್ಯುಕ್ತಸ್ಥೌ ಪರಿಶ್ವಜ್ಯ ನಂದ ಪ್ರಣಯ ವಿಹ್ವಲಃ ಪೂರೈನ್ ಅಶ್ರುಭಿರ್ ನೇತ್ರೇ ಸಹ ಗೋಪೈರ್ ವ್ರಜಂ ಯಯೌ ಅಥ ಶೂರಸುತೋ ರಾಜನ್ ಪುತ್ರಯೋ ಸಮಕಾರಯತ್ ಪುರೋಧಸ ಬ್ರಾಹ್ಮಣೈಶ್ಚ ಯಥಾವತ್ ದ್ವಿಜ ಸಂಸ್ಕೃತಿ. ಈ ಉಪನಯನ ಮಾಡ್ತಾ ಇದ್ದಾನೆ ವಸುದೇವ, ಇಷ್ಟು ದಿವಸ ಉಪನಯನ ಮಾಡೋ ಬಂದಿರಲಿಲ್ಲ, ಈ ಉಪನಯನ ಇಮ್ಮಿಡಿಯೇಟ್ ಆಗಿ ನೋಡಿ, ತಡ ಮಾಡಲಿಲ್ಲ, ಏನೋ ಒಂದು ಅನಿವಾರ್ಯ ಕಾರಣ ಇತ್ತು, ಎಂಟಕ್ಕೆ ಮಾಡಬೇಕಾಗಿತ್ತು, ಆದರೆ ಏನು ಮಾಡಿದೆ ಈಗ ಅವಕಾಶ ಇರಲಿಲ್ಲ, ಬಂತು ತಕ್ಷ್ಟ ಮಾಡಿಬಿಟ್ಟ. ಅಥ ಶೂರಸುತೋ ರಾಜನ್ ಪುತ್ರಯೋ ಸಂ ಅಕಾರಯ ಪುರೋಧಸ ಬ್ರಾಹ್ಮಣೈಶ್ಚ ಯಥಾವತ್ ದ್ವಿಜ ಸಂಸ್ಕೃತಿ. ಅಥ ಅನಂತರ ಶೂರಸುತ ಅಂದರೆ ಶೂರರಾಜನ ಮಗ ವಸುದೇವ, ವಸುದೇವನು ಪುತ್ರಯೋ ವೃದ್ಧಾಮ ಮತ್ತು ಕೃಷ್ಣರಿಗೆ ಪುರೋಧಸ ಬ್ರಾಹ್ಮಣೈಶ್ಚ ಪುರೋಹಿತನ ಮುಂದಿಟ್ಟುಕೊಂಡು ಬ್ರಾಹ್ಮಣನ ಮುಂದಿಟ್ಟುಕೊಂಡು ಯಥಾವತ್ ಶಾಸ್ತ್ರೋಕ್ತ ರೀತಿಯಲ್ಲಿ ದ್ವಿಜ ಸಂಸ್ಕೃತಿ, ದ್ವಿಜ ಅಂದರೆ ಉಪನಯನ ಸಂಸ್ಕಾರ, ಉಪನಯನ ಸಂಸ್ಕಾರವನ್ನು ಮಾಡಿದ. ದ್ವಿಜತ್ವ ಕೊಡತಕ್ಕಂಥ ಸಂಸ್ಕಾರ ಅಂದರೆ ಉಪನಯನ. ದ್ವಿಜ ಅವತ್ತಿನಿಂದ ದ್ವಿಜ ಅಂತ ಕರಿಬೇಕು. ಮೊದಲು ಉಪನಯನ ಆಗಿದ್ದೊಂದು ದ್ವಿಜ ಅಲ್ಲ, ಉಪನಯನ ಆದಮೇಲೆ ದ್ವಿಜ ಅಂತ ಹೆಸರು ಅವನಿಗೆ. ಅದು ದ್ವಿಜ ಸಂಸ್ಕೃತಿ, ದ್ವಿಜನಾಗ್ತಕ್ಕಂಥ ಸಂಸ್ಕಾರವನ್ನು ಮಾಡಿಕೊಟ್ಟ. ತೇಭ್ಯೋ ಅದಾದ ದಕ್ಷಿಣಾಂ ಗಾವೋ ರುಗ್ಮಮಾಲಾ ಸ್ವಲಂಕೃತಃ ಸ್ವಲಂಕೃತೇಭ್ಯ ಸಂಪೂಜ್ಯ ಸವತ್ಸಾಹ ಕ್ಷೌಮಮಾಲಿನೀ. ತೇಭ್ಯ ಅದಾತ್ ದಕ್ಷಿಣಾಂ ಗಾವಃ, ಬ್ರಾಹ್ಮಣರನ್ನು ಕರೆಸಿದ್ನಲ್ಲ, ಪುರೋಹಿತರು ಕರೆಸಿದ್ನಲ್ಲ, ಅವರಿಗೆ ಬೇಕಾದ ದಕ್ಷಿಣೆ ಕೊಟ್ಟ. ಗಾವಃ ಗೋದಾನವನ್ನು ಮಾಡಿದ. ರುಗ್ಮಮಾಲಾ ಚಿನ್ನದ ಮಾಲೆಗಳನ್ನು ಕೊಟ್ಟ. ಸ್ವಲಂಕೃತ ವಿಶೇಷವಾದಂತಹ ಅಲಂಕಾರ ಮಾಡಿ ಚಿನ್ನ ಬೆಳ್ಳಿಗಳ ಮಾಲೆಗಳನ್ನು ಕೊಟ್ಟು ಅವರಿಗೆ ತನ್ನ ಪೂಜೆಯನ್ನು ಸಲ್ಲಿಸಿದ ವಸುದೇವ. ಸ್ವಲಂಕೃತೇಭ್ಯ ಸಂಪೂಜ್ಯ ಸವತ್ಸಾಹ, ಅವರೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡಿ ಸವತ್ಸಾಹ ಕ್ಷೌಮ ಮಾಲಿನಿ. ಕ್ಷೌಮ ಅಂತ ಹೇಳಿದ್ರೆ ಇದು ಪೀತಾಂಬರ, ಪೀತಾಂಬರಗಳನ್ನು ರೇಷ್ಮೆ ವಸ್ತ್ರಗಳ ಸಮೇತವಾಗಿ ಗೋವುಗಳನ್ನು ಹಾಕಿಕೊಟ್ಟ. ಸವತ್ಸಾಹ ಅದು ಕರುವಿನ ಸಮೇತ ಕೊಟ್ಟ. ಅಥವಾ ರೌಪ್ಯ ಮಾಲಿನಿ ಅಂದರೆ ಕ್ಷೌಮ ಮಾಲಿನಿ ಅಂದರೆ ಆ ವಸ್ತ್ರ ಅಲಂಕಾರ ಮಾಡಿಕೊಟ್ಟ. ಗೋವುಗಳಿಗೂ ಕೂಡ ಏನು ಮಾಡಿದ, ಗೋವುಗಳನ್ನು ಹಾಗೆ ದಾನ ಮಾಡಾಗಿಲ್ಲ, ಅದಕ್ಕೆ ವಸ್ತ್ರ ಕೊಡಬೇಕು, ಅದಕ್ಕೆ ಅಲಂಕಾರ ಮಾಡಬೇಕು, ಆಹಾರ ತಗೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆ ಕೊಡಬೇಕು, ನೀರು ತರೋದಕ್ಕೊಂದು ಪಾತ್ರೆ, ಸಮಗ್ರ ಗೋದಾನ ಅಂದರೆ ಆ ರೀತಿ ಕೊಡಬೇಕು. ಹಗ್ಗ ಕೊಡೋದಕ್ಕೆ ತೋಡು ಹೇಗೆ ಬಿಡಬೇಕು ಅಪ್ಪಾಗೆ ಹೊಡ್ಕೊಡೋದು ತಗಬೇಕು ಕೊಡಬೇಕಾಗತ್ತಾ. ಹಗ್ಗ ಕೊಡೋದೆಲ್ಲ ಹೇಗೆ ಪ್ಯಾಕಿಂಗ್ ಸಮೇತ ಕೊಡಬೇಕಾದ, ಯಾವುದೇ ಕೊಟ್ಟರೆ ಪ್ಯಾಕಿಂಗ್ ಸಮೇತ ಹೇಗೆ ಕೊಡಬೇಕು, ಸೇಫಾಗಿ ಒಯ್ಯಲಿಕ್ಕೆ ಗೋವುಗಳನ್ನು ಹಾಕ್ಕೊಡಬೇಕು. ಅದಕ್ಕೆ ಅದೆಲ್ಲ ಕೊಟ್ಟ. ಈಗ ಒಂದು ವಿಶೇಷ ಅಂಶವನ್ನು ಹೇಳ್ತಾರೆ. ಯಾಹ ಕೃಷ್ಣರಾಮ ಜನ್ಮರ್ಕ್ಷೇ ಮನೋದತ್ತ ಮಹಾಮತಿ ತಾಶ್ಚ ಅದದಾತ್ ಅನುಸ್ಮೃತ್ಯ ಕಂಸೇನ ಅಧರ್ಮತೋ ಹೃತಃ. ಈಗ ಯೋಚನೆ ಮಾಡಿದ ನೋಡಿದ್ರೆ ಹಿಂದೆ ಹೇಳಿದ್ರು ಕೃಷ್ಣಾವತಾರವಾದ ಕಾಲಕ್ಕೆ ಏನೇನು ಮಾಡಿದ್ದಾತ, ಗೋದಾನ ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟಿದ್ರು. ಗೋದಾನ ಮಾಡಿದ್ದಿಲ್ಲ, ಏನು ಮಾಡಿದ್ದಾಗ ಸಂಕಲ್ಪ ಮಾಡಿ ಈಗ ನಡೆಸ್ತಾನೆ ಆಕ್ಚುಲಿ. ಅದಕ್ಕೆ ಹೇಳ್ತಾರೆ ಯಾಹ ಕೃಷ್ಣರಾಮ ಜನ್ಮರ್ಕ್ಷೆ, ಕೃಷ್ಣಾವತಾರವಾದಾಗ ಮತ್ತು ಬಲರಾಮ ಅವತಾರವಾದಾಗ ಮನೋದತ್ತ ಮನಸ್ಸಿನಿಂದ ಕೊಟ್ಟಿದ್ನಲ್ಲ ಮಹಾಮತಿ, ಅದನ್ನೆಲ್ಲ ವಸುದೇವ ಏನು ಮಾಡ್ತಾರೆ ಪ್ರಾಕ್ಟಿಕಲ್ ನಡೆಸ್ತಾನೆ. ಈಗ 10 ವರ್ಷ ಗ್ಯಾಪ್ ಇದೆ ಈಗ, ಯಾಕೆಂದರೆ ಅಲ್ಲೂ ಅನುಕೂಲ ಕೂಡಿ ಬಂದಿದ್ದಿಲ್ಲ ಅಂತಾನೆ ಪಾಪ. ಆಮೇಲೆ ನೋಡಿದ್ರೆ ಡಿಪೆಂಡೆಂಟ್ ಆಗಿಬಿಟ್ಟ, ಮೊದಲು ಜೈಲು ಆಮೇಲೂ ಜೈಲು, ಮಧ್ಯೆ ಡಿಪೆಂಡೆನ್ಸು, ಆ ದುಡ್ಡು ಏನೂ ಇರಲಿಲ್ಲ ಅಂತ ಹತ್ರ. ಈಗೆಲ್ಲ ಬಂತಲ್ಲ ಎಲ್ಲ ಮಳೆಗೆ ಶುರು ಮಾಡಿದ. ಅದಕ್ಕೆಲ್ಲ ಸಂಕಲ್ಪ ಮಾಡಿದ್ದನ್ನು ನಡೆಸಬೇಕು. ನಾವು ನಡೆಸೋದು ಯಾವಾಗ ಗೊತ್ತಾ, ಮತ್ತೆ ಕಾಟ ಕೊಟ್ಟಮೇಲೆ ನಡೆಸೋದು ಮಾಡಿದ್ದು ಏನೋ ಆಗಬೇಕು, ಎಡವಟ್ಟಾಗಬೇಕು. ಓ ಅದಕ್ಕೆ ಕಾಡ್ತಾ ಇದ್ದ, ಮತ್ತೆ ದೇವರು ಸೊಡ್ ದೊಡ್ಡ ಪಡೋದಿಲ್ಲ, ಆಗ ದೇವ್ರು ಕಾಡ್ತಾನೆ ಅಂತ ಬೈದೇ ಕೊಡೋದು. ದೇವರು ಮತ್ತೆ ಇವ್ರು ಕಾಡಿ ಬೇಡಿ ಮಾಡಿಸ್ಕೊಂಡಿರ್ತಾರೆ, ತಾವು ಕೊಡೋದಿಲ್ಲ. ಏನಾರಾಗಿಬಿಟ್ಟು ದೇವರು ಮತ್ತೆ ಬೈದು ಬೈಕೊಂಡು ಕೊಡ್ತಾರೆ, ಸಂತೋಷದಿಂದ ಕೊಡೋದು ಕಡಿಮೆ. ತಾನೇ ನಡೆಸಿಬಿಟ್ಟೆ ಈ ಮಾತನ್ನು. ಇದು ಅರ್ಥ ಮಾಡಿಕೊಂಡ್ರೆ ಕೆಲವು ಕಾರ್ಯಗಳು ಡ್ಯೂ ಇದ್ದದ್ದು ಮಾಡಿಬಿಡಬೇಕಾಗ ಕೈ ಆಕ್ಚುಲಿ ಮಾಡೋಕ್ಕಾಗ ಸಂಕಲ್ಪ ಮಾಡಿಬಿಡ್ಬೇಕು. ಅನುಕೂಲ ಬಂದಷ್ಟ ಮಾಡಿ ಮುಗಿಸಿಬಿಡ್ಬೇಕು. ಅದಕ್ಕೊಂದು ನಿದರ್ಶನ ಇದು ಒಂದು. ಗೋದಾನಾದಿಗಳು ಭಾರಿ ಬಡವ, ತಂದೆ ತಾಯಿ ಕೊಡಬೇಕಾಗಿತ್ತು, ಕೊಡಲಿಕ್ಕಾಗಲಿಲ್ಲ. ಮುಂದೆ ಸಂಪತ್ತು ಬಂತು, ಆಗ ಕೊಡಬೇಕಲ್ಲ. ಶ್ರಾದ್ದಾದಿಗಳು ಮಾಡಬೇಕಾದ್ರೂ ಕೂಡ ಬಡವನಾಗಿದ್ದಾಗ ಶ್ರಾದ್ದ ಮಾಡೋದು ಬೇರೆ, ಶ್ರೀಮಂತಿಗೆ ಒಮ್ಮೆ ಶ್ರಾದ್ದ ಮಾಡೋದು ಬೇರೆ. ಬಡವನಾಗಿದ್ದಾಗ ಅಂದ್ಕೊಂಡಿದ್ದ ಪಾಪ, ಈಗೇನು ಮಾಡ್ದ ಪ್ರಾಕ್ಟಿಕಲ್ ನಡೆಸಿಬಿಟ್ಟ. ಈಗ ಅಷ್ಟೇ ನಡೆಸಬಾರ್ದು, ಹಿಂದೆ ಬಾಕಿ ಇದ್ದನ್ನು ಕೊಟ್ಬಿಡ್ಬೇಕು. ಹಿಂದೆ ಎಷ್ಟೊಂದು ಸರಿಯಾಗಿ ಮಾಡಿರಲಿಲ್ಲ ನಾನು, ಇನ್ಮೇಲೆ ಅದನ್ನೆಲ್ಲ ಫಿಲಪ್ ಮಾಡ್ತೇನೆ ಅಂಥೇಳಿ ಈಗ ಜಾಸ್ತಿ ಕಳಿಸಿ ಬಿಟ್ಟುಬಿಡುತ್ತೆ ಅವರಿಗೆ. ಆ ರೀತಿ ಈ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಿ, ಮಾಡ್ಲಿಕ್ಕೆ ಆಗದೇ ಇದ್ರಿ ಅಂದ್ಬಿಟ್ಟು ಸಂಕಲ್ಪನೆ ಮಾಡಿದ ಹೋದ್ರೆ ಆಗುತ್ತೆ. ಏನು ಯೋಚನೆ, ಸಂಕಲ್ಪ ಸರಿಯಾಗಿ ಮಾಡಿ ಆಗದೆ ಹೋದ್ರೆ ದೋಷನೇ ಅಲ್ಲ ಅದು. ಅರ್ಥ ಆಯ್ತಾ? ಈಗ ಸಂಕಲ್ಪ ಮಾಡಿದ ಮೇಲೆ ದೇವ್ರು ಕೊಟ್ಟೇ ಕೊಡ್ತಾನೆ. ಮೊದಲು ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಆಕ್ಚುಲಿ ಅನುಭವ ಅದು, ಇಂಥ ಒಳ್ಳೆ ರೀತಿ ಮಾಡ್ತೀವಿ ತಂದ್ಕೊಂಡು ದೇವ್ರು ಹಾಗೆ ಕೊಡಿಸ್ತಾರೆ. ಅದು ಪ್ರಯತ್ನ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ಯಾವ ರೀತಿ ಮಾಡಬೇಕು ಅಂತ ಇರುತ್ತೆ, ಮನಸ್ಸು ಅನ್ಕೊಂಡಿರ್ತಾನೋ ಅದು ತಕ್ಕಂಥ ಅನುಕೂಲ ದೇವ್ರು ಹೋಗಿರ್ತಾನೆ. ಮತ್ತೆ ಒಳ್ಳೆಯವ್ರು ಸಿಗಬೇಕಂದ್ರೆ ಒಳ್ಳೆಯವರು ಸಿಗುತ್ತಾನೆ, ಮತ್ತೆ ಬಿಡೋದಿಲ್ಲ. ಏನೋ ಯಾರಿಗೋ ಅನ್ಕೊಂಡಿರ್ತಾನೆ, ಇದಕ್ಕಿಂತ ಬಂದ್ಬಿಡ್ತಾರೆ. ನಮ್ಗೆ ಅನ್ಕೊಂಡೆಲ್ಲ ಸಿಗುತ್ತೆ, ಹುಡುಕಿ ಹುಡಿ ಸಾಕಾಗಿರುತ್ತೆ, ಅವತ್ತಿಗೆ ಅಟೆಂಡ್ ಆಗಿಬಿಡ್ತಾರೆ ಬಂದ್ಬಿಟ್ಟು ಇದಕ್ಕಿದ್ದಾಗೆ. ಏನಿದು ಆಶ್ಚರ್ಯ ಅನಿಸ್ಬಿಡುತ್ತೆ. ಅದೇ ದೇವರು ಅಷ್ಟು ಅನುಗ್ರಹ ಮಾಡ್ತಾನಾದ್ರಿಂದ ನೆಗೆಟಿವ್ ಆಗಿ ತಿಂಕ್ ಮಾಡ್ಲಿಕ್ಕೆ ಹೋಗಬಾರ್ದು. ಆಗದಿದ್ದರೆ ಪ್ರಶ್ನೆ ಬರೋದಿಲ್ಲ. ಯಾವುದೋ ಭಾರಿ ಭಾರಿ ದೋಷದಿಂದ ಆಗದೆ ಹೋದರೆ ಏನು ಯೋಚನೆ ಇಲ್ಲ. ಆಗ ಸಂಕಲ್ಪ ಮಾಡಿದ ಪುಣ್ಯನೇ ಬರುತ್ತೆ, ಸಂಕಲ್ಪ ಮಾಡಿದ ಪುಣ್ಯಕ್ಕೆ ಬೇಕಾಷ್ಟು ಪುಣ್ಯ ಬರುತ್ತೆ. ಆದ್ದರಿಂದ ಮುಂದೆ ಆಗಲಿಕ್ಕಿಲ್ಲ ಅಂತ ಸಂಕಲ್ಪ ಮಾಡಿ ಬಿಡಬಾರ್ದು. ನಾವೆಲ್ಲ ಏನು ಮಾಡ್ತೀವಿ, ನಾವು ಬೆಳಿಗ್ಗೆ ನೀರು ಬರಲಿಕ್ಕಿಲ್ಲ ಅಂತಾನೆ ಈಗಲೇ ಕ್ಯಾನ್ಸಲ್ ಮಾಡ್ಬಿಟ್ಟು ಅಂದರೆ ಈಗಲೇ ಕ್ಯಾನ್ಸಲ್ ಅವನು, ನೀರು ಬರಲಿಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಬರುತ್ತೆ ಅಂತ ಶುರು ಮಾಡಿ, ಬಂದೇ ಬರುತ್ತೆ. ನಾಳೆ ಬರಲಿಕ್ಕಿಲ್ಲ, ನಾಳಿದ್ದು ಬರಲಿಕ್ಕಿಲ್ಲ, ಸಾಲಿಗ್ರಾಮ ಇನ್ನೊಬ್ರಿಗೆ ಕೊಟ್ಟೆ ಬಿಡೋದು, ಆಮೇಲೆ ಪೂಜೆನೇ ಆಗಲಿಕ್ಕಿಲ್ಲ ಅಂತೇಳಿ. ಪೂಜೆ ಕ್ಯಾನ್ಸಲ್, ಸಾಲಿಗ್ರಾಮನೇ ಕ್ಯಾನ್ಸಲ್. ಹಾಗೆಲ್ಲ ಮಾಡಿದ್ರೆ ನೆಗೆಟಿವ್ ಥಿಂಕಿಂಗ್ ಯಾವಾಗ ಅನೇಕ ಜನರು ಏನೇ ಮಾತಾಡಿದ್ರೆ ನೆಗೆಟಿವೇ ತಗೊಳ್ಳೋ ಚೆನ್ನಾಗಿ ಜಾಸ್ತಿ. ಅಲ್ಲಿಡ್ಬೇಡ ಇಲ್ಲಿಡು ಅನ್ನೋದು ಅಂದ ತಕ್ಷಣ ಅಯ್ಯರಮ್ಮನ ಕೋಪ ಮಾಡಿಕೊಂಡ್ರು. ಪ್ರಾಕ್ಟ್ ಅದು ಇರ್ಬೇಕಾದ್ರೆ ಅದಕ್ಕೆ ಪಾದೆ ಹೋಗುದಲ್ಲ ಇಡಬಾರ್ದಾಗಿ ತಿಳ್ಕೊಂಡ್ರೆ ಸರಿ, ಆಕ್ಷೇಪಣೆ ಮಾಡ್ತಾರೆ. ಆ ರೀತಿ ವ್ಯಾಂಗನ ಮಾಡಿದ್ರೆ ಜನ್ಮದಲ್ಲೇ ಜ್ಞಾನ ಬರೋದಿಲ್ಲ ಅವ್ರಿಗೆ. ಅರ್ಥ ಆಯ್ತು? ಪ್ರತಿಯೊಂದನ್ನು ಹಾಗೆ ತಿಳ್ಕೊತಾ ಹೋಗಿಬಿಟ್ರೆ ದೀಪ ಎಲ್ಲೋ ಅಲ್ಲಿಡಬಾ ಇಲ್ಲಿಡಪ್ಪ ಅಂತ ಹೇಳಿದ್ರು. ನೋಡಿ ಆಕ್ಷೇಪಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲ, ಬೀಳ್ತಾ ಹತ್ರ ಆಗುತ್ತೆ, ಹೊತ್ಕೊಂಡ್ರೆ ಕಷ್ಟ ಅಂತ ಏನೋ ಕಾರಣ ಇರುತ್ತೆ. ಆಕ್ಷೇಪ ಕೆಲವರು ಇರ್ತಾರೆ, ಆಕ್ಷೇಪ ಮಾಡೋ ಉದ್ದೇಶದಲ್ಲಿ ಕೆಲವರು ಇರ್ತಾರೆ, ಎಲ್ಲದನ್ನು ಹಾಗೆ ತಗೊಳ್ಬಾರ್ದು. ಅವರಿಂದ ಕೂಡ ಏನ್ ತಗೋಬೇಕು ನಾವು? ಪಾಸಿಟಿವೇ ತಗೋಬೇಕು. ಆಚಾರ್ಯ ಏನ್ ಮಾಡಿದ್ರಂತೆ ಹೆಚ್ಚುತ್ತ ಪ್ರೇಕ್ಷರು ಭಾರಿ ಸಿಟ್ಟು ಬಂತು ಅವರಿಗೆ. ಏನಂತ ಹೇಳಿದ್ರು ಅವರು, ಪಾಠ ಹೇಳಕ್ ಹೋದ್ರು ಎಡವಟ್ಟಾಗ್ಬಿಟ್ಟು. ಏನಾಯ್ತು? ಒಂದು ಶೋಕ ಓದಿದ ತಕ್ಷಣ 32 ತಪ್ಪು ಹೇಳ್ಬಿಟ್ರು ಆಚಾರ್ಯ. ಅವ್ರೇನ್ ಮಾಡಿದ್ರಾಗ ಭಾರಿ ಸಿಟ್ಟು ಬಂದು, ಏನ್ ಮಾಡಿ ನೀವು ಪಾಠ ಹೇಳೋಕಿದ್ರೆ ನನಗಿಲ್ಲ ಅಂದ್ಬಿಟ್ರು. ಬೇಜಾರಿಂದಾನೆ ಅಂದ್ರು, ದೇವತೆಗಳು ಗುಟ್ಟು ಅಂದ್ರಂತೆ, ಅದಕ್ಕೆ ನೀವು ಇನ್ಮಿಗಿಲ್ಲದ ಯೋಗ್ಯತೆ ಪಾಪ ಅಂತೇಳಿ. ಅರ್ಥ ಆಯ್ತಾ? ಅದೇ ರೀತಿ ಎಷ್ಟೋ ಕೆಲಸಗಳು ಮಾಡಬೇಕಾದ್ರೆ ಒಳ್ಳೆ ಕೆಲಸ ಒಳ್ಳೆ ಒಳ್ಳೆ ಮಾತ್ರ ತಗೋಬೇಕಾದ್ರೆ, ಒಳ್ಳೇದಂತ ಕೆಟ್ಟದ್ದು ಬಿಟ್ಬಿಡ್ಬೇಕಂತೆ. ಇನ್ನು ಒಳ್ಳೇದು ಹೇಳಿದಾಗ ಯೋಚನೆ ಇಲ್ಲ, ಒಳ್ಳೇದೇ ಹೇಳಿದಾಗ ಒಳ್ಳೇದು ಪೂರ್ತಿ ತಗೊಂಡ್ಬಿಡ್ಬೇಕು, ಕೆಟ್ಟ ದೃಷ್ಟಿಯಿಂದ ಹೇಳಿದಾಗ ಒಳ್ಳೆ ಅಂಶ ಮಾತ್ರ ಕೆಟ್ಟದ್ದು ಬಿಟ್ಬಿಡ್ಬೇಕಂತೆ. ನಮ್ಮ ಉದ್ದೇಶ ಕರೆಕ್ಟ್ ಮಾಡೋಕ್ಕೆ ನಾವು ಬಂದಿಲ್ಲ, ನಮ್ಮನ್ನು ಕರೆಕ್ಟ್ ಮಾಡ್ಕೊಳ್ಳೋಕೆ ಬಂದಿರೋದು ಫಸ್ಟ್. ಸಾಧನೆ ಅಂದರೆ ಏನು? ನಾವು ಉದ್ಧಾರ ಆಗಬೇಕು ಫಸ್ಟ್. ಅದಕ್ಕೆ ಉಳಿದವ್ರನ್ನ ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಟ್ರೆ ನಾವು ಉದ್ಧಾರ ಆಗೋದು ಯಾವಾಗ? ಪರೀಕ್ಷೆಯಲ್ಲಿ ತಾನು ಬರಿತಾ ಇರ್ತಾನೆ ಯಾರೋ ಅಕಸ್ಮಾತ್ ಯಾವುದಕ್ಕೆ ಹುಡುಗ ಕೇಳ್ತಾನೆ, ಏನು ಮಾಡ್ತಾನೆ ಅದನ್ನು ಕೊಡೋದಾದರೆ? ಆನ್ಸರ್ ಸ್ಕ್ರಿಪ್ಟ್ ಕೊಡೋದು, ಅವೆಲ್ಲ ಕೊಡಕ್ಕೆ ಬರೋದಿಲ್ಲ. ಏನು ಕೊಡ್ಬೋದು? ಏನೋ ಪೆನ್ ಏನೋ ಬಿಟ್ಟಿರ್ತಾನೆ ಪಾಪ, ಕೊಟ್ಬಿಡ್ತಾರೆ. ಕೊಟ್ಟೆ ಅಲ್ಲ, ಸುಮ್ಮನೆ ಈ ಕೊಡ್ತಾನೆ ಇಸ್ಕೊಂಡ್ಬಿಡ್ತಾನೆ ಅಷ್ಟೇ. ಅದೇನು ಆ ಕಡೆ ನೋಡ್ಕೊಳ್ಳೋ ನೋಡೋದಿಲ್ಲ, ತನ್ನಿಂದ ಆಸೆ ಸಹಾಯ ಮಾಡಲಿಕ್ಕೆ ಬರುತ್ತೆ. ಬಟ್ ಹೆಚ್ಚು ಮಾಡಿದ್ರೆ ಪಜೀತಿ ಆಗುತ್ತೆ. ಮತ್ತೆ ಅವನಿಗೆ ಕೊಟ್ಟು ಏನು ನೋಡ್ಕೋದಕ್ಕೆ ಮಾಡಿಬಿಟ್ಟು ಅದ್ರ ಟೈಮ್ ಹೋಗಿಬಿಡುತ್ತೆ. ಅದೆಲ್ಲ ಮಾಡಲಿಕ್ಕೆ ಬರೋದಿಲ್ಲ. ಎಷ್ಟು ಮಿನಿಮಮ್ ಎಷ್ಟೋ ಅಷ್ಟು ಒಳ್ಳೇದಾಗಬೇಕು. ಆ ಕಾನ್ಸೆಪ್ಟ್ ಇರಬೇಕು. ನಿಷಿದ್ಧವಾದನ್ನು ಮಾಡಬಾರ್ದು, ವಿಹಿತವಾದನ್ನು ಮಾಡಬೇಕು. ಅದು ಕೂಡ ತನ್ನ ಸಾಧನೆ ಮರ್ಯಾದೆ ಮಾಡಬೇಕೇ ಹೊರತು ಎಂದು ಮರೆತು ಮಾಡಬಾರ್ದು. ಇವೆಲ್ಲ ಭಾವನೆ ಇದ್ರೆ ಯಾವುದೇ ಕಾಲಕ್ಕೂ ಮನುಷ್ಯ ಉದ್ಧಾರ ಆಗಲಿಕ್ಕೆ ಬರ್ತದೆ. ಪಾಸಿಟಿವ್ ಸೆನ್ಸ್ ಅಂದ್ರೆ ಅದೇನೆ, ಇದು ಹಾಗೇನೆ. ಸಂಕಲ್ಪ ಮಾಡಿದ್ದ ಪಾಸಿಟಿವ್ ಆಗಲಿತ್ತು ಅವನಿಗೆ, ಮಾಡಲೇಬೇಕು ಅಂತಿತ್ತು. ಪಾಪ ದೇವ್ರು ಮಾಡಿ ಕೊಟ್ಟೆ ಕೊಡ್ತಾನೆ, ಯಾವುದೋ ಕಾರಣದಿಂದ ಆಗಲಿಲ್ಲ, ಡೋಂಟ್ ವರಿ, ದೇವ್ರು ಒಳ್ಳೇದು ಮಾಡ್ತಾನೆ ಅಂತ. ಆಮೇಲೆ ಮಾತಿದೆ, ದೇಹ ಅಶಕ್ಕೆ ಶಾಸ್ತ್ರ ಚೋದನ. ಯಾವುದು ಇಂಪಾಸಿಬಲ್ ಅದನ್ನು ಹೇಳಬಾರದು, ಕೇಳಕ್ಕೆ ಹೋಗಬಾರ್ದು. ಕೋಮಾದಲ್ಲಿರ್ತಾನೆ, ದೇವ್ರ ಪೂಜೆ ಮಾಡಿಲ್ಲ, ಬೇಗ ತಗೊಂಡ್ಬಿಟ್ರೆ ಅವ್ನ ಪಕ್ಕದಲ್ಲಿ ಏನು ಮಾಡ್ತೀರಿ ನೀವೀಗ? ಎದ್ದೇ ಇಲ್ಲ, ದೇವ್ರ ಪೂಜೆ ಮಾಡಿ ಕೋಮಾದಲ್ಲಿ ನಿನ್ನ ಮಾತು ಕೇಳಿಸ್ಕೊಡೇ ಕೇಳಿಸೋದಿಲ್ಲ ಅವನು. ಇವನು ಭಾರಿ ದೊಡ್ಡ ಆಕ್ಷೇಪಣೆ ಅವ್ರದ್ದು, ಅದು ಕಾಮನ್ ಸೆನ್ಸ್ ಇರೋದಿಲ್ಲ ಅಂತ ಅರ್ಥ. ನಹಿ ಅಶಕ್ಕೆ ಶಾಸ್ತ್ರ ಚೋದನ, ಅದು ಶಾಸ್ತ್ರ ಪ್ರಕಾರ ಕೂಡ ಏನಲ್ಲ, ಅದು ದೋಷನೇ ಅಲ್ಲ. ಆರೋಗ್ಯ ಬಂದ ತಕ್ಷಣ ಶುರು ಮಾಡ್ತಾನೆ ಅಷ್ಟೇ ಹೊರತು, ಆಗೆಲ್ಲ ಮಾಡಕ್ಕವ್ರು ಮನುಷ್ಯ ಆಗಿದ್ರು ಸಂಸ್ಥಾನ ಬರ್ತಾನೆ ಇದ್ದಿಲ್ಲ. ಆ ಲಿಮಿಟೇಷನ್ ಮನುಷ್ಯನ ಇದ್ದೇ ಇರುತ್ತೆ, ಆದ್ರಿಂದ ಆ ಟೈಪ್ ಕಾಮೆಂಟ್ ಮಾಡಕ್ಕೆ ಹೋಗ್ಲೇಬಾರ್ದು. ಲಕ್ಷಾಲಂಕಾರ, ತಾಯಿ ಸಂಕಲ್ಪ ಮಾಡಿದ್ರು ಅವ್ರು ಕೊಟ್ಟರು, ಯಾವುದೋ ಲಕ್ಷ ಬ್ರಾಹ್ಮಣ ಭೋಜನ ಅಂತ ಅವ್ರು ಮಾಡಿದ್ರು, ಆ ಕೆಲಸ ಮಾಡಿ ಎಂದೋ ಮಾಡಿದ್ದೇನೆ ಎಂದೋ ನಡೆಸಿದ್ರು ಪಾಪ. ಅದು ಕೂಡ ವಿಚಿತ್ರ ರೀತಿಯಲ್ಲಿ ನಡೆಸಿಬಿಡಿ, ಯಾವ ಇನ್ನೂ ಒಳ್ಳೆ ರೀತಿಯಲ್ಲಿ. ಮತ್ತೆ ಅನ್ಕೊಂಡಿದ್ದು ಒಳ್ಳೆ ರೀತಿ, ಅದನ್ನ ಅನ್ಕೊಂಡಿದ್ದಿಲ್ಲ ಪಾಪ ಅವರು, ಅಂದ್ಕೊಂಡಿದ್ದ ರೀತಿ ಒಳ್ಳೆ ರೀತಿ ನಡೆಸಿದ್ರು. ಆದ್ದರಿಂದ ಲಕ್ಷಾಲಂಕಾರದ್ದಾಗಲಿ, ಲಕ್ಷ ಬ್ರಾಹ್ಮಣ ಭೋಜನ ಆಗಲಿ, ಎಷ್ಟೋ ಕೆಲಸಗಳು ಆಗಿರ್ತವೆ. ಯಾ ಕೃಷ್ಣ ರಾಮ ಜನ್ಮರ್ಕ್ಷೇ ವನೋದತ್ತ ಮಹಾಮತಿ ತಾಶ್ಚ ಅದದಾದ ಅನುಸ್ಮೃತ್ಯ ಕಂಸೇನ ಅಧರ್ಮತೋ ಹೃತಾಹ. ಅದು ಕೂಡ ಪಾಪ ಇನ್ನೊಂದು ಯೋಚನೆ, ಏನೋ ಗಾಲ ಮಾಡಿದ್ದ ತನ ಇರಲೇ ಇಲ್ಲ ಅವೆಲ್ಲ ಅಲ್ಲ, ಅವನಿಗೂ ಪಾಪ ಅವಕಾಶ ಅರ್ಹತೆ ಇತ್ತು, ಕಂಸ ಹೊತ್ಕೊಂಡು ಹೋಗಿದ್ದೆ ಎಲ್ಲವನ್ನು ಕೂಡ. ಸೊ ತನ್ನ ಯಾರದೋ ತಂದು ಮಾಡಲಿಲ್ಲ, ಈ ಮಧ್ಯೆ ಮಠದ ಖರ್ಚಲ್ಲಿ ತಾವು ಮಾಡಿದ ಮಾಡಲಿಲ್ಲ, ಮತ್ತೆ ಏನು ಮಾಡ್ದ ರಾಜ್ಯದ ಖರ್ಚಲ್ಲಿ ಮಾಡ್ದ, ತಂದೆ ರೈಟ್ ಇತ್ತು ಪಾಪ, ಆ ರೀತಿ ಮಾಡ್ದ. ಕೆಲವು ಉತ್ಸವಗಳಂದ್ರೆ ಆ ರೀತಿ ಕಂಡವ್ರು ಮಾಡೋದು, ಅದಕ್ಕೇನು ದೊಡ್ಡ ಯೋಚನೆ ಇರೋದಿಲ್ಲ. ಆದರೆ ಇದಲ್ಲ, ಸ್ವಂತ ಅರ್ಜನೆ ಏನಿತ್ತಲ್ಲ, ಕಂಸ ಕಿತ್ಕೊಂಡು ಹೋಗಿದ್ನಲ್ಲ, ಅದನ್ನು ಸದ್ವಿನಿಯೋಗ ಮಾಡಿದ್ನೇ ಹೊರತು ಇನ್ನೊಬ್ಬರು ದುಡ್ಡಿಂದ ಮಾಡಿದ್ದಲ್ಲ ಅದು. ಒಂದು ತತಶ್ಚ ಲಬ್ಧ ಸಂಸ್ಕಾರವು ದ್ವಿಜತ್ವಂ ಪ್ರಾಪ್ಯ ಸುವ್ರತವು ಗರ್ಗಾತ್ಯದು ಕುಲಾಚಾರ್ಯಾತ್ ಗಾಯತ್ರಂ ವ್ರತಮಸ್ಥಿತವು. ತತಶ್ಚ ಲಬ್ಧ ಸಂಸ್ಕಾರವು ಅಂತೂ ಬ್ರಾಹ್ಮಣ್ಯ ಬಂತು, ಸಂಸ್ಕಾರ ಆಯ್ತೀಗ. ದ್ವಿಜತ್ವಂ ಪ್ರಾಪ್ಯ ಸುವ್ರತವು, ದ್ವಿಜತ್ವವನ್ನು ಹೊಂದಿದರು. ಸುವ್ರತವು ಒಳ್ಳೆ ವಿಶಿಷ್ಟವಾದ ಬ್ರಹ್ಮಚಾರಿ ನಿಯಮಗಳು ಜಾಸ್ತಿ, ಬ್ರಹ್ಮಚಾರಿಗಿಂತ ಮುಂಚೆ ನಿಯಮಗಳಿರ್ತದೆ ಕಡಿಮೆ ಇರ್ತದೆ. ಬ್ರಹ್ಮಚಾರಿ ಉಪನಯನ ಆದ ತಕ್ಷಣ ಕೆಲವು ನಿಯಮಗಳು ಜಾಸ್ತಿ ಆಗಿಬಿಡ, ಹೇಳ್ಕೊಡ್ತಾರೆ. ಅವತ್ತು ದಿವಸ ಮರ ಹತ್ಕೊಡೋದು, ಈಜು ಕೊಡೋದು, ಕೆಲವೆಲ್ಲ ಹೇಳ್ಕೊಡ್ತಾರೆ. ಅದು ಇನ್ಮೇಲೆ ಹೀಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಸುವ್ರತವು ಅಂತ ಕರೀತಾರೆ. ಗರ್ಗಾತ್ ಯದುಕುಲಾಚಾರ್ಯ, ನಾಮಕರಣ ಮಾಡಿಸಿದವರು ಅವರೇ, ಇದು ಮಾಡಿಸಿದವರು ಅವರೇ. ಈಗ ಗರ್ಗಾಚಾರ್ಯ ಉಪನಯನವನ್ನು ಮಾಡಿಸ್ತಾರೆ. ಗಾಯತ್ರಂ ವ್ರತಮಸ್ಥಿತವು, ಗಾಯತ್ರ ವ್ರತ ಅಂತ ಹೇಳಿದ್ರೆ ಗಾಯತ್ರಿ ಜಪ ಮಾಡತಕ್ಕಂಥ ವ್ರತವನ್ನು ಹೊಂದಿದರು. ಪ್ರಭವೌ ಸರ್ವ ವಿದ್ಯಾನಾಂ ಸರ್ವಜ್ಞೌ ಜಗದೀಶ್ವರೌ ನಾಣ್ಯ ಸಿದ್ಧಾಮಲಂ ಜ್ಞಾನಂ ಊಹಮಾನೌ ನರೇಹಿತೈಹಿ. ಆದರೆ ಅವರಿಗೆ ಅವಶ್ಯಕತೆ ಇತ್ತಂದ್ರೆ ಏನು ಅವಶ್ಯಕತೆ ಇಲ್ಲ, ಸಾಕ್ಷಾತ್ ಯಾರವರು? ಜಗದೀಶ್ವರವು, ಶುಕ್ಲಕೇಶಾಂಶ ಆತ ಸಾಕ್ಷಾತ್ ಕೃಷ್ಣಕೇಶ ನಾರಾಯಣ. ಪ್ರಭವೋ ಸರ್ವವಿದ್ಯಾನಾಂ, ಅವರು ಎಲ್ಲ ವಿದ್ಯೆಗಳಿಗೆ ಮೂಲ ಪ್ರತಿಪಾದ್ಯನೇ ನಾರಾಯಣ. ಅಂಥವನು ಸರ್ವಜ್ಞವು ಜಗದೀಶ್ವರವು, ಸರ್ವಜ್ಞ ತಾನು ಹಾಗೆ ಬಲರಾಮನು ಹಾಗೇನೆ. ನಾಣ್ಯ ಸಿದ್ಧಾಮಲಂ ಜ್ಞಾನಂ ಗುಹಮಾನವು ನರೇಹ, ಎಂಥ ಜ್ಞಾನ ಅವರಿಗೆ! ಇಮ್ಯಾಜಿನ್, ಇನ್ನೊಬ್ಬರಿದ್ದಾರೆ ಅದರ ಮಹಾಲಕ್ಷ್ಮಿಗೂ ಅಂಥ ಜ್ಞಾನ ಇಲ್ಲ, ವಿಶೇಷವಾದ ಜ್ಞಾನ ಹೊಂದಿರ್ತಾರೆ ಪರಮಾತ್ಮ. ಅಂಥವನೇನು ಮಾಡಿದನಂತೆ, ಗುಹಮಾನವು ನಾನು ಮುಚ್ಚಿಟ್ಕೊಂಡ್ಬಿಟ್ರು ಜ್ಞಾನನ, ಏನು ಭಾರಿ ಏನೂ ಗೊತ್ತಿಲ್ಲದಿದ್ದಾಗೆ ಗುರುಕುಲವಾಸಕ್ಕೆ ಹೊರಟರು. ಗುರುಕುಲವಾಸಕ್ಕೆ ಹೊರಟರು, ಅದು ಲೋಕ ಧರ್ಮ ತೋರಿಸ್ತಾ ಇದ್ದ. ಎಷ್ಟೇ ತಿಳಿದವನಾಗಿದ್ದರೂ ಕೂಡ ಏನು ಬಿಡಬಾರ್ದು, ಲೋಕದ ಧರ್ಮಗಳನ್ನು ಬಿಡಬಾರದು, ತಪ್ಪಿಸ್ಬಾರ್ದು ಅಂಥೇಳಿ ಓದಲಿಕ್ಕೆ ಅಂತ ಹೊರಟರು ಅಂತ ಅರ್ಥ. ಗುಹಮಾನೋ ನರೇಹಿತೈಹಿ, ಇಲ್ಲಿ ಉಪನಯನದ ಎರಡು ಶ್ಲೋಕದಲ್ಲಿ ಬಂತು. ಆದರೆ ಸ್ವಾಮಿಗಳು ಮೂರ್ನಾಲ್ಕು ಶ್ಲೋಕ ವರ್ಣನೆ ಮಾಡಿದ್ರು, ರುಕ್ಮಿಣೇಶ್ವರದೊಳಗೆ ಡೀಟೇಲ್ಸ್ ಅಂತ ವರ್ಣನೆ ಮಾಡ್ತಾರೆ. ಇಲ್ಲಿ ವಿಸ್ತಾರ ಇದ್ದಿದ್ದ ಸಂಕ್ಷೇಪ ಮಾಡ್ತಾರೆ. ಸಂಕ್ಷೇಪ ವಿಸ್ತಾರ ಮಾಡಿಬಿಡಲ್ಲ. ಇದೆಲ್ಲ ಒಂದು ವ್ಯಾಖ್ಯಾನಗಳಿಂದಾಗ ಉಪಯೋಗಗಳವೆಲ್ಲ ಕೂಡ. ಅಥೋ ಗುರುಕುಲೇ ವಾಸಂ ಇಚ್ಛಂತೌ ಉಪಜಗ್ಮತು ಕಾಶ್ಯಂ ಸಾಂದೀಪಿ ನಿಂ ನಾಮ ಅವಂತಿಪುರವಾಸಿನಂ. ಈಗ ಅಥೋ ಗುರುಕಲೆ ವಾಸವಿಚ್ಛಂತೌ ಉಪಜಗ್ಮತು ಕಾಶ್ಯಂ ಸಾಂದೀಪಿ ನಿಂ ನಾಮ ಅವಂತಿಪುರವಾಸಿನಂ. ಅಥೋ ಗುರುಕುಲೇ ಅನಂತರ ಗುರುಕುಲದಲ್ಲಿ ವಾಸವನ್ನು ಮಾಡಲಿಕ್ಕೋಸ್ಕರ ಉಪನಯನ ಆದ ತಕ್ಷಣ ಏನು ಮಾಡಬೇಕು, ಗುರುಕುಲಕ್ಕೆ ಕಳಿಸ್ಬೇಕು. ಸ್ಕೂಲಿಗೆ ಸೇರಿಸೋದು ಅಂದರೆ ಸ್ಕೂಲಿಗೆ ಹೋಗ್ಬಿಟ್ಟು ಬರ್ತಾರಲ್ಲ ಆ ಥರ, ಅದಕ್ಕೆ ಉಪನಯನ. ಉಪ ಅಂದ್ರೆ ಹತ್ತಿರ, ನಯನ ಒಯ್ದು ಮುಟ್ಸೋದು ಅಂತ. ಸ್ಕೂಲಿಗೆ ಸೇರಿಸೋದು ಅಂತೀವಲ್ಲ, ಗುರುಕುಲಕ್ಕೆ ಸೇರಿಸೋದಕ್ಕೆ ಉಪನಯನ ಅಂತ ಕರೀತಾರೆ. ಅದಕ್ಕೆ ಮಾತೃಭೋಜನ ಅಂತ ಮಾಡಿದ್ದು ಅವತ್ತು ಲಾಸ್ಟ್ ಮೀಲ್ ಅವರಿಗೆ ಮಾಡಿ ಕಳಿಸಿಬಿಡ್ತಾರೆ. ಮತ್ತೆ ಮಾತೃಭೋಜನ ಮಾಡಿ ಅಲ್ಲಿ ಕಳಿಸಿ ಮತ್ತೆ ಬರೋದು ಯಾವಾಗತ್ತ, 12 ವರ್ಷ ಆದಮೇಲೆ ಒಳ್ಳೆ ಪಂಡಿತನಾಗಿ ವಾಪಸ್ ಬರ್ತಾನೆ ಮನೆಗೆ. ಆ ಸಮಾವರ್ತನ ಅಂತ ವಾಪಸ್ ಬಂದು ಫಂಕ್ಷನ್, ಮಾತೃಭೋಜನ ಮಾಡಿ ಕಳಿಸ್ಕೊಡ್ತಾರೆ, ಸಮಾವರ್ತನ ಮಾಡಿ ಮುಂದೆ ವಿವಾಹಕ್ಕೆ ತಯಾರು ಮಾಡ್ತಾರೆ. ಇದು ಪದ್ಧತಿ. ಇವತ್ತು ಮಾತೃಭೋಜನ ಅವತ್ತು ಬೆಳಿಗ್ಗೆನೆ ತಿಂಡಿದ್ದು ಅವರು ಉಪನಯನ ಮಾಡಿಸ್ಬಿಡ್ತಾರೆ. ಇದು ಬಜೆಟ್ ಆಗಿರೋದು ಅಂದರೆ ಉಪವಾಸ ಗಾಯತ್ರಿ ಮಂತ್ರ ಇಲ್ಲೇ ಇಲ್ಲ ಜನ್ಮದಲ್ಲಿ, ಮತ್ತೆ ಉಪವಾಸ ಮಾಡೋದೇ ಇಲ್ಲ. ಅವ್ನು ಬೆಳಿ ಕಾಫಿ ಕೊಡದೆ ಮಾಡ್ತಾನೆ ಆಮೇಲೆ. ಮಾತೃಭೋಜನ ಇದ್ದಾಗ ದಿವಸ ಮಾತೃಭೋಜನ ಆಗಬೇಕು, ತಪ್ಪು. ಆ್ಯಕ್ಚುಲಿ ಮಾತೃಭೋಜನ ಅಂಬೋದು ಒಂಥರ ಇಮಿಟೇಷನ್, ಮಾಕರಿ ಆದಾಗ ಆಗೋಗ್ಬಿಟ್ಟು ಅದು ನೆಸಿಟಿನೇ. ಇವತ್ತಿನ ಕಾಲಕ್ಕೆ ಮಾತೃಭೋಜನ ನೆಸಿಟಿನೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಮನೆ ಬಿಟ್ಟು ಹೋಗೋದೇ ಇಲ್ಲ ಅವನು, ಅಲ್ಲೇ ಕೂತಿರ್ತಾರೆ. ಮತ್ತೆ ಮಾತೃಭೋಜನ ಏನು ಬಂತ ಅವನಿಗೆ, ಅದರಿಂದ ಏನು ಗೊತ್ತಿಲ್ಲ. ಇನ್ನು ಫಾರ್ಮ್ಯಾಲಿಟಿ ಮಾಡೋದಾದ್ರೆ ಹಿಂದಿನ ದಿವಸ ಮಾಡಿಸ್ಬೇಕು. ಅವತ್ತು ಮಾಡಿಸ್ಬಾರ್ದು, ಅವತ್ತು ಮಾಡಿಸಿ ಎಲ್ಲ ತಿನ್ನಿಸ್ಬಿಡ್ತಾರೆ ಪಾಪ. ಆಮೇಲೆ ಗಾಯತ್ರಿ ಜಪ ಏನರ್ಥ ಅಂದರೆ, ಅವತ್ತೇ ಅವ್ರಿಗೆ ಅರ್ಥ ಆಗಲ್ಲ ಇದೆಲ್ಲ ಏನಂತ. ಅವತ್ತು ಮ್ಯೂಸಿಕ್ ಅನಿಸ್ಬಿಡ್ತು. ಅದು ಮೆಕ್ಯಾನಿಕಲಿ ಪುರೋಹಿತರಾಗಲಿ ಇವರಾಗಲಿ ಕೇರ್ ತಗೋಬೇಕು ಅದ್ರ ಬಗ್ಗೆ. ಇಟ್ ಲಾಸ್ಟೆಸ್ಟ್ ಮೀನಿಂಗ್ ಆದ್ರಿಂದ ಅದು ಮಾಡಬೇಡಿ ಅಂತ ಹೇಳಬೇಕಾದ್ರೆ. ಆದರೆ ಅದು ಇವತ್ತು ಜನವಾರ ಹಾಕೋದು ಬಿಟ್ಟರು ಬಿಡ್ತಾರೆ, ಅದನ್ನು ಬಿಡಲ್ಲ ಅವರು. ಯಜ್ಞೋಪಯುತ ಹಾಕಿದವಾದ್ರು ಕೂಡ ಪರವಾಗಿಲ್ಲ, ಮಾತೃಭೋಜನ ಆಗಲೇಬೇಕು. ಅದೊಂದು ಸ್ಪೆಷಲ್ ತಿಳ್ಕೊಂಡ್ಬಿಡ್ತಾರೆ. ಬಹಳ ತಪ್ಪು, ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು. ಯಾರು ಹೇಳೋರು ಯಾರು ಅದಕ್ಕೆಲ್ಲ, ಮಾತೃಭೋಜನ ಅರ್ಥ ಉಪನಯನ ಅರ್ಥ ಗೊತ್ತಾದ್ರೆ ಆಗುತ್ತೆ. ಮನೆ ಬಿಟ್ಟು ಹೋಗ್ತಾನೆ, ಆದ್ದರಿಂದ ಊಟ ಹಾಕಿ ಕಳಿಸ್ತಾನೆ. ನ್ಯಾಚುರಲ್ ಅದು. ಒಂದು ಕೊನೆ ಊರಿಗೆ ಹೋಗೋರು ಏನು ಮಾಡ್ತಾರೆ, ಊಟ ಹಾಕಿ ಕಳಿಸ್ತಾರಲ್ಲ ಆ ಥರ. ಒಂದು 4 ದಿವಸದ ಊರಿಗೆ ಹೋಗೋರಿಗೆ ಒಂದು ಫಂಕ್ಷನ್ ಮಾಡ್ತಾರೆ ಸಾಮಾನ್ಯ. ಅಷ್ಟು ದಿವಸ ಮನೆಯಲ್ಲಿದ್ದ ಹುಡುಗ ಓದಲಿಕ್ಕೆ ಅಂತ ಹೋಗ್ತಾನೆ, ಆದ್ದರಿಂದ ತಾಯಿ ಕೈಯಲ್ಲಿ ಊಟ ಮಾಡಿ ಹೋಗ್ತಾನೆ. ಒಂದು ಪದ್ಧತಿ, ಸರಿಯಾದ ಅರ್ಥ ಇದೆ. ಆ ಉಪನಯನ ಅಂದರೆ ಬರೀ ಜನಿವಾರ ಹಾಕೋದೆಲ್ಲ ಫಾರ್ಮ್ಯಾಲಿಟಿ, ಅಲ್ಲಿ ಬಿಡೋದು ಆ್ಯಕ್ಚುಯಲ್ ಫ್ಯಾಕ್ಟರ್. ಅಡ್ಮಿಷನ್ ಮಾಡಬೇಕು, ಅಡ್ಮಿಷನ್ ಮಾಡಿಸಿ ಮನೆ ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ಬೇಕು ಹುಡುಗರನ್ನ, ಸೇರಿಸ್ಬೇಕಾಗಿತ್ತು. ಒಂದು 4 ದಿವಸದ ಕ್ಯಾ ಹೊಡೆದಾಗ್ತಾರೆ ಅಷ್ಟೇ ಹೆಸರು. ಅಡ್ಮಿಷನ್ ಮಾಡಿ ಬಿಟ್ಟು ಬರ್ತಾರಲ್ಲ ಆತ, ಸ್ಕೂಲಿಗೆ ಸೇರಿಸಿ ಹಾಕಿ ಕೂಡಿಸಿ ಬರ್ತಾರೋ, ಗುರುಕುಲಕ್ಕೆ ಹೋಗಿ ಊಟ ಮಾಡಿಸಿ ಕರ್ಕೊಂಡು ಹೋಗ್ತಾರೆ. ಮನೇಲಿ ಊಟ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾರೆ, ಗುರುಗಳ ಹತ್ರ ಬಿಟ್ಟುಬಿಟ್ಟು ಮಾಡಿ ವಾಪಸ್ ಬಂದ್ಬಿಡ್ತಾರೆ. ಅದು ಪದ್ಧತಿ. ಅಥೋ ಗುರುಕುಲೇ ವಾಸಂ ಇಚ್ಛಂತೌ ಉಪಜಗ್ಮತು ಕಾಶ್ಯಂ ಸಾಂದೀಪಿ ನಿಂ ನಾಮ ಅವಂತಿ ಪುರವಾಸಿನಂ. ಎಲ್ಲಿ ಹೊರಟರು, ಓದ್ಲಕ್ಕೆ ಹೋದ್ರು ಅಂತ ತಿಳ್ಕೊಳಕ್ ಹೋಗಬೇಡಿ. ಮತ್ತೆ ಎಲ್ವ ವಿದ್ಯಾ ಪ್ರತಿಪಾದ್ಯರವರು, ಗೊತ್ತಾಯ್ತಾ, ಸರ್ವಜ್ಞರು. ಬರೀ ಸರ್ವಜ್ಞರಲ್ಲ, ಅಂತ ಜ್ಞಾನ ಇನ್ನೊಬ್ಬರಲ್ಲಿ ಇಲ್ಲೇ ಇಲ್ಲ. ಅಂತ ಶ್ರೇಷ್ಠವಾದ ಜ್ಞಾನ ಇದ್ರೂ ಕೂಡ ಲೋಕ ಶಿಕ್ಷಣಕ್ಕೋಸ್ಕರ ತಾನೇ ಹೇಳ್ತಾನೆ, ಯಜ್ಞದಾಚರತೆ ಶ್ರೇಷ್ಠ ತತ್ತದೇ ವೇತರೋಜನ ಸಯತ್ ಪ್ರಮಾಣಂ ಗುರುತೆ ಲೋಕಸ್ತದನು ವರ್ತತೆ ಅಂತ ಹೇಳಿದ್ದಾರೆ. ಇದರ ಆಚಾರ್ಯರೆಲ್ಲ ಬರೀತಾರೆ, ಬರೀಬೇಕು ನಿರ್ಣಯದಲ್ಲಿ ಬರೀತಾರೆ. ಏನಂತ, ಧರ್ಮೋಹಿ ಸರ್ವವಿದುಷಾಮಪಿ ದೈವತಾನಾಂ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಜ್ಞಾನಾದಿ ಗೂಹನ ಮುತಾಧ್ಯಯನಾದಿರತ್ರ ಪ್ರಜ್ಞಾಪನಾರ್ಥಮವಸದ್ ಭಗವಾನ್ ಗುರೌ ಚ. ಈ ಶ್ಲೋಕಕ್ಕೆ ವ್ಯಾಖ್ಯಾನ ಅಂದರೆ, ಧರ್ಮೋಹಿ ಸರ್ವವಿದುಷಾಮಪಿ ದೈವತಾನ, ದೇವತೆಗಳು ಭೂಲೋಕದಲ್ಲಿ ಅವತಾರ ಮಾಡಿದ್ರೂ ಕೂಡ, ಎಷ್ಟೇ ಜ್ಞಾನಿಗಳಾಗಿದ್ದರೂ ಕೂಡ ಲೋಕಧರ್ಮವನ್ನು ಬಿಡಬಾರ್ದು. ಅದಕ್ಕಾಗಿ ಏನು ಮಾಡಬೇಕು, ಫಾರ್ಮಲ್ಲಾಗಿ ಏನು ಮಾಡಬೇಕು, ಫಾರ್ಮಲ್ಲಾಗಿ ಓದೋದು ಅಂತ ಮಾಡಬೇಕು. ಎಷ್ಟೇ ಆಚಾರ ಕೂಡ ಹಾಗೆ ಮಾಡಿದ್ದು, ಅಲ್ಲಿಂದ ಹೋಗಿ 2-3 ವರ್ಷ ಇರ್ತಾರಲ್ಲಿ, ಫಾರ್ಮಲ್ಲಾಗಿ ಓದಿದ್ರು ಅಂತ ಆಗಬೇಕು. ಅದಿಲ್ಲದೆ ಎಷ್ಟೇ ಬುದ್ಧಿವಂತರ ಕ್ವಾಲಿಫಿಕೇಷನ್ ಒಂದು ಬೇಕಲ್ಲ ಲೋಕದೃಷ್ಟಿಯೊಳಗೆ. ಆ ರೀತಿಯಾಗಿ ಎಷ್ಟೋ ಜನ ಹಿಂದೆ ವಿದ್ವಾಂಸರುಗಳೆಲ್ಲ ನಮ್ಮಲ್ಲಿ ಇಲ್ಲೆಲ್ಲ ಕಾಶಿಯಲ್ಲಿ ಹೋದ ಕಾಲಕ್ಕೆ ವಿದ್ವಾಂಸ ನೋಡಿ ಭಾಳ ಜನ ಸಂತೋಷಪಟ್ಟು ಅವರು ಏನು ಮಾಡಿದ್ದಾರೆ, ಇಲ್ಲೇ ನೀವು ಇದಾಗಬೇಕು, ಅಧ್ಯಾಪಕರಾಗಿ ಇಲ್ಲೇ ಇರಬೇಕು ಅಂತ ಕೇಳ್ಕೊಂಡಿದ್ದಾರೆ ಕೆಲವರನ್ನ. ಇವ್ರನ್ನ ಟೋಟಲಿ ಕ್ವಾಲಿಫಿಕೇಷನ್ ಇಲ್ಲ, ಇವರಿಗೆ ಕ್ವಾಲಿಫಿಕೇಷನ್ ಇಲ್ಲ, ಒಳ್ಳೆ ಜ್ಞಾನ ಇದೆ ಕ್ವಾಲಿಫಿಕೇಷನ್ ಇಲ್ಲ. ಮನೆಯಲ್ಲೆಲ್ಲ ಓದಿಬಿಟ್ಟಿದ್ದಾರೆ, ಗುರು ಸ್ವಂತ ಅಧ್ಯಯನ ಆಗಿರುತ್ತೆ, ಬೇಕಾಷ್ಟು ಓದಿರ್ತಾರೆ, ನಡೆದಿರುತ್ತೆ. ಅಲ್ಲಿ ಕಾಲೇಜಿಗೆ ಸೇರ್ಬೇಕಾದ್ರೆ ಏನಿರ್ಬೇಕು, ಅಲ್ಲಿ ಕ್ವಾಲಿಫಿಕೇಷನ್ ಅಂತ ಬೇಕು. ಅದಕ್ಕೆ ಏನು ಮಾಡ್ತಿದ್ರಂತೆ, ಸಡನ್ ಎಕ್ಸಾಮ್ ಕಂಡಕ್ಟ್ ಮಾಡಿ, ಅವ್ರು ಸ್ಪೆಷಲ್ ಎಕ್ಸಾಮ್ ಕಂಡಕ್ಟ್ ಮಾಡಿ ಪಾಸು ಅಂತ ಮಾಡಿಸಿ, ಅದರಲ್ಲಿ ಎಲ್ಲ ಫಾರ್ಮ್ಯಾಲಿಟೀಸ್ ಮಾಡಿ ಅಪಾಯಿಂಟ್ ಮಾಡೋದು. ಇದ್ರಲ್ಲಿ ಏನು ಮಾಡಿಬಿಡ್ತಿದ್ರು, ವ್ಯವಸ್ಥೆ ತಪ್ಪು ಹೋಗಿಬಿಡೋದು. ವ್ಯವಸ್ಥೆನೇ ಉಳಿಬೇಕು, ಇದು ವಿದ್ವಾಂಸರು ಕಳ್ಕೋಬಾರ್ದು. ಫಾರ್ಮಲ್ ಕ್ವಾಲಿಫಿಕೇಷನ್ ಇಲ್ಲ ಅಂಥೇಳಿ ಅವ್ರು ಕಳ್ಕೊಂಡ್ರೆ ವಿಶ್ವೇಶ್ವರನಿಗೆ ತೊಂದರೆ ಆಗುತ್ತೆ. ಹಾಗೆ ಸೇರಿಸ್ಕೊಂಡ್ಬಿಟ್ರೆ ಏನಾಗುತ್ತೆ, ಒಂದು ಬ್ಯಾಡ್ ಪ್ರೆಸಿಡೆನ್ಸ್ ಆಗುತ್ತೆ. ನನಗೆ ಕೆಲಸ ಪಾರ್ದಲ್ಲಿ ಸೇರ್ಕೊಂಡ್ಬಿಡ್ತಾರೆ ಆಮೇಲೆ. ಅದಕ್ಕೋಸ್ಕರ ಒಂದು ಫಾರ್ಮಲ್ಲಾಗಿ ಕಂಡಕ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡಿ ಅವ್ರಿಗೆ ಫಸ್ಟ್ ರ್ಯಾಂಕ್ ಎಲ್ಲ ನ್ಯಾಚುರಲಿ ಬರ್ತಿತ್ತು. ಅವ್ರಿಗೆ ಕೂತ್ರೆ ಏನು ಕೇಳಿದ್ರು ಬರೆಯೋರು, ಅವ್ರಿಗೆ ಬಂದು ಅಪಾಯಿಂಟ್ ಮಾಡಿಕೊಳ್ಳೋ ಪದ್ಧತಿ ಇತ್ತು. ಆ ಲೋಕದೊಳಗೆ ಧರ್ಮ ಬಿಡಬೇಕು, ಉಳಿಸ್ಬೇಕು. ಕೃಷ್ಣ ಬಲರಾಮ್ ಏನು ಮಾಡ್ತಾರೆ ಅದಕ್ಕೋಸ್ಕರ ಹೋದರು. ಮತ್ತೆ ಗುರುಗಳು ಆಮೇಲೆ ಏನು ಮಾಡ್ತೇವೆ, ಮನೆ ಹತ್ತಿರ ಇದ್ರೆ ಓದ್ತೀವಿ ಅಂತ ನಮ್ಮ ಪದ್ಧತಿ. ಅದಕ್ಕೆ ಎಲ್ಲಿಯೇ ಮಧುರ ಎಲ್ಲಿಯೇ ಉಜ್ಜಯಿನಿ ಹೋಗ್ತಾರೆ. ಅವಂತಿ ಅಂದರೆ ಉಜ್ಜಯಿನಿ, ಉಜ್ಜಯಿನಿ ಹೋಗ್ತಾರೆ, ಎಷ್ಟೇ ದೂರ ಇದ್ರೂ ಪರವಾಗಿಲ್ಲ. ಇವತ್ತು ಕೋರ್ಸ್ ಹೊಂದಕ್ಕೆ ಹೋದ್ರೆ ಎಷ್ಟೋ ಜನಗಳು ಬೆಂಗಳೂರು ಅಂತ ಸಿಟಿಯಲ್ಲಿ ಇದ್ರು ಕೂಡ ಎಷ್ಟೋ ಊರ ಸ್ಪೆಷಲ್ ಕೋರ್ಸ್ಗೆ ಹೊಂದಕ್ಕೆ ಹೋಗ್ತಾರೆ. ಅದಕ್ಕೆ ನಮ್ಮಲ್ಲಿ ಫೆಸಿಲಿಟಿ ಅಲ್ಲಿ ಫೆಸಿಲಿಟಿ ಇದೆ ಅಂತ ಹೋಗ್ತಾರಲ್ಲ, ಆ ಟೈಪ್ ಇದ್ರೆ ಉದ್ಯೋಗ ಮಾಡ್ಕೊಳ್ಳೋದು ಒಂದು ಮುಖನೇ. ಅದು ದೂರ ಇದ್ರು ಅಂತ ಬಿಡಬಾರದು, ಹುಡುಕೊಂಡು ಹೋಗಬೇಕು. ಇನ್ನೊಂದು ಹೇಳ್ತಾರೆ, ಅದು ಯಾರಾತ ಅವಂತಿಪುರ ವಾಸಿನ ಉಜ್ಜಯಿನಿಪುರ ಕಾಶ್ಯಂ ಅಂತ ಬರೋದು. ಕಾಶ್ಯಂ ಅಂದ್ರೆ ಸಾಮಾನ್ಯವಾಗಿ ಏನಾಗ್ತಿದ್ನೋ, ಕಾಶಿ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಕಾಶಿಯಲ್ಲಿ ವಾಸ ಮಾಡ್ತಾ ಇದ್ದ ಅಂತ ಅರ್ಥ ಮಾಡಬಹುದಾಗಿತ್ತು, ಮಾಡಕ್ಕೆ ಬರೋದಿಲ್ಲ. ಯಾಕೆ ಅವಂತಿಪುರ ವಾಸಿನ ಮುಂದೆ ಇದೆ, ಅದಕ್ಕೆ ಅವಂತಿಪುರ ವಾಸಿನ ಅಂದ್ರೆ ಕಾಶಿ ವಾಸ ಕೊಡೋದಿಲ್ಲ. ಅದಕ್ಕೆ ಕಾಶ್ಯ ಗೋತ್ರಜಂ ಅಂತ ಬರೀತಾರೆ. ಕಾಶ್ಯ ಅಂತ ಕಶ್ಯಪ ಗೋತ್ರ ಹೇಗೋ, ಕಾಶ್ಯ ಅಂತ ಒಂದು ಗೋತ್ರ. ಆ ಗೋತ್ರದಲ್ಲಿ ಹುಟ್ಟಿದವರ ಅಂತ ಸಂದೀಪಿನಾಚಾರ್ಯ ಹತ್ರ ಹೌದು. ಯಥೋಪಸಾಧ್ಯತೌ ದಾಂತೌ ಗುರೌ ವೃತ್ತಿ ಮನಿಂದಿತಾಂ ಗ್ರಾಹಯಂತೌ ಉಪೇತೌ ಗ್ರಾಹಯಂತೌ ಉಪೇತೌ ಸ್ಮ ಭಕ್ತ್ಯಾ ದೇವಂಗಿ ವಾದೃತೌ. ಯಥೋಪಸಾಧ್ಯತೌ ದಾಂತೌ ಗುರೌ ವೃತ್ತಿ ಮನಿಂದಿತಾಂ ಗ್ರಾಹಯಂತೌ ಉಪೇತೌ ಸ್ಮ ಭಕ್ತ್ಯಾ ದೇವಂಗಿವ ಆದೃತೌ. ಯಥಾ ಉಪಸಾಧ್ಯತೌ ದಾಂತೌ ಗುರೌ ವೃತ್ತಿಂ ಅನಿಂದತಾಂ, ಅವರೇನು ಮಾಡಿದರು, ಅನಿಂದಿತಾಂ ಗುರೌ ವೃತ್ತಿಂ ಗ್ರಾಹಯಂತೌ ಉಪೇತೌ. ಗುರುವೃತ್ತಿಯನ್ನ, ಗುರುಸೇವಾ ವೃತ್ತಿಯನ್ನ, ಗುರುಗಳ ವೃತ್ತಿಯನ್ನ ಅವರು ಹೊಂದಿದ್ದಾರೆ. ಭಕ್ತ್ಯಾ ದೇವವಿವಾದೃತವು, ಅವ್ರು ಹೇಗಿದ್ದಾರೆ ಇಬ್ಬರು ಕೂಡ ಅಂತ ಕೇಳಿದರೆ, ಸಮಿತ್ ಪಾಣಿತ್ವಾದಿ ಹೋಗಬೇಕಾದ್ರೆ ಯಥಾ ಉಪಸಾಧ್ಯ, ಹೇಗೆ ಹೋಗಬೇಕು ಹಾಗೆ ಹೋದ್ರು. ಹೇಗೆ ಹೋಗ್ಬೇಕಂತೆ, ಸಮಿತ್ ಪಾಣಿಗಳಾಗಿ ಹೋಗ್ಬೇಕಂತೆ. ಹೋಗ್ಬೇಕಾದ ಸಮಿತ್ ಪಾಣಿತ್ವಾದಿನ ಪ್ರಾಪ್ಯ ದಾಂತೌ ಗುರೌ ಅನಿಂದಿತಾಂ ಶುದ್ಧಾಂ ವೃತ್ತಿಂ ಅನ್ಯಾನ್ ಗ್ರಾಹಯಂತೌ ಶಿಕ್ಷಯಂತೌ ಅನ್ನೇ ಬರುತ್ತೆ. ಹೇಗೆ ಗುರುಕುಲ ವಾಸ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ, ಹಾಗೆ ಹೋಗ್ತಾ ಇದ್ದಾರೆ. ಒಂದು ಮಾತು ಬರುತ್ತೆ ವೇದಗಳಲ್ಲಿ ಹೇಳಬೇಕಾದ್ರೆ, ಸಮಿತ್ ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳ್ತಾರೆ. ಸಮಿತ್ ಪಾಣಿಯಾಗಿ ಹೋಗ್ಬೇಕು ಅಂತ, ಬರಿ ಕೈಯಲ್ಲಿ ಹೋಗಾಗಿಲ್ಲ. ಗುರುಗಳದ್ದು ಏನೂ ಇಲ್ಲ, ಅವರು ಹುಡುಗರು ಏನು ಹೋಗ್ತಾ ಇರಪ್ಪ ಇವತ್ತೆ ಏನೂ ಇಲ್ಲ. ಅದಕ್ಕೇನು ಮಾಡಿ ಸಮಿತ್ ಪಾಣಿಗಳಾಗಿ ಹೋಗ್ಬೇಕು. ಸಮಿತ್ ಪಾಣಿಗಳು ಅಂದರೆ ಸಮಿತನ್ನ, ಗುರುಗಳ ಅಗ್ನಿಕಾರ್ಯ ಬೇಕಲ್ಲ ಹೋಮಕ್ಕೆ, ಒಂದು ಸಮಿತ್ ತೆಗೆದುಕೊಡೋದು, ಅದೇ ಒಂದು ಸೇವೆ ಇತ್ತು. ಆಗಲೇ ಗುರುದಕ್ಷಿಣೆ ಕೊಡೋ ಶಕ್ತಿಯೂ ಇಲ್ಲ, ಸಾಮರ್ಥ್ಯವೂ ಇಲ್ಲ. ಓದು ಮುಗಿಸಿದ ಮೇಲೆ ಗುರುದಕ್ಷಿಣೆ ಕೊಡೋದು, ಆ ಗುರುದಕ್ಷಿಣೆ ಇಲ್ಲ. ಗುರುದಕ್ಷಿಣೆ ಆಮೇಲೆ, ಇವತ್ತು ಫೀಸ್ ಕೊಟ್ಟೆ ಎಂಟ್ರಿ ನಮ್ಮಲ್ಲಿ, ಆ ಹಿಂದೆ ಆಗಲ್ಲ. ಆಮೇಲೆ ಫೀಸು, ಕೋರ್ಸ್ ಮುಗಿದ್ಮೇಲೆ ಫೀಸ್ ಕೊಡೋದು. ಗುರುದಕ್ಷಿಣೆ ಆಗಿತ್ತು, ಅದೆಲ್ಲ ತೋರಿಸ್ತಾರಂತೆ ಅವರಿಬ್ರು ಕೂಡ. ವೃತ್ತಿ ಮನಿಂದಿತಾಂ ಗ್ರಾಹಯಂತೌ ಉಪೇತೌ ಸ್ಮ ಭಕ್ತ್ಯಾ ದೇವಮಿವ ಆದೃತೌ. ಮುಂದೆ ದೇವಮಿವ ಗುರು ಉಪೇತೌ ಸ್ಮ ನಿಷೇವಾತೆ, ಹೇಗೆ ಗುರುಗಳನ್ನು ಹೇಗೆ ಸೇವೆ ಮಾಡಿದರು ಅಂದರೆ, ದೇವರು ಮಾಡದೆ ಮಾಡಿದರಂತೆ. ಅದಕ್ಕೆ ಆಚಾರ್ಯ ದೇವೋಭವ ಅಂತ ಕರೆದು, ಆಚಾರ್ಯ ದೇವೋಭವ. ದೇವರನ್ನು ನೋಡಿದ್ರೆ ನೋಡಬೇಕು ಅಂದರೆ ಅಲ್ಲೇ ಸನ್ನಿಧಾನ. ತಂದೆ ತಾಯಿ ಮನೆಯಲ್ಲಿದ್ದಾಗ ತಂದೆ ತಾಯಿಗಳಲ್ಲೇ ವಿಶೇಷವಾದ ಭಕ್ತಿ, ಗುರುಕುಲ ವಾಸದಲ್ಲಿ ಗುರುಗಳಲ್ಲಿ ವಿಶೇಷವಾದ ಭಕ್ತಿ. ಹಾಗೆ ನಡ್ಕೊಂಡು ಬಂದರೆ ವಿದ್ಯೆ ಬರುತ್ತೆ ಅಂತ ಅರ್ಥ. ಅದಕ್ಕೆ ಕಾರಣ ಕೊಡ್ತಾರೆ, ಯಶೇ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈ ತೇ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ ಇತಿ ಶ್ರುತಿರತ್ರ ಅನುಸಂಧೇಯ. ಶಾಸ್ತ್ರ ಹೇಳಿದೆ, ಅದು ಹರಿಭಕ್ತಿ, ಗುರುಭಕ್ತಿ, ದೇವತಾ ಭಕ್ತಿ ಎಲ್ಲ ಸರಿಯಾಗಿದ್ದವ್ರಿಗೆ ಮಾತ್ರ ಜ್ಞಾನ ಬರುತ್ತೆ, ಹೊರತು ಉಳಿದವ್ರಿಗೆ ಜ್ಞಾನ ಬರೋದಿಲ್ಲ ಅಂತ ಹೇಳಿರೋದ್ರಿಂದ ಅದೆಲ್ಲ ತೋರಿಸ್ತಾರೆ ಅಂತ ಅರ್ಥ. ತಯೋರ್ ದ್ವಿಜವರಸ್ತುಷ್ಟ ಶುದ್ಧ ಭಾವಾನುವೃತ್ತಿಭಿ ಪ್ರೋವಾಚ ವೇದಾನ್ ಅಖಿಲಾನ್ ಸಾಂಗೋಪನಿಷದೋ ಗುರುಹು. ಭಾರಿ ಖುಷಿಯಾಯಿತು ಗುರುಗಳಿಗೆ, ಯಾಕ್ತೀರಿ ಗುರುಗಳು ಪ್ರೀತರಾದ ಮಾತ್ರ ಉಪದೇಶ ಮಾಡೋದು. ಅದಕ್ಕೆ ಈ ರೀತಿ ಮಾಡಿದಾಗ ಏನಾಯ್ತು, ಭಾರಿ ಖುಷಿಯಾಯಿತು. ಶುದ್ಧ ಭಾವಾನುವೃತ್ತಿಭಿ, ಅವ್ರು ಹೇಗಿದೆ ಮೋಸಗಿಸ ಮಾಡಲಿಕ್ಕೇನು ಬಂದಿಲ್ಲ, ಶುದ್ಧ ಭಾವ ಅನುವೃತ್ತಿ, ಶುದ್ಧ ಮನಸ್ಸಿನಿಂದ ತಮಗೆ ವಿಧೇಯರಾಗಿ ನಡ್ಕೊಂಡಂತಹ ಬಲರಾಮಕೃಷ್ಣರ ಮೇಲೆ ತುಷ್ಟ ಬಹಳ ಸಂತೋಷಪಟ್ಟಂತಹ ಗುರುಗಳು. ಪ್ರೋವಾಚ ವೇದಾನಖಿಲಾನ್, ಎಲ್ಲ ವೇದಗಳನ್ನು ಹೇಳಿದರು. ಸಾಂಗೋಪನಿಷದ ಗುರು ವೇದಾಂಗಗಳನ್ನು ಹೇಳಿದರು. ಸಾಂಗ ಅಂದರೆ ವೇದಾಂಗಗಳು, ಆರು, ನಾಲ್ಕು ವೇದಗಳು, ಆರು ವೇದಾಂಗಗಳು ಪ್ಲಸ್ ಉಪನಿಷತ್ತುಗಳು ಎಲ್ಲವನ್ನು ಕೂಡ ಗುರುಗಳು ಹೇಳಿಕೊಟ್ರು. ಅಷ್ಟೇ ಇಲ್ಲ, ಸರಹಸ್ಯಂ ಧನುರ್ವೇದಂ ಧರ್ಮ ನ್ಯಾಯ ಪಥಾನ್ ತದಾ ತಥಾ ತಥಾ ಚಾನ್ವೀಕ್ಷಿಕೀಂ ವಿದ್ಯಾಂ ರಾಜನೀತಿಂಚ ಷಡ್ವಿಧಾಂ. ಸರಹಸ್ಯಂ ಧನುರ್ವೇದಂ, ಕ್ಷತ್ರಿಯರು ಹೇಳ್ಕೊಡ್ಬೇಕು, ಬ್ರಾಹ್ಮಣರಿಗೆಲ್ಲ ಸಾಮಾನ್ಯ ಹೇಳ್ಕೊಡೋದಿಲ್ಲ, ಅದನ್ನ ಆಪ್ಷನ್ ಕೆಲವರಿಗೆ, ಕೆಲವರಿಗೆ ಬೇಕಾಗಿಲ್ಲ, ಇವ್ರಿಗೆ ಕಂಪಲ್ಸರಿ. ಧನುರ್ವೇದಂ ಸರಹಸ್ಯಂ, ಕ್ಷತ್ರಿಯ ಯುದ್ಧ ಇದ್ದ ಕಲಿಬೇಕಾದ ಧನುರ್ವೇದವನ್ನು ಹೇಳಿಕೊಟ್ರು. ಧರ್ಮನ್ಯಾಯ ಪಥಾಂತಥ, ಧರ್ಮಶಾಸ್ತ್ರ ನ್ಯಾಯಶಾಸ್ತ್ರ ಮೊದಲಾದ್ರೂ ಹೇಳಿಕೊಟ್ರು. ತಥಾಚ ಅನ್ವೀಕ್ಷಿಕೀಂ ವಿದ್ಯಾಂ, ವಿಶೇಷವಾಗಿ ಅನ್ವೀಕ್ಷಿಕಿ ವಿದ್ಯಾ, ಅನ್ವೀಕ್ಷಿಕ ಸಾಮಾನ್ಯವಾಗಿ ಅನ್ವೀಕ್ಷಿಕಿ ವಿದ್ಯಾ ಅಂತ ಹೇಳಿದರೆ ತರ್ಕಶಾಸ್ತ್ರ ಅಂತ ಅರ್ಥ. ಇಲ್ಲಿ ವೇದಾರ್ಥ ನಿರ್ಣಾಯಕ ಬ್ರಹ್ಮಮೀಮಾಂಸಾ ಶಾಸ್ತ್ರ ವಿದ್ಯಾಂ ಅಂತ ಅರ್ಥ. ಇಲ್ಲಿ ಯಾಕೆ ಬ್ರಹ್ಮಸೂತ್ರವು ತರ್ಕಶಾಸ್ತ್ರನೇ, ಬ್ರಹ್ಮಸೂತ್ರ ಬ್ರಹ್ಮತರ್ಕ. ಅದು ಬ್ರಹ್ಮತರ್ಕ ಅಂಬೋದಕ್ಕೆ ಎರಡರ್ಥ, ಬ್ರಹ್ಮತರ್ಕ ಅಂದರೆ ವೈದಿಕ ತರ್ಕ ಅಂತ ಒಂದರ್ಥ, ಬ್ರಹ್ಮ ಜಿಜ್ಞಾಸೆ ಅಂತ ಇನ್ನೊಂದರ್ಥ. ಅದನ್ನು ಹೇಳಿಕೊಂಡು ಅನ್ವೀಕ್ಷಿಕೆ, ಈ ಲೋಕದ ವಿದ್ಯೆ ಇದೆ, ಇದನ್ನು ಸ್ವೀಕಾರ. ಲೋಕದ ತರ್ಕವಿದ್ಯೆ ಅಂದ್ರೆ ಏನು, ಇವತ್ತು ಓದ್ತಕ್ಕಂಥ ತರ್ಕಶಾಸ್ತ್ರ ಅಂತ ಓದ್ತಾರಲ್ಲ ಪಾಠಶಾಲೆಗಳಲ್ಲಿ, ಆ ತರ್ಕಶಾಸ್ತ್ರ ಅಲ್ಲ, ಅದು ನಿಷಿದ್ಧ ಅಂತ ಹೇಳ್ತಾರೆ, ನಿಷಿದ್ಧ. ಅದು ಅದಕ್ಕೆ ಅನ್ವೀಕ್ಷಿಕೀಂ ಕುತರ್ಕಾಖ್ಯಾಂ ತಥೈವಾನ್ವೀಕ್ಷಿಕೀ ಪರಾ ಇತಿ ಮಾತ್ಸೋಕ್ತಿ, ಮತ್ಸ್ಯ ಪುರಾಣದಲ್ಲಿ ಬಂದಿದೆ. ಅನ್ವೀಕ್ಷಿಕೆ ಎಂಬುದು ಎರಡು ವಿಧ. ಕುತರ್ಕನೂ ಅನ್ವೀಕ್ಷಿಕೆ ಅಂತಾರೆ, ಸತ್ತರ್ಕನು ಅನ್ವೀಕ್ಷಿಕೆ ಅಂತ ಕರೀತಾರೆ. ಕುತರ್ಕ ಅಂದ್ರೆ ಇವತ್ತು ಓದೋದಲ್ಲ ಕುತರ್ಕನೇ ಓದೋದು. ಆಚಾರ್ಯ ಪ್ರಮಾಣ ರಕ್ಷಣಾದಿಗಳೆಲ್ಲ ಸತ್ತರ್ಕಗಳು, ಬೇರೆ ನ್ಯಾಯಶಾಸ್ತ್ರ ವೈಶೇಷಿಕ ಶಾಸ್ತ್ರಗಳ ಕುತರ್ಕಗಳು. ಅನ್ಫಾರ್ಚುನೇಟ್ ಅದನ್ನೇ ಜಾಸ್ತಿ ಓದೋದು, ಇದ್ರ ಕಡಿಮೆ ಓದ್ತಾರೆ ಜಾಸ್ತಿ ಓದ್ತಾರೆ ಅದನ್ನ. ಸೊ ನ್ಯಾಚುರಲಿ ಬುದ್ಧಿ ಪರ್ವರ್ಟ್ ಆಗಿಬಿಡ್ತಾರೆ. ಮತ್ತೆ ರಾಜನೀತಿಯನ್ನು ಹೇಳಿಕೊಟ್ರು. ರಾಜನೀತಿ ಏನು ಅಂತ ಆರು ವಿಧ ಅಂತ, ಷಡ್ ವಿಧಾಂ ರಾಜನೀತಿ, ಆರು ವಿಧವಾದ ರಾಜನೀತಿನ ಹೇಳಿಕೊಟ್ರು. ಆರು ವಿಧ ಅಂದ್ರೆ ಯಾವುದು? ಸಂಧಿ, ವಿಗ್ರಹ, ಯಾನ, ಆಸನ, ದ್ವೈತೀಭಾವ, ಸಂಶ್ರಯ ಅಂತೇಳಿ ಆರು ವಿಧ ಅಂತ. ಅದಕ್ಕೆ ಆಧಾರ ಕೊಡ್ತಾರೆ. ಸಂಧಿಂಚ ವಿಗ್ರಹಂಚ ಇವ ಯಾನಮಾಸನಮೇವಚ ದ್ವೈರೀಭಾವಂ ಸಂಶ್ರಯಂಚ ಷಡ್ಗುಣಾನ್ ಕವಯೋ ವಿದುಹು ಇತ್ಯುಕ್ತೇ. ಏನರ್ಥ ಅದಕ್ಕೆ ಅಂದರೆ, ಸಂಧಿ ರಾಜರು ಇವೆಲ್ಲ ಗೊತ್ತಿರಬೇಕು. ಎಂಥ ಪ್ರಸಂಗದಲ್ಲಿ ಸಂಧಿ ಮಾಡ್ಕೋಬೇಕು ಅದು ಗೊತ್ತಿರಬೇಕು. ಗೊತ್ತಾಯ್ತಾ? ಇನ್ನು ಸಂಧಿ ಮಾಡ್ಕೊಳ್ಳದೆ ಹೋದರೆ ನಾಶ ಆಗೋ ಸಂಭವ ಇದೆ ರಾಜ್ಯ. ಅವಾಗ ಏನು ಮಾಡ್ಕೊಂಡ್ಬಿಡ್ತಾರೆ? ಸಂಧಿ ಮಾಡ್ಕೊಂಡ್ಬಿಡ್ತಾರೆ. ಅದು ಒಂದು ಭಾಗ. ಆಮೇಲೆ ವಿಗ್ರಹಂ, ವಿಗ್ರಹ ಅಂದರೆ ಯುದ್ಧ, ಯುದ್ಧ ಡಿಕ್ಲೇರ್, ವಾರ್ ಡಿಕ್ಲೇರ್ ಮಾಡೋ ಪೊಸಿಷನ್ಸೇ ಬೇರೆ. ದುರ್ಯೋಧನ ರಾಂಗ್ ಬಪ್ಪು ಸಿತ್ತಿಗೊಂಡ್ಬಿಟ್ಟು ಎಲ್ಲ ಕೂಡ ಸಂಧಿ ಮಾಡ್ಕೊಳ್ಳಿಕ್ಕೆ ಬೆಸ್ಟ್ ಆಪರ್ಚುನಿಟಿ ಇತ್ತು ಅವನಿಗೆ, ಅವನು ಡೋ ಅಂದ್ಬಿಟ್ಟ, ಕೊನೆಗೆ ಏನಾಯಿತು? ಸರ್ವನಾಶ ಆಯಿತು. ನಾನು ವಿಗ್ರಹ ಮಾಡಿ ಯುದ್ಧ ಮಾಡ್ತಾ ಅರ್ಜುನಿಗೆ ಒಳ್ಳೆ ಯುದ್ಧ ಮಾಡೋ ಅವಕಾಶ ಇತ್ತು, ನೋ ಅಂತ ಕೂತ್ಕೊಂಡ್ಬಿಟ್ಟ. ಕೃಷ್ಣ ಏನು ಮಾಡ್ದಾನೆ? ಯುದ್ಧ ಮಾಡು ಅಂತ ಹೇಳ್ಕೊಂಡೆ. ಸಂಧಿ ಕಾಲಕ್ಕೆ ಸಂಧಿನೇ ಮುಖ್ಯ, ವಿಗ್ರಹ ವಿಗ್ರಹನೇ ಮುಖ್ಯ. ಆಮೇಲೆ ಯಾನಂ ಆಸನಮೇವಚ, ಯಾನಂ ಅಂದರೆ ಇನ್ನೊಬ್ಬರ ಮೇಲೆ ಸಹಾಯ ಮಾಡೋಕ್ಕೋಸ್ಕರ ಹೋಗ್ತಕ್ಕಂಥದ್ದು ಯಾನ ಅದು. ಆಸನ ಅಂದರೆ ಏನು? ಆಧಿಪತ್ಯವನ್ನು ಬಿಟ್ಟು ಏನು ಮಾಡುತ್ತೀರಿ? ಯುದ್ಧ ಗಿದ್ದ ಮಾಡೋ ನೆಸಿಟಿನೇ ಇಲ್ಲ, ಸುಮ್ಮನೆ ಕೊಡಬೇಕು. ದ್ವೈತಿ ಭಾವ ಅಂದ್ರೆ ಏನು? ಮೂರು ಜನ, ಇಬ್ಬರು ಶತ್ರುಗಳಿದ್ದಾರೆ, ಈಗ ಇಬ್ಬರು ಅನೇಕರಿಂದ ಬರ್ತಾರೆ, ಏನು ಮಾಡಿ ಭಾರಿ ಬುದ್ಧಿವಂತಿಕೆ ಉಪಯೋಗಿಸ್ಬೇಕು. ಅವನು ಯಾವ ರೀತಿ ಉಪಯೋಗಿಸ್ಬೇಕು ಅಂದರೆ, ಶತ್ರುಗಳಿದ್ದ ಕಾಲಕ್ಕೆ ಒಬ್ಬ ಪ್ರಬಲ ಶತ್ರು, ಇನ್ನೊಬ್ರು ಕೆಲವು ವೀಕ್ ಇರ್ತಾನೆ, ಪ್ರಬಲನ ಅಟ್ಯಾಕ್ ಮಾಡ್ತಿದ್ದಾನೆ. ಈಗ ಇವರೆಲ್ಲ ಗುಂಪು ಕೂಡಿ ಅವನು ಓಡಿಸ್ಬೇಕು ಅವನು. ಅದು ಸಂಶ್ರಯ, ಪರಸ್ಪರ ಪ್ರಬಲನ ಆಶ್ರಯಿಸಿಬಿಟ್ರೆ, ಯುನೈಟ್ ಆಗಿಬಿಟ್ರೆ ಪ್ರಬಲ ಶತ್ರು ಓಡಿಸಕ್ಕೆ ಬರೋದು, ಸಂಶ್ರಯ ಅಂತ ಕರೀತಾರೆ. ದ್ವೈತಿ ಭಾವ ಅಂದ್ರೆ ಏನು? ಇಬ್ಬರು ಇರ್ತಾರೆ, ಭಾರಿ ಯುದ್ಧಕ್ಕೆ ಬರ್ತಾ ಇರ್ತಾರೆ, ಇಬ್ಬರು ಬಂದರೆ ಭಾರಿ ಕಷ್ಟ ಆಗಿಬಿಡುತ್ತೆ, ಅಲ್ಲಿ ಒಡೆ ಕುಡಿಸಿಬಿಡೋದು. ಅವಾಗ ಇಬ್ಬರು ಸ್ಪಿಟ್ ಆಗ್ತಾರೆ, ಅವು ಹೊಡೆದಾಕ್ಬಿಡು. ಬ್ರಿಟಿಷರು ಮಾಡಿದ್ದು ಅದೇ ರೀತಿ, ಡಿವೈಡ್ ಆ್ಯಂಡ್ ರೂಲ್ ಅಂತ ಬಂತಲ್ಲ, ಆ ರೀತಿ ಮಾಡಿ ಇಡೀ ದೇಶ ಹಾಳು ಮಾಡಿಬಿಟ್ರು. ಅದು ರಾಜನೀತಿ ಒಳ್ಳೇದಕ್ಕೆ ಮಾಡಿದ್ರೆ ರಾಜನೀತಿ ಆಗೋದು, ಅವರು ಎಕ್ಸ್ಪ್ಯಾಕ್ಟ್ ಮಾಡೋಕ್ಕೆ ಮಾಡಿದ್ರಿಂದ ಮೋಸ ಆಯಿತು. ಹಾಗೆಲ್ಲ ಮಾಡಬಾರ್ದು. ಒಡೆ ಕುಡಿಸಿ ಅಣ್ಣ ತಮ್ಮಂದ್ರೆ ಒಡೆ ಕುಡಿಸೋದು, ಕೆಲವರು ವೃತ್ತಿನೇ ಹಾಗೆ. ಯಾರು ಸರಿಗಿದ್ರೆ ಮೊದಲು ಮಾಡೋ ಕೆಲಸ ಏನವರು ಬಡಿಸ್ಬಿಡೋದು, ಇವ್ರ ಮೇಲೆ ಚಾಡಿ, ಅವ್ರ ಮೇಲೆ ಚಾಡಿ, ಅವಳು ಹಾಳಾಗಿಬಿಟ್ರೆ ಖುಷಿನೋ ಖುಷಿ ಇವರಿಗೆ, ಹಾಲು ಕೂಡ ಕೂತ್ಕೊಂಡ್ಬಿಡ್ತಾರೆ ಅಂಥ ಜನ ಇರ್ತಾರೆ. ತಪ್ಪು, ಯಾವಾಗಲೂ ಒಂದು ಮಾಡಕ್ಕೆ ಟ್ರೈಟ್ ಮಾಡಬೇಕೆ ಹೊರತು ವಿರೋಧ ಹುಟ್ಟಿಸ್ಬಾರ್ದು. ವಿರೋಧ ಅವೆಲ್ಲ ರಾಜರ ಕೆಲಸಗಳು, ರಾಜರು ಕೂಡ ವಿನಷ್ಕಾರಣ ಮಾಡಬಾರದು. ಇಂಥ ಪ್ರಸಂಗ ಬಂದಾಗ ಉಡುವಿಕೆಗೋಸ್ಕರ ಏನು ಮಾಡಬೇಕು? ಅದೇ ಕೆಲಸ ಏನು ಮಾಡಿದ್ದು ದುರ್ಯೋಧನೆ, ಶಲ್ಯರಾಜ ಎಲ್ಲಿ ಹೊರಟಿದ್ದ? ಏನು ಮಾಡಿಬಿಟ್ಟು ತಮ್ಮ ಕಡೆ ಬರೋ ಪ್ಲಾನ್ ಮಾಡಿ ಹೇಳ್ಕೊಂಡ್ಬಿಟ್ಟ, ಮೋಸ. ಹಾಗೆಲ್ಲ ಮಾಡಿದ್ರೆ ಮೋಸ ಆಗುತ್ತೆ, ಸರಿಯಾದ ರೀತಿಯಲ್ಲಿ ಮಾಡಿದರೆ ಬೇರೆ, ಅವನು ಕೆಟ್ಟವನು ಹಾಗೆಲ್ಲ ಹೇಳಿದ್ರೆ ಸರಿ ಹೋಗ್ತಿತ್ತು, ಅದು ಅವನಿಗೆ ಮೂಲ ಆಯ್ತು ಆ ರೀತಿ ಮಾಡಿದ್ರಿಂದ. ಸೊ ದ್ವೈತಿ ಭಾವದ್ರಾದ್ರೊಳಗೆ ಇದ್ದೇ ಇರುತ್ತೆ. ಅದು ಪಂಚತನ ಮಿತ್ರ ಭೇದ ಅಂತ ಬಂತಲ್ಲ, ಅದೇ ಮಿತ್ರ ಭೇದ ಅಂದ್ರೆ ಏನು? ಮಿತ್ರ ಒಳ ಸ್ಟ್ರಾಂಗ್ ಒಬ್ಬರು ಯುದ್ಧಕ್ಕೆ ಬಂದುಬಿಟ್ರೆ ಅವನ ಡಿವೈಡ್ ಮಾಡಿಬಿಟ್ರೆ ಒಬ್ಬೊಬ್ಬರು ಹೊಡಿಲಕ್ಕೆ ಬರುತ್ತಾ, ಆ ರೀತಿ ಮಾಡೋಕ್ಕೆ ಅದನ್ನು ಮಿತ್ರ ಭೇದ ಅಂತ ಕರೀತಾರೆ. ಮಿತ್ರ ಲಾಭ ಅಂದ್ರೆ ದೊಡ್ಡವರನ್ನ ಆಶ್ರಯ ಮಾಡಿಬಿಟ್ರೆ ಮಿತ್ರ ಲಾಭ ಅದೊಂದು ಹೇಳ್ತಾರೆ. ಎಲ್ಲಿವರೆಗೂ ಕೃಷ್ಣನ ಮೇಲೆ ಜರ ಇವರೆಲ್ಲ ಏನು ಮಾಡ್ತಿದ್ರು? ಜರಾಸಂಧ ಯುದ್ಧಕ್ಕೆ ಹೋಗ್ತಿದ್ದ, 18 ಸರ್ತಿ ಹೋದ, 23 ಅಷ್ಟು ಹೊಡೆತ ಉಂಟು. ಅವಾಗ ಅವನು ಭಾರಿ ಪವರ್ಫುಲ್ ಆಗಿದ್ದ. ಅವನೇನು ಮಾಡಿದ್ದ? ದ್ರುಪದ, ವಿರಾಟ, ಆಮೇಲೆ ಇವರೆಲ್ಲ ಯಾರು ಬಾಲ್ಯಕ ರಾಜ ಎಲ್ಲರನ್ನು ಸೋಲಿಸಿಬಿಟ್ಟು ವಸ್ತಿಯಲ್ಲಿ ಇಟ್ಕೊಂಡ್ಬಿಟ್ಟು ತನ್ನ ಜೊತೆ ಕರ್ಕೊಂಡು ಇವ್ರು ಕೃಷ್ಣ ಯುದ್ಧಕ್ಕೆ ಹೋಗ್ತಾ ಇದ್ದ. ಅವ್ರು ಯುದ್ಧ ಮಾಡ್ತಿದ್ರು ಕೃಷ್ಣ ಮೇಲೆ, ತುಂಬ ಒಳ್ಳೆಯವರು, ದೊಡ್ಡ ದೇವತೆಗಳವರೆಲ್ಲ ಕೂಡ. ಪ್ರಹ್ಲಾದ ರಾಜರೇ ಬಾಲ್ಯಕ ರಾಜ, ಆತ ಜರಹನ ಕಡೆ ಸೇರ್ಕೊಂಡು ಯುದ್ಧಕ್ಕೆ ಹೋಗ್ತಿದ್ದ. ಏನು ಮಾಡಬೇಕಾಗಿತ್ತು? ಅನಿವಾರ್ಯ ಪ್ರಸಂಗ ಬಂದು ಹೋಗಿಬಿಟ್ಟಿತ್ತು. ಯಾಕಂದ್ರೆ ಪ್ರಾಣ ಸಂಶಯ ಮಾಡಬೇಕಾಗಿತ್ತು ಅವರಿಗೆ. ಆದರೆ ಯಾವಾಗ ಭೀಮಸೇನ ಅರ್ಜುನ ಇಬ್ಬರು ಸೇರಿ, ವಿಶೇಷವಾಗಿ ಭೀಮಸೇನ ದೇವರು ದೃಪದರಾಜನ ಸೋಲಿಸಿಬಿಟ್ರು, ದೃಪದರಾಜರು ಹೋಗ್ತಿದ್ದ ಅವ್ರು ಜರಹನ ಹಿಂದೆ. ಯಾವಾಗ ದೃಪದರಾಜ ಇವರಿಬ್ಬರು ವೆರಿ ಯಂಗ್, 17-18 ವರ್ಷ ಅವರಿಗೆ, ಅವಾಗ ಧೈರ್ಯ ಬಂದ್ಬಿಡ್ತಾವ ಎಲ್ರಿಗೂ ಕೂಡ. ಆಮೇಲೆ ಜರಾಸಂಧ ಹೇಳಿ ಸೇರ್ ಮಾಡಿದ್ರಂತೆ, ನಾ ಬರೋದಿಲ್ಲ ಅಂತ ಹೇಳ್ಬಿಡ್ತ. ಯಾಕೆ ಯಾರು ಸಪೋರ್ಟ್ ಸಿಕ್ತೆ ಅವ್ರಿಗೀಗ? ಸಿಕ್ತ, ಆಮೇಲೆ ಬಿಟ್ಬಿಟ್ರೆ ಅವ್ರು ಕೂಡ. ಇದು ಸಂಶಯ, ದೊಡ್ಡವ್ರನ್ನ ಆಚರಿಸಿಬಿಟ್ರೆ ದೊಡ್ಡ ಶತ್ರುವಿನ ಗೆಲ್ಲಕ್ಕೆ ಬರುತ್ತೆ, ತೋರಿಸಿಕೊಟ್ರು. ಇದೆಲ್ಲ ಯೋಚನೆ ಮಾಡೋದಕ್ಕೆ ರಾಜನೀತಿ ಅಂತ ಇದೇನು ರಾಜನೀತಿ. ಇವೆಲ್ಲ ಸ್ವಲ್ಪ ರಾಂಗ್ ಸ್ಟೆಪ್ ತೊಗೊಂಡ್ರು ಕೂಡ ರಾಜ್ಯ ಜನ ಹಾಳಾಗಿ ಹೋಗ್ಬಿಡ್ತಾರೆ, ರೈಟ್ ಸ್ಟೆಪ್ ತೊಗೊಂಡು ಉಳ್ಕೊಂಡ್ಬಿಡ್ತಾರೆ. ಸಂಧಿಂಚ ವಿಗ್ರಹಂಚ ಇವ, ಅದಕ್ಕೆ ರಾಮದೇವರು ಆ ಸಮಯದಲ್ಲೂ ಏನು ಮಾಡ್ತಾರೆ ರಮಣ ದೇವರ ಕೈಲಿ? ನೋಡು, ಈಗಾರು ಸೀತಾಕೃತಿ ವಾಪಸ್ ಕೊಟ್ರೆ ಬಿಟ್ಟುಬಿಡುತ್ತೆ. ಇದು ಬಂದು ತೋರಿಸ್ತಾರೆ, ಚಾನ್ಸ್ ಕೊಡ್ತಾರೆ, ಅವೆಲ್ಲ ಮಾಡ್ಕೊಳ್ಳೋದಿಲ್ಲ. ಸಂಧಿಂಚ ವಿಗ್ರಹಂಚ ಇವ ಯಾನಂ ಆಸನಮೇವ ಚ ದ್ವೈತೀಭಾವಂ ಸಂಶ್ರಯಂಚ ಷಡ್ಗುಣಾನ್ ಕವಯೋ ವಿದುಹು ಇತ್ಯುಕ್ತೆ. ಹೇ, ರಾಜನೀತಿಯ ಆರು ಭಾಗಗಳು. ಸರ್ವಂ ಸತತಮರ ಶ್ರೇಷ್ಠೌ ಸರ್ವ ವಿದ್ಯಾ ಪ್ರವರ್ತಕೌ ಸಕೃನ್ ನಿಗದ ಮಾತ್ರೇಣ ತೌ ರಾಜನ್ ಸಂಜಗತೌ ಸಂಜಗ್ರಹನ್ ನೃಪ. ಇದು ಭಾರಿ ಇಂಟ್ರೆಸ್ಟಿಂಗ್. ಗುರುಕುಲವಾಸ ಎಷ್ಟು ದಿವಸ ಮಾಡಿದರು ಅಂತ ಮುಂದಿನ ಪ್ರಶ್ನೆ. ಗುರುಕುಲವಾಸ ಎಷ್ಟು ದಿವಸ ಮಾಡಿದರು ಕೃಷ್ಣ ಬಲರಾಮರು ಅಂತ ಪ್ರಶ್ನೆ. ಏನೇನು ನಡೀತು ಅಂತ ಪ್ರಶ್ನೆ. ಗುರುಪುತ್ರ ಬದಿಸ್ಕೊಡಕ್ಕೆ ಅವೆಲ್ಲ ಕೂಡ ನಾಳೆ. ನಾಳೆ ಅಂದರೆ ನಾಳೆ ತ್ವಾತ್ಸ ಇರೋದಿಲ್ಲ, ನಾಳೆ ಗೊತ್ತಾಯ್ತಾ. ಇದು ಅಷ್ಟೇ ಯಮಕ ಭಾರತ ರುಪಾಷೆ ಎರಡು ಕೂಡ ಬಿದಿಗಿಂದ ಮಾಡೋಣ, ದ್ವಿತೀಯದಿಂದ ಮಾಡೋಣಂತೆ. ನಾಳೆ ತ್ವಾತ್ಸ ಇರೋದಿಲ್ಲ, ಮತ್ತೆ ಇದು ಬರುತ್ತೆ ತ್ರಯೋದಶಿ ಚತುರ್ದಶಿ ಅಮಾವಾಸ್ಯ ಎಲ್ಲ ಮುಗಿದು ಪಾಠ್ಯ ದ್ವಿತೀಯದಿಂದ ಅದು ಮಾಡೋಣ. ನಾಡಿದ್ದು ಇದು ಕಂಟಿನ್ಯೂ ಆಗುತ್ತೆ, ಯಾವುದು ಭಾಗವತ ಅಲ್ಲಿಗೆ ಮೂದೋಗಿದೆ, ಎರಡು ಮೂರು ದಿವಸಕ್ಕೆ ಮೂದೋಗ್ಬಿಡೋದು. ಪೂರ್ವಾರ್ಥ ಮುಗಿಯುತ್ತೆ, ಉತ್ತರಾರ್ಧ ರೆಡಿ ಮಾಡಿಕೊಂಡಿದೆ ಪುಸ್ತಕ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂತೇನ ಪ್ರಿಯತಾಂ ಕಮಲಾಲಯ.